ಇರಬೇಕಾದ್ರೆ ಗರುಡ ವಾಹನ ಆಗಿರೋ ಬೇರೆ ಯಾರಿಗೂ ಸಾಧ್ಯ ಇಲ್ಲ, ನಾರಾಯಣನೇ ಆಗಿರಬೇಕು. ಅದಕ್ಕಾಗಿ ರಮಾವರ ವೀರಪ್ಪ ಭವ ಮಮ ಶರಣಂ, ನಮಗೆ ನೀ ರಕ್ಷಣೆ ಕೊಡು, ನಮಗೆ ನೀನು ಆಸರೆಯಾಗುವಂಥ ರಾಜಸ್ತೋತ್ರದ ಅರ್ಥ. ಇದೆಲ್ಲ ಪರಶುರಾಮದೇವರ ಸ್ತೋತ್ರ ನಿತ್ಯ ಮಾಡಬೇಕು. ಇವತ್ತು ಜಯಂತಿ, ನಿತ್ಯದಲ್ಲೂ ಸ್ಮರಣ. ಪರಶುರಾಮ ರೂಪ ಇಲ್ಲದೆ ಹೋದರೆ ಊಟ ಮಾಡೋಗೆ ಇಲ್ಲ, ಬೇಸ್ಲಿಕ್ಕೆ ಅಗ್ನಿ ಬೇಕು. ಅಗ್ನಿ ಅಂಥೇಳಿ ಪರಶುರಾಮ ರೂಪ ಆಗಬೇಕು. ಯದಾದಿತ್ಯ ಕಥಂ ತೇಜೋ ಜಗದ್ಭಾಸಯತೆ ಅಖಿಲಂ, ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯನಲ್ಲಿ ರೂಪ ಸೂರ್ಯನಾರಾಯಣ, ಚಂದ್ರನಲ್ಲಿ ರೂಪ ಧನ್ವಂತರಿ ರೂಪ, ಇಲ್ಲಿ ರೂಪ ಅಗ್ನಿಯಂತರ್ಗತ ಪರಶುರಾಮ ರೂಪ. ಈ ಮೂರು ತಿಳ್ಕೊಂಡ್ರೆ ನಿಮಗೆ ಅಗ್ನಿ ಇಲ್ಲದೆ ಹೋದರೆ ಮನುಷ್ಯನಿಗೆ ಆಹಾರ ತಿನ್ನಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿನೇ ಅಗ್ನಿಯಂತರ್ಗತ ಪರಶುರಾಮ ದೇವ ಅಂತ ಹೇಳ್ತಾರೆ. ಅದಕ್ಕೇನೆ ಅಗ್ನಿಯಲ್ಲಿ ಪಾಕ ಆಗಿದ್ದರಿಂದ ಅಗ್ನಿಯಲ್ಲಿ ಹೋಮ ಮಾಡಬೇಕು. ಅಗ್ನಿಯಲ್ಲಿ ಪಾಕ ಆಗಿದೆ, ಅಗ್ನಿಯಲ್ಲಿ ಹೋಮ ಮಾಡಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇದ್ದಾಗೆ ಯಾವುದರಿಂದ ಆಯಿತು ಅದರಲ್ಲೇ ಹೋಮ. ಅಗ್ನಿಯಲ್ಲಿ ಅಗ್ನಿಯಂತರ್ಗತ ಪರಶುರಾಮ ರೂಪದಿಂದ ಅಡಿಗೆ ಆಯಿತು. ಪರಶುರಾಮ ರೂಪಕ್ಕೆ ಸಮರ್ಪಣೆ ಮಾಡಿದರೆ ಅದು ನಮಗೆ ಈ ಪಂಚಸೂನ ಪರಿಹಾರ ಆಗ. ಆದಷ್ಟು ಯಾವುದು ಹೌದು ಅಲ್ಲ, ಅದರಿಂದ ಹೊರಗೆ ಅದಕ್ಕೇನು ಅಡುಗೆ ಮಾಡಬೇಕಾದ್ರೆ ಚಿಂತನೆ ಮಾಡಬೇಕು. ಅಡುಗೆ ಮಾಡಬೇಕಾದ್ರೆ ಪರಶುರಾಮದೇವರು ಮಾಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿ ಅದು ತಯಾರಾಗೋದು. ತಯಾರಾದ ಮೇಲೆ ಅಲ್ಲಿ ಹಾಕೋದು, ತಯಾರಾಗೋದು ಅಲ್ಲಿ ಅರ್ಪಣೆ ಮಾಡೋದು ಅದರೊಳಗೆ. ಆಗ ನಮಗೆ ವೈಷ್ಣುದೇವದ ಅರ್ಥನೇ ಗೊತ್ತಾಗ. ಇದು ಪರಶುರಾಮ ರೂಪದ ಚಿಂತನೆ ಬಹಳ ಮುಖ್ಯ. ಈ ರೂಪ ಆತ ಹಿನ್ನೆಲೆ ಹೇಳ್ತಾನೆ, ಜಮದಗ್ನಿಯ ಪುತ್ರತ್ವೇನ ಅವತಾರ ಮಾಡಿದ ರೂಪ. ಅರ್ಘ್ಯ ಕೊಡಬೇಕಾದ್ರೆ ಜಮದಗ್ನಿ ಸುತೋ ವೀರ, ಎಲ್ಲ ದಶಾವತಾರದ ರೂಪಗಳಿಗೂ ಅವತ್ತು ಜಯಂತಿ ದಿವಸ ಅರ್ಘ್ಯ ಕೊಡಬೇಕು. ಕೃಷ್ಣಾವತಾರಕ್ಕೊಂದೇ ಅರ್ಘ್ಯ ರೂಢಿಯಲ್ಲಿ ಬಂದುಬಿಟ್ಟಿದೆ ಅಷ್ಟೇ, ಪ್ರತಿಯೊಂದಕ್ಕೂ ಕೊಡಬೇಕು. ಪ್ರತಿಯೊಂದಕ್ಕೂ ಪುರಾಣಗಳಲ್ಲಿ ಮಂತ್ರ ಹೇಳ್ತಾರೆ, ಅದಕ್ಕೆ ಜಮದಗ್ನಿ ಸುತಃ ಅಂತ ಕರೆದಿರೋದು. ಅಲ್ಲಿ ವಸುದೇವ ನಮಗೆ ವಸುದೇವ ನಂದನ ಹೇಗೋ ಜಮದಗ್ನಿ ನಂದನ. ಜಮದಗ್ನಿಗಳು ರುಚಿಕರ ಮಕ್ಕಳು, ರುಚಿಕರು ಆಮೇಲೆ ಜಮದಗ್ನಿ ಆಮೇಲೆ ಪರಶುರಾಮದೇವರು. ಆ ಭಾಗವತದಲ್ಲಿ ಗಾಜಿರಾಜ ರಾಜನಾಗಿದ್ದ, ಗಾಜಿರಾಜ ಇಂದ್ರಾವತಾರ ಆದ. ಗಾಧೀತಿ ಚಕ್ರ ತತಸ್ಸು ವಂಶೇ ಶಶನ ಪ್ರಜಾತ ಗಾಧೀತಿ ಚಕ್ರ ತನಯೋಶ್ಯ ಚಾಸಿ ತತ್ ನಿರ್ಣಯದಲ್ಲಿ ಆಚಾರ ಹೇಳಬೇಕಾದ್ರೆ ಹರಿಕಥಾನುಸ್ತಾರದಲ್ಲೂ ನೋಡನೆ ಮಾಡಿದ್ದ. ಅಂಶಾವತಾರ ಅಂಶ ಅವೇಶ ಅವತಾರ ಸಂಧಿಯೊಳಗೆ ಗಾಧಿ ಅನ್ನೋ ಹೆಸರು ಬಂದಿದೆ. ಆ ಗಾಧಿರಾಜ ನಿಮಗೆ ಸತ್ಯವತಿ ಅಂತ ಮಗಳಿರ್ತಾರೆ. ಅಲ್ಲಿಗೆ ರುಚಿಕರು ಬರ್ತಾರೆ, ನನಗೆ ಮದುವೆ ಆಗಬೇಕು, ನಿನ್ನ ಮಗನ ಕೊಟ್ಟು ಮದುವೆ ಮಾಡುವಂತ ತಕ್ಷಣ ರಾಜನಿಗೆ ಸ್ವಲ್ಪ ಯೋಚನೆ ಆಯಿತು. ಇವರು ಭಾರಿ ವೃದ್ಧರು ಆದ್ದರಿಂದ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿ, ನಮ್ಮಲ್ಲಿ ಪದ್ಧತಿ ಇದೆ, ಕಥೆ ಕೇಳಿರ್ತೇವೆ, 1000 ಕುದುರೆಗಳನ್ನು ತಂದು ಕೊಟ್ಟವರು ಮಗಳನ್ನು ಕೊಡ್ತೇವೆ. ಬರೀ 1000 ಕುದುರೆಗಳಾದರೆ ಸಾಲದು, ಏಕತ ಶ್ಯಾಮಕರಣಾಂ ಹಯಾನಾಂ ಚಂದ್ರವರ್ಚಸ. ಅದು ಚಂದ್ರನಂತೆ ಬೆಳ್ಳಗಿರಬೇಕು ಕುದುರೆಗಳು, ಬಿಳಿ ಬಣ್ಣದ ಕುದುರೆ ಅಚ್ಚೆ ಬಿಳಿ ಬಣ್ಣ ಇರಬೇಕು, ಆದರೆ ಒಂದು ಕಿವಿ ಮಾತ್ರ ಕಪ್ಪಿರಬೇಕು. ಏಕತ ಶ್ಯಾಮಕರಣ, ಇಂಥ ಕುದುರೆಗಳು ಬೇಕು ಅಂತ ಕೇಳಿದಾಗ ಅದು ಸವಾಲು. ಆ ಪದ್ಧತಿ ಏನಿಲ್ಲ, ಸುಳ್ಳೆ ಕಲ್ಪನೆ ಮಾಡಿ ಹೇಳಿದೆ ಅಷ್ಟೇ. ಇವರು ಅವಾರ್ಡ್ ಮಾಡ್ಲಿಕ್ಕೆ ಹೇಳಿದ, ಇವ್ರು ಹೋದರು ವರ್ಣನ ಹತ್ರ ಹೋದ್ರು, ವರ್ಣ ಬಂದ ಏನು ಬೇಕು ಅಂತ ಕೇಳಿದ, ಕುದುರೆಗಳು ಬೇಕು ಅಂದರು, ತರಿಸೇ ಬಿಟ್ಟರು ಬಿಡಲಿಲ್ಲ. ನೋಡ್ತಾರೆ 1000 ಕುದುರೆ ತಯಾರಾಗೋಯ್ತು. ಆ ಗಾಬರಿ ಆಗಲಿಲ್ಲ ರಾಜನಿಗೆ, ಖುಷಿಯಾಯಿತು. ಒಂದು ಕುದುರೆ ಸಿಗೋದಿಲ್ಲ, 1000 ತಂದಿದ್ದಾರೆ ಅಂದರೆ ಇದು ಒಳ್ಳೆ ಸಮರ್ಥ ಅಂತ ಗೊತ್ತಾಗಿಬಿಡುತ್ತೆ. ಒಳ್ಳೆ ಪೇಚಾಡಿಕೊಂಡು ಮಗಳ ಮದುವೆ ಮಾಡಿಕೊಡಲಿಲ್ಲ, ಸಂತೋಷದಿಂದನೇ ಕೊಡ್ತಾರೆ. ಅವ್ರ ಮದುವೆ ಮಗಳ ಹೆಂಡತಿ ಕೊಟ್ಟೋಗ್ಬಿಡ್ತಾರೆ. ಆಗ ಆತನಿಗೆ ಭಾರಿ ಯೋಚನೆ ಬಂತು, ಅಡಿಯನ ಬಗ್ಗೆ ಭಾರಿ ಗೌರವ ಬಂತು. ಒಳ್ಳೆ ಸಮರ್ಥರಿದ್ದಾರೆ, ಇನ್ನು ಇರೋ ಗಂಡ್ಮಗಳು ಮದುವೆ ಮಾಡಿ ಕೊಟ್ಟಾಯ್ತು, ಗಂಡು ಮಕ್ಕಳು ಬೇರೆ ಯಾರೂ ಇಲ್ಲ, ವಂಶ ಮುಂದುವರಿಬೇಕಲ್ಲ. ಅದಕ್ಕೋಸ್ಕರ ತನ್ನ ಹೆಂಡತಿನ ಕರೆದು ಅಳಿಯಂದ್ರ ಅಂತ ಅಳಿಯಂದ್ರೆ ಸಿಕ್ಕಿದ್ದಾರೆ, ನೀನು ಹೋಗಿಬಿಟ್ಟು ಅವರಿಂದ ಒಂದೇನಾದ್ರು ವಿಶೇಷ ಅನುಗ್ರಹ ಮಾಡ್ಕೊಂಡು ಬಂದರೆ ನಮ್ಮ ವಂಶ ಬೆಳೆಯುತ್ತೆ ಅಂತ ಕಳಿಸ್ಕೊಳ್ತ. ಇಲ್ಲಿ ಕಥೆ ಕಡೆಗೆ ಒಂದು ಡೌಟ್ ಬರುತ್ತಾಗ, ಅವ್ರು ನೋಡಿದರೆ ಮುನಿಗಳು ರುಚಿಕರಷ್ಟೇ, ಈತ ಇಂದ್ರಾವತಾರ ಆಯ್ತ, ಅರ್ಥ ಆಯ್ತಾ? ಈಗ ಎಲ್ಲ ಗವರ್ನರ್ ತಹಸೀಲ್ದಾರ್ ರೆಕಮೆಂಡೇಶನ್ ಕಳಿಸಿದಾಗ ಆಗುತ್ತೆ ಅಷ್ಟೇ, ಯಾಕೆ ಹೀಗೆ ಮಾಡ್ತಾರೆ? ತುಂಬ ಜನಕ್ಕೆ ಅರ್ಥ ಆಗೋದಿಲ್ಲ. ಸ್ವತಃ ಭಾರಿ ಶ್ರೇಷ್ಠನಾದವನು ಗಾಧಿರಾಜ, ಆತ ಇವರಿಂದ ಅನುಗ್ರಹ ಪಡಿಬೇಕಾಗಿದ್ರೆ ಇದು ನಮಗೆ ಸ್ವಲ್ಪ ಅರ್ಥ. ಇದರಲ್ಲ ಆಚಾರ ಬಿಟ್ಟರೆ ಯಾರು ಹೇಳಕ್ಕೆ ಬರೋದಿಲ್ಲ. ಇವಾಗ ನಿರ್ಣಯ ಬರೆದೇ ಹೋಗಿದ್ರೆ ಏನೇನೋ ಗೊತ್ತಾಗ್ತಿರಲಿಲ್ಲ ನಮಗೆ. ಅದು ದೇವತೆಗಳು ತಮ್ಮ ಪುಣ್ಯ ಖರ್ಚು ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ನಾ ಹೇಗೆ ದುಡ್ಡು ಬಿಚ್ಚೋದಿಲ್ಲ, ಅವ್ರು ಪುಣ್ಯ ಬಿಚ್ಚೋದಿಲ್ಲ. ಗೊತ್ತಾಯ್ತಾ? ದುಡ್ಡು ಬಿಚ್ಚೋದೆ, ಓ ದುಡ್ಡು ಯಾರು ಇದ್ರು, ಎಷ್ಟು ಕಷ್ಟಪಟ್ಟು ಬಂದಿದೆ, ದುಡ್ಡು ಕಷ್ಟಪಟ್ಟರೆ ನಮ್ಗೆ ಗೊತ್ತಾಗುತ್ತೆ, ಪುಣ್ಯ ಕಷ್ಟಪಟ್ಟು ಬಂದಿದೆ ನಮಗೆ ಗೊತ್ತಾಗೋದಿಲ್ಲ. ಪುಣ್ಯ ಶಾಶ್ವತ ಉಳಿಯುತ್ತೆ. ಹಣ ಎಷ್ಟಿಟ್ಕೊಂಡ್ರೆ ನಾವು ಬಿಟ್ಟು ಹೋಗೋದೇ, ಪುಣ್ಯ ಏನು ಮಾಡಿದ್ರೆ ಬಿಡದೇ ಇರೋದು ಪುಣ್ಯ. ಅದರಿಂದಾಗಿನೇ ಅಂಥ ಪುಣ್ಯಕ್ಕೋಸ್ಕರ ಅವರು ಖರ್ಚು ಮಾಡೋದಿಲ್ಲ. ಮತ್ತು ನಮ್ಮಲ್ಲೇ ಕಾನ್ಸೆಪ್ಟ್ ಇರ್ತದೆ, ಸಾಮಾನ್ಯವಾಗಿ ಒಬ್ಬ ಇರೋ ಪದಾರ್ಥ ಬಿದ್ದಿರ್ತದೆ, ಹೋಗಿ ಮಗುನ ತೊಗೊಂಡ್ಬಾ ಅಂತ ಹೇಳ್ತಾರೆ. ಮಗು ಎಲ್ಲಿ, ನಾವೆಲ್ಲಿ? ಮಗು ತಂದು ಕೊಡ್ಬೇಕಾ ನಮಗೆ? ಮಗು ದೊಡ್ಡವರು ನಾವು ದೊಡ್ಡವರು, ನಾವು ಮಗು ಏನು ಹೇಳ್ತೇವೆ ಅಂತ ತಗೊಂಡು ಕೊಡ್ತೇವೆ. ಕೊಟ್ಮೇಲೆ ಭಾರಿ ಒಳ್ಳೇದಾಯ್ತಪ್ಪ ಅಪ್ಪ ಅಣ್ಣ ಮರಿ ಅಂತ ಜಂಪೆಲ್ ಚಪ್ಪರಿಸ್ತೇವೆ ಅದಕ್ಕೆ. ಅಂದರೆ ನೋಡೋದಕ್ಕೆ ಅದು ಡಿಪೆಂಡ್ ಆದಾಗ ಕಾಣಿಸ್ತದೆ, ಅದೇನೂ ಅಲ್ಲ. ಅವರಿಂದ ಸೇವೆ ತಗೊಳ್ಳೋದು ಅಷ್ಟೇ ಹೊರತು ನಿಜವಾಗಲೂ ಅದು ಅವರ ನಮ್ಮ ಹೆಲ್ಪ್ಲೆಸ್ನೆಸ್ ಅಲ್ಲ. ಅದು ತುಂಬ ವೃದ್ಧರಾಗಿದ್ದರೆ ಎದ್ದೋಲಕ್ಕಾಗೋದಿಲ್ಲ, ತರಿಸ್ಕೊಳ್ತಾರೆ. ಇಷ್ಟಾದರೂ ತರಿಸ್ಕೊಂಡು ಮಾತ್ರಕ್ಕೂ ಕೂಡ ಆ ಮಗು ನನ್ನಿಂದಲೇ ಏನು ಉಪಯೋಗ ಆಗ್ತದೆ ಅಂತ ಭ್ರಮೆ ಮಾಡಬೇಕಾಗಿಲ್ಲ. ಆ ಅರ್ಥದಲ್ಲಿ ದೇವತೆಗಳು ಯಾವಾಗಲೂ ಕೂಡ ಸಮರ್ಥರಾಗಿದ್ದರೂ ಕೂಡ ಅಸಮರ್ಥರಂತೆ ನಡ್ಕೊಳ್ತಾರೆ. ಇದನ್ನು ಆಚಾರ ಬೆರೆದೇ ಹೋಗಿದ್ರೆ ಏನೂ ಗೊತ್ತಾಗ್ತಿರಲಿಲ್ಲ, ನಿತ್ಯದಲ್ಲೂ ನಮ್ಗೆ ಕಾಣಿಸುತ್ತದೆ. ಉದಾಹರಣೆಗೆ ಅಲ್ಲಿ ಒಂದು ತಾಲೂಕು ಲೆವೆಲ್ಗೆ ಕೆಲಸ ಆಗಬೇಕಾಗಿದೆ ಅಂತ ತಿಳ್ಕೊಬೋಣ. ಯಾರೋ ಗೌರ್ನರ್ ಇವರು ಕೆಲಸ ಆಗಿಲ್ಲ, ಗೌರ್ನರಿಂದ ಫೋನ್ ಮಾಡಿಸ್ತಾರೆ. ಗೌರ್ನರ್ ತಾನೇ ಸೈನ್ ಮಾಡ್ಕೊಡ್ಬೋದಲ್ಲ, ಮಾಡಿದರೆ ಇನ್ವ್ಯಾಲಿಡ್ ಆಗುತ್ತೆ. ಇವ್ರ ಕೈಲಿ ಸೈನ್ ಮಾಡಿಸ್ಬೇಕಲ್ಲ. ಯಾಕಂದ್ರೆ ತಾಲೂಕಿನ ಕೆಲಸ ಏನು ಕೆಲಸ ಆದರೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಬೇಕಾದ್ರೆ ತಹಸೀಲ್ದಾರ್ ಸಿಗ್ನೇಚರ್ ಬೇಕು. ಅದೇ ಯಾವುದೋ ಕಾಲೇಜ್ ಸೀಟ್ ಸಿಗಬೇಕಾಗಿದೆ, ಗೌರ್ನರ್ ಸೈನ್ ಮಾಡಿಬಿಟ್ರೆ ರಿಪಾರ್ಟ್, ಅದು ಹೆಡ್ ಮಾಸ್ಟರ್ ಸೈನ್ ಮಾಡಬೇಕು, ಪ್ರಿನ್ಸಿಪಾಲೇ ಸೈನ್ ಮಾಡಬೇಕು. ಅವ್ರು ಫೋನ್ ಮಾಡಿ ಮಾಡಿಸ್ತಾರೆ. ಫೋನ್ ಮಾಡಿದ ಮಾತ್ರಕ್ಕೇನೆ ಇವ್ರಿಗೆ ಗ್ರೇಟ್ ಆಗಲಿಲ್ಲ. ಅವ್ರು ಕೊಡೋದು ಆರ್ಡರ್ ಮಾಡೋ ಶಕ್ತಿ ಇದೆ ಅವರಿಗೆ, ಕೊಡೋದಿಲ್ಲ ಹೋದ್ರೆ ಇವ್ರು ಟ್ರಾನ್ಸ್ಫರ್ ಬೇರೆ ಹಾಕಿ ಇವ್ರು ಆರ್ಡರ್ ಮಾಡ್ತಾರೆ. ಆದರೆ ನೋಡೋದಕ್ಕೆ ಏನಿಸುತ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ. ಇದು ಅದರಿಂದ ಎಂದು ಕೂಡ ಆಚಾರ ಹೇಳ್ತಾರೆ, ತುಂಬ ಕಡಿಮೆಯವರಲ್ಲಿ ನಾವು ಕೇಳ್ಕೊಂಡಾಗ ತೇಜೋ ಹಾನಿ ಆಗೋದಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಕಡಿಮೆ ಇರೋರು ಕೇಳಿಕೊಂಡ ತೇಜೋ ಹಾನಿ ಆಗುತ್ತೆ, ತುಂಬ ಕಡಿಮೆ ಇರೋರು ಕೇಳಿದಾಗ ತೇಜೋ ಹಾನಿ ಆಗೋದಿಲ್ಲ. ಇವೆಲ್ಲ ಸೂಕ್ಷ್ಮ ವಿಚಾರಗಳು. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಎಲ್ಲ ಸ್ಪಷ್ಟವಾಗಿ ನಿರ್ಣಯ ಬರೆಯೋದ್ರಿಂದ ನಮಗೆ ಯಾವ ಗೊಂದಲನೂ ಬರೋದಿಲ್ಲ. ಬೇರೆಯವರಿಗೆ ಆ ರೀತಿ ಪುರಾಣ ಬರದೇ ಹೋದಾಗ ಫುಲ್ ಆಫ್ ಕನ್ಫ್ಯೂಷನ್. ಪುರಾಣ ಕೇಳಿದಾಗ ಮೊದಲು ಕೇಳದೇ ಇದ್ದಾಗ ಸಂಶಯ ಇರ್ತವೆ, ಕೇಳಿದ ಮೇಲೆ ಇನ್ನೂ ಇಚ್ಛಾಪಟ್ಟು ಸಂಶಯ ಜಾಸ್ತಿ ಆಗಿಬಿಡ್ತಾರೆ. ಆಚಾರ್ಯರು ಹೇಳಿ ನಿರ್ಣಯದ ಪ್ರಕಾರ ಓದಿದರೆ ಮಾತ್ರ ಯಾವ ಸಂಶಯನೂ ಬರೋದಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಛಿದಂ ಕಳಿಸಿಕೊಟ್ರು. ಆಕೆ ಬಂದು ಮಗಳ ಮೂಲಕ ಕೇಳಿದ್ರು. ಇಂಥ ವಿಷಯ ನೇರ ಕೇಳೋದು ಸಾಧ್ಯ ಇಲ್ಲ. ಆಗ ನನಗೆ ನಮ್ಮ ತಾಯಿ ನಮ್ಮ ತಂದೆ ಕಳಿಸಿಕೊಟ್ಟಿದ್ದಾರೆ, ಒಂದು ಮಗು ಬೇಕಂತೆ, ಒಂದು ಮಂತ್ರ ಹಾಕಿಕೊಡಿ ಅಂತ ಹೇಳಿದರು. ಆಗಲಿ ಅಂದರು. ಮತ್ತು ನನಗೂ ಮದುವೆ ಸ್ವಲ್ಪ ದಿವಸ ಆಗಿದ್ರೆ ನನಗೂ ಒಂದು ಮಂತ್ರ ಹಾಕಿ ಅಂತ ಕೇಳಿದರು. ಆಗ ಅದಕ್ಕೂ ಆಗಲಿ ಅಂತ ಹೇಳಿದರು. ಪಾಪ, ಒಂದು ಪುಂಸವನವರ ಅತ್ಯಾದಿ ಶಾಸ್ತ್ರದ ಪದ್ಧತಿ ಇದೆ, ಅದಕ್ಕೋಸ್ಕರ ಅದು ಮಾಡಿಬಿಟ್ಟು ಇಬ್ಬರಿಗೂ ಕೂಡ ಪ್ರಸಾದ ಅಂತ ಕೊಟ್ಟರು. ಇದು ನಿನಗೆ ನಿಮ್ಮ ತಾಯಿಗೆ ಅಂತ ಹೇಳಿ ಅವರು ತಿಂದರೆ ಮುಗಿದು ಹೋಗ್ತಿತ್ತು ಸರಿಯಾಗಿ. ಆಕೆ ಏನು ಮಾಡಲಿ, ತೊಗೊಂಡು ಹೋದ್ಲು, ಕೊಟ್ಟು ತಾಯಿ ಕೈಲಿ ಕೊಟ್ಟು, ಅಮ್ಮ ಇದು ನನಗಂತೆ ಇದು ನಿನಗಂತೆ ಅಂತ ಹೇಳಿದ ತಕ್ಷಣ ತಾಯಿ ಒಂದು ಸ್ವಲ್ಪ ರಾಜಕೀಯ ಬುದ್ಧಿ ಉಪಯೋಗಿಸಿದ್ರು. ಏನಂತ, ನಮಗೆ ಅಂದರೆ ಇನ್ನೊಬ್ಬರಿಗೆ ಅಂದರೆ ಸ್ವಲ್ಪ ಕಡಿಮೆ ದರ್ಜೆ ಇದು, ತಮಗೆ ಅಂದರೆ ಭಾಳ ಉತ್ತಮ ಮಾಡಿಕೊಂಡಿರ್ತಾರೆ, ಅದಕ್ಕೋಸ್ಕರ ನಿಮಗೆ ಹಾಗೆ ಮಾಡಿರ್ತಾರೆ. ಆದರೆ ನಿಮಗೆ ಅಂಥ ಒಳ್ಳೆ ಮಗ ಯಾಕೆ ಬೇಕು ನಿಮಗೆ? ಮತ್ತು ಎರಡನೇ ಮಗ ಯಾಕೆ ಬೇಕು ಸರ್? ಜಪ ಮಾಡೋಕ್ಕಂತ ಭಾರಿ ಒಳ್ಳೆ ಮಗ ಬೇಕಾಗಿಲ್ಲ, ರಾಜ್ಯಾಳಕ್ಕೆ ಒಳ್ಳೆ ಮಗ ಬೇಕಾಗಿಲ್ಲ. ಅವ್ರ ಕಾನ್ಸೆಪ್ಟ್ ಹೇಗಿತ್ತು ನೋಡಿ, ರಾಜ್ಯಾಳಕ್ಕೆ ಆ ಕಾಲಕ್ಕೆ ಬುದ್ಧಿ ಓಡಿತು ಪಾಪ. ಆಗ ನಮಗೆ ಸಾಮಾನ್ಯ ಮಗ ನಿಮಗೆ ಸಾಕು, ಒಳ್ಳೆ ಮಗ ನಮಗೆ ಬೇಕು. ಮಂತ್ರದಲ್ಲಿ ಅದಕ್ಕೆ ಹೆಚ್ಚು ಕಡಿಮೆ ಮಾಡಿರ್ತಾರೆ, ಅದಕ್ಕೆ ನಿನ್ನ ಪ್ರಸಾದ ನನಗೆ ಕೊಡು, ನನ್ನ ಪ್ರಸಾದ ನೀನು ತಗೋ ಅಂತ ಹೇಳಿದ ತಕ್ಷಣ ಆಕೆ ಆಗಲಿ ಅಂತ ಪಾಪ ಒಪ್ಕೊಂಡ್ಬಿಡ್ಲಿ, ಲಾಜಿಕ್ ಒಪ್ಪಿಗೆ ಆಯಿತು, ತೊಗೊಂಡ್ಬಿಟ್ರು. ತಿಂದರು ಅಷ್ಟೊತ್ತಿಗೆ ಅರಿ ಅದಕ್ಕೆ ಬಂದರು ರುಚಿಕರು, ಬಂದು ನೋಡಿದ ತಕ್ಷಣ ಹೇಳಿದರು. ದಿವ್ಯ ಜ್ಞಾನಿಗಳು ಹೇಳ್ತಾರೆ, ಏನಿದು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಋಷಿಗಳಂದ್ರೆ ಸಾಮಾನ್ಯರಲ್ಲ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣು ಮೃಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಹಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮ. ಅವರು ಎಷ್ಟು ಸಿದ್ಧಿ ಪಡೆದಿರ್ತಾರೆ ಅಂತ ಹೇಳ್ತಾರೆ. ಇವತ್ತು ಸೈಂಟಿಸ್ಟ್ ಅಂದರೆ ಅರ್ಥ ಗೊತ್ತಾಗ್ತದೆ, ಡಾಕ್ಟರ್ ಅಂದರೆ ಗೊತ್ತಾಗುತ್ತೆ, ಋಷಿಮುನಿಗಳು ಏನೋ ತಿಳ್ಕೊಂಡ್ಬಿಟ್ಟಿರ್ತೇವೆ. ಇದು ಸಿದ್ಧ ಪುರುಷರು, ಅವರು ಎಷ್ಟು ಸಿದ್ಧಿ ಇರುತ್ತೆ ಅಂತ ಹೇಳಿದರೆ ಅದು ಕೆಲಸ ಆಗೇ ಬಿಡ್ತಾರೆ. ಇತ್ತು ನೋಡಿ, ಎಂಥ ಕೆಲಸ ಮಾಡಿದ್ದೀರಿ? ಹಾಗೆ ಮಾಡಲಿಲ್ಲ ನಾನು, ನಾನು ಪಕ್ಷಪಾತ ಮಾಡಿಯನ್ನು ಕೊಡಲಿಲ್ಲ. ನಮಗೆ ಜಪ ತಪ ಮಾಡ್ತಕ್ಕಂಥ ಬ್ರಾಹ್ಮಣ್ಯದ ಮಗ ಬೇಕು ಅಂತ ನಾನು ಮಂತ್ರ ಹಾಕಿದ್ದೆ. ಅವರಿಗೆ ನಾನು ಮಂತ್ರ ಹಾಕಿದ್ದು ಒಬ್ಬ ರಾಜ್ಯ ಆಡ್ತಕ್ಕಂಥ ಕ್ಷತ್ರಿಯ ತೇಜಸ್ಸಿನ ಮಗ ಬೇಕು. ಕ್ಷಾತ್ರ ತೇಜಸ್ಸು ಬೇರೆ, ಬ್ರಹ್ಮ ತೇಜಸ್ಸು ಬೇರೆ. ನೀವು ತಪ್ಪು ಮಾಡಿದ್ದೀರಿ, ಆದ್ದರಿಂದ ಅವರಿಗೆ ಬ್ರಹ್ಮ ತೇಜಸ್ಸಿನ ಮಗ ಹುಡುತಾರೆ. ನೀನು ತೋಡು ನಿನಗೆ ಕ್ಷತ್ರ ತೇಜಸ್ಸಿನ ಮಗ ಹುಟ್ಟಿದ್ದು ಹೇಳಿದ ತಕ್ಷಣ ಆಕೆಗೆ ನೋಡಿ, ಮನೆಗೆ ಬಂದು ಗಂಡ ಮನೆಗೆ ಬಂದು ಸ್ವಲ್ಪ ದಿವಸ ಆಗಿತ್ತು, ಆಕೆಗೆ ಕ್ಷತ್ರಿಯ ಸ್ತ್ರೀ ಆಕೆ. ಹಿಂದಿನ ಕಾಲದಲ್ಲಿ ಪದ್ಧತಿ ಇತ್ತು, ಈಗ ಅದೆಲ್ಲ ಇಲ್ಲ. ಹಿಂದಿನ ಕಾಲಕ್ಕೆ ಆ ರೀತಿ ವಿವಾಹಕ್ಕೆ ಅವಕಾಶ ಇತ್ತು. ಆಗ ಆಕೆ ಅಂದ್ಕೊಂಡಿತ್ತು, ತನ್ನ ಗಂಡನ ಸಾಮರ್ಥ್ಯ ನೋಡಿದಾಗ ಆಕೆ ಎಷ್ಟು ಮನಸ್ಸು ಒಯ್ಕೊಂಡ್ಬಿಟ್ಟಿದ್ಲು ಅಂತ ಕೇಳಿದರೆ, ನನಗೆ ಬ್ರಾಹ್ಮಣನಾಗ ಮಗ ಬೇಕೇ ಹೊರತು ಕ್ಷತ್ರಿಯ ಮಗ ಬೇಡ ಅಂಥ ಭಾವನೆ ಬರಬೇಕು, ಅದು ಸರಿಯಾದದು. ಮತ್ತು ಜ್ಞಾನಿಗಳು ಬೇಕು ಅನ್ನೋ ಕಾನ್ಸೆಪ್ಟ್ ಹೋಗ್ಬಿಟ್ಟು, ಸದ್ಯ ಅವ್ರು ಬೇಡೇ ಬೇಡ ಅನ್ನೋ ಕಾಲ ಬಂದುಬಿಟ್ಟಿದೆ. ಯಾಕೆ ಆ ಸಿದ್ಧಿ ಕಾಣಿಸ್ತಿತ್ತಾಗ, ಸಿದ್ಧಿ ಕಂಡಾಗ ಇವತ್ತು ಇಂಜಿನಿಯರಿಂಗ್ ಮೆಡಿಕಲ್ಗೆ ಭಾರಿ ಲೋಕೋಪಕಾರಕ್ಕೆ ಯಾರೂ ಹೋಗೋದಿಲ್ಲ, ಸಂಬಳ ಜಾಸ್ತಿ ಬರುತ್ತೆ ಅಂತ ಹೋಗ್ತಾರೆ ಅಷ್ಟೇ ಹೊರತು ಬೇರೆದಕ್ಕೆ ಹೋಗೋದಿಲ್ಲ. ಅದು ಬರುತ್ತೆ ಅಂತ ಗೊತ್ತಾದರೆ ಎಲ್ಲಿ ಬೇಕಾದ್ರೆ ಹೋಗ್ತಾರೆ ಮನುಷ್ಯ. ಅದಕ್ಕಾಗಿ ಅವ್ರು ಯೋಚನೆ ಮಾಡಿಬಿಟ್ಟು, ನನಗೆ ಬ್ರಹ್ಮ ತೇಜಸ್ಸಿನ ಮಗನೇ ಬೇಕು, ನಿಮ್ಮ ತೇಜಸ್ಸು ನನಗೆ ಗೊತ್ತಿದೆ, ನಿಮ್ಮಂಥ ಮಗ ಬೇಕು, ಆದ್ದರಿಂದ ನನಗೆ ದಯವಿಟ್ಟು ಅನುಗ್ರಹ ಮಾಡಿ, ಅವರಿಗೆ ಅಂಥ ಮಗ ಆಗಲಿಬೇಕಾದ್ರೆ ನನಗೆ ಮಾತ್ರ ಬ್ರಹ್ಮ ತೇಜಸ್ಸಿನ ಮಗ ಬೇಕು ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಆಯಿತು ನೀನು ಆ ರೀತಿ ಒಪ್ಕೊಂಡಿದ್ದರೆ ನಾನು ಮಾಡ್ತೇನೆ, ಆದರೆ ಆಕೆ ಹೇಳಿದ ನಾನು ಮಂತ್ರ ಹಾಕಿದ್ದಿದೆಯಲ್ಲ ವ್ಯರ್ಥ ಆಗಬಾರ್ದು ಅಂತ ಕೇಳಿದರೆ, ಬೇಕಾದ್ರೆ ಮೊಮ್ಮಗ ಅಂಥವನಾಗಲಿ ಮಗ ಮಾತ್ರ ಇಂಥವನಾಗಬೇಕು ಅಂತ ಹೇಳ್ತಾರೆ, ಆಗಲಿ ಅಂತ ಹೇಳ್ತಾರೆ. ಆ ಹುಟ್ಟಿದ ಮಗ ಜಮದಗ್ನಿ ಮುನಿಗಳು ಹುಟ್ಟುತ್ತಾರೆ, ಜಮದಗ್ನಿ ಮುನಿಗಳು ಹುಟ್ಟುತ್ತಾರೆ. ಅವರು ರೇಣುಕ ಅಂಬಾಳ ರೇಣು ಅಂತ ಒಬ್ಬ ರಾಜ, ಆತನ ಮಗಳಾಗಿದ್ದ ರೇಣುಕ ಅಂತ ಹೆಸರು, ರೇಣುಕಿಯ ತಂದೆ ರೇಣು ಅಂತ ಆತನ ಹೆಸರು. ಆಕೆ ಜೊತೆ ಜಮದಗ್ನಿ ವಿವಾಹವಾಗ್ತಾರೆ, ಅಲ್ಲಿ ಪರಿಸರಾಮ ರೂಪದ ಪರಮಾತ್ಮ ಅವತಾರ ಮಾಡ್ತಾರೆ. ಇಷ್ಟೆಲ್ಲ ಕಥೆ ಕೇಳಿದ್ಮೇಲೆ ಒಂದು ತಪ್ಪು ತಿಳುವಳಿಕೆ ಇರಬಾರದು. ಅವ್ರು ಮಂತ್ರ ಹಾಕಿದ್ದಕ್ಕೆ ಪರಮಾತ್ಮನಿಗೆ ಛಾತ್ರದೇಶ ಬಂತು ಅಂತ ತಿಳ್ಕೊಂಡ್ಬಿಡ್ಬಾರ್ದು. ಮತ್ತೆ ಗೊತ್ತಾಯ್ತಾ, ಪರಮಾತ್ಮನಿಗೆ ಪಾಯಸದಿಂದನೇ ರಾಮದೇವರು ಹುಟ್ಟಿದ್ರ. ಪಾಯಸ ಅಂಬುದು ಬರೀ ನಿಮಿತ್ತ, ಲಕ್ಷ್ಮಣಾದಿಗಳಿಗೆ ಪಾಯಸ ಬೇಕಿತ್ತು, ಆದರೆ ಇವರಿಗೆ ಬೇಕಿಲ್ಲ. ಅದೇ ರೀತಿಯೇ ಅದು ನಿಮಿತ್ತನೇ ಹೊರತು ಪರಮಾತ್ಮನಿಗೆ ಯಾರಿಂದನೂ ಏನೂ ಬರಬೇಕಾಗಿಲ್ಲ. ನಾವು ದೀಪ ಹಚ್ಚಿಟ್ಟಿದ್ದು ಸೂರ್ಯ ಭಾಳ ಬ್ರೈಟಾಗಿ ಕಾಣಿಸ್ತಿದ್ದಾನೆ, ಬಹುಶಃ ತುಂಬ ಜನ ದೀಪ ಹಚ್ತಾರೆ ಅಂತ ಕಾಣ್ತಾ ಬೇಸಿಗೆ ಜಾಸ್ತಿ ಆಗಿದೆ ಸರ್ ತಿಳ್ಕೊಂಡ್ರೆ ಪಂಚಿತ ಆಗುತ್ತೆ. ನಮ್ಮ ದೀಪದಿಂದ ಏನೂ ಪ್ರಯೋಜನ ಇಲ್ಲ ಸೂರ್ಯನಿಗೆ, ಲೋಕದೃಷ್ಟಿಯಲ್ಲಿ ಹೇಳಿದ್ದಷ್ಟೇ. ಆ ಕಡೆ ವಿಶ್ವಾಮಿತ್ರ ಮುನಿಗಳು ಹುಡುಕ್ತಾರೆ, ವಿಶ್ವಾಮಿತ್ರ ಹುಟ್ಟು ಮುಂದೆ ಬ್ರಾಹ್ಮಣರಾಗ್ತಾರೆ, ಆ ಕತೆ ಅವ್ರ ಕಥೆ. ಈಗ ಈ ರೀತಿ ಹುಟ್ಟಿದಾಗ ರಾಮರೂಪಕ್ಕೂ ಪರಶುರಾಮ ರೂಪಕ್ಕೂ ಎರಡು ರೂಪಕ್ಕೂ ನಾಲ್ಕು ಜನ ಅಣ್ಣತಮ್ಮಂದರು, ಇಲ್ಲೂ ನಾಲ್ಕು ಜನ ಅಲ್ಲೂ ನಾಲ್ಕು ಜನ, ವ್ಯತ್ಯಾಸ ಇಷ್ಟೇ. ಅಲ್ಲಿ ರಾಮದೇವರು ಜ್ಯೇಷ್ಠರು, ಇಲ್ಲಿ ಪರಶುರಾಮದೇವರು ಕನಿಷ್ಠರು, ಇಷ್ಟೇ ವ್ಯತ್ಯಾಸ. ಈ ರೂಪದಲ್ಲಿ ಪರಶುರಾಮದೇವರು ಚಿಕ್ಕವರು, ಅಲ್ಲಿ ರಾಮದೇವರು ದೊಡ್ಡವರು. ಪರಮಾತ್ಮ ಯಾತ್ರೂ ತೋರಿಸ್ತಾರೆ, ದೊಡ್ಡವರಾದರೂ ತಾನೇ ಶ್ರೇಷ್ಠ, ಚಿಕ್ಕವರಾದರೂ ತಾನೇ ಶ್ರೇಷ್ಠ ಅಂತ ತೋರಿಸ್ಲಿಕ್ಕೆ ಎರಡು ರೂಪದಲ್ಲೂ ವ್ಯತ್ಯಾಸ ತೋರಿಸ್ತಕ್ಕೆ ಹುಟ್ಟಿನ ಕ್ರಮ ವ್ಯತ್ಯಾಸ ತೋರಿಸಿದ್ರೆ ಶಕ್ತಿ ಮಾತ್ರ ನೋಚೆ ಅದನ್ನು ತೋರಿಸಿದ್ರು. ಇಷ್ಟಾದ ಮೇಲೆ ಪರಶುರಾಮ ರೂಪದಿಂದ ಲೋಕಕ್ಕೆ ತೋರಿಸ್ಬೇಕು ಅಂತ ತಪಸ್ಸನ್ನು ಮಾಡ್ತಾರೆ. ಬ್ರಾಹ್ಮಣರ ದೊಡ್ಡ ಒಂದು ಬ್ರಾಹ್ಮಣ್ಯ ರಕ್ಷಣೆ ಮಾಡ್ಕೋಬೇಕು. ಇವತ್ತು ಕೆಲಸಕ್ಕೆ ಸೇರೋದು ದೊಡ್ಡದಲ್ಲ, ಕೆಲಸ ಉಳಿಸ್ಕೋಬೇಕಾದ್ರು. ಎಂದೋ ಒಂದು ದಿವಸ ನಾಲ್ಕು ದಿವಸ ನೋಡ್ತಾರೆ, ಬದಲು ನೋಟಿಸ್ ಕೊಡ್ತಾರೆ, ಆಮೇಲೆ ಡಿಸ್ಮಿಸ್ ಮಾಡ್ತಾರೆ. ಉಪಯೋಗ ಇಲ್ಲ, ಬ್ರಾಹ್ಮಣ್ಯ ಉಳಿಸ್ಕೋಬೇಕು. ನಮಗೆ ಅದು ಅರ್ಥ ಆಗಿಲ್ಲ, ಹುಟ್ಟಿದ ತಕ್ಷಣ ಬ್ರಾಹ್ಮಣ ಅಂತ ಹಾರಾಡಿಬಿಡ್ತಾರೆ. ಬ್ರಾಹ್ಮಣ್ಯ ಉಳಿಸ್ಕೋಬೇಕಾದ್ರೆ ತಪಸ್ಸು ಮಾಡಬೇಕು, ಗೊತ್ತಾಯ್ತಾ? ಶಮ ದಮ ಇವೆಲ್ಲ ಬ್ರಾಹ್ಮಣ ರಕ್ಷಣೆಗಳು, ಅದಿಲ್ಲದೆ ಹೋದ್ರೆ ಬ್ರಾಹ್ಮಣ್ಯ ಹೋಗಿಬಿಡುತ್ತೆ. ಅದಕ್ಕೆ ಯಾವಾಗಲೂ ತಪಸ್ಸು ಮಾಡಬೇಕು ಅಂತೇಳಿ ಪರ್ವ ತಪಸ್ಸು ಮಾಡ್ತಾ ಇರ್ತಾರೆ. ಪರಶುರಾಮ ತಪಸ್ಸು ಮಾಡ್ತಾರೆ, ಯಾರನ್ನು ಧ್ಯಾನ ಮಾಡಬೇಕು? ತನ್ನನ್ನೇ. ಉಳಿದವರಾದ್ರೆ ದೇವರ ಧ್ಯಾನ, ತಾನೇ ದೇವರಾದ್ರಿಂದ ಜಪ ತೋರಿಸ್ತಾರೆ. ಮತ್ತು ಬ್ರಾಹ್ಮಣ ಎಂಥ ಪ್ರಸಂಗ ಬಂದರೂ ಕೂಡ ತಪಸ್ಸಿಗೆ ಆದ್ಯತೆ ಕೊಡಬೇಕು. ತಪಸ್ಸಿಗೆ ಆದ್ಯತೆ ಕೊಡದೆ ಹೋದರೆ ಬ್ರಾಹ್ಮಣ್ಯ ಹೊರಟೋಯ್ತು. ಯಾವ ಕಾಲಕ್ಕೂ ಜಪ ಆಧ್ಯಾತ್ಮಿಕದ ಕಾಲ, ಏನು ಕಡೆದು ಸಾಧ್ಯ ಇಲ್ಲ, ಜಪ ಮಾಡಬೇಕಾಗಿದೆ, ನಾವೇ ಬಿಟ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಬಿಟ್ಬಿಟ್ರೆ ಹೋಯ್ತು. ಬ್ರಾಹ್ಮಣ್ಯ ಹೋದ್ಮೇಲೆ ನಮ್ಮ ಬ್ರಾಹ್ಮಣರು ಯಾರು ಕೇಳೋದಿಲ್ಲ, ಬ್ರಾಹ್ಮಣನೇ ಅಲ್ಲ ಕೇಳೋದಿಲ್ಲ ಅಂತ ಏನರ್ಥ ಅದಕ್ಕೆ? ನಾವೆಲ್ಲ ಇವತ್ತು ಜೋರೇ ಮಾತಾಡ್ತೀವಿ, ಬ್ರಾಹ್ಮಣರು ಬಾರಿ ಯಾರು ಕೇಳೋದಿಲ್ಲ ಅಂತೇಳಿ. ಬಟ್ ಇವರು ಬ್ರಾಹ್ಮಣ್ಯ ನಿಮ್ಮನೇ ಕೇಳಿಲ್ಲ ಫಸ್ಟು, ಇವನು ಯಾರು ಕೇಳ್ತಾರೆ ಆಮೇಲೆ? ಇವತ್ತು ಆಫೀಸಲ್ಲಿ ಸರಿಯಾಗಿ ಅವನು ಬ್ರಾಹ್ಮಣ್ಯ ಉಳಿಸ್ಕೊಂಡ್ರೆ ಕೇಳೇ ಇವತ್ತಿಗೂ ಕೇಳ್ತಾರೆ. ನೆನ್ಬಿಟ್ಕೊಳ್ಳಿ, ಬ್ರಾಹ್ಮಣ್ಯ ಉಳಿಸ್ಕೊಂಡ್ರೆ ಇವತ್ತಿಗೂ ನಿಮ್ಗೆ ಎಂಥವ್ರು ಬೇಕಾದ್ರೂ ಖಾಲಿ ಬಿಡ್ತಾರೆ ಅಂತ ಶಕ್ತಿ ಇದೆ. ನಾವು ಅದನ್ನು ಉಳಿಸಿ ಕಳ್ಕೊಂಡ್ಬಿಟ್ಟು ಬರೀ ಜಾತಿ ಬ್ರಾಹ್ಮಣ್ಯ ಇಟ್ಕೊಂಡೆ ಕೆಲಸಕ್ಕೆ ಬರೋದಿಲ್ಲ, ಜಪ ತಪ್ಪ ಮಾಡಿ ಉಳಿಸ್ಕೋಬೇಕಲ್ಲ. ಇಂಜಿನಿಯರ್ ಸೀಟ್ ಸಿಕ್ಕ ಮಾತ್ರಕ್ಕೆ ಇಂಜಿನಿಯರ್ ಆಗಿಬಿಡೋದಿಲ್ಲ, ಗೊತ್ತಾಯ್ತಾ? ಓದಬೇಕು ಅವರು ಸ್ಟೂಡೆಂಟ್, ಸರಿಯಾಗಿ ಓದಿ ಇದು ಮಾಡಿದ್ರೆ ಇಂಜಿನಿಯರ್ ಆಗ್ತಾರೆ, ಇಲ್ಲದೆ ಹೋದ್ರೆ ಅವನು ಡ್ರಾಪ್ಔಟ್ ಆಗ್ತಾರೆ, ಏನು ಪ್ರಯೋಜನ ಇಲ್ಲ. ಬ್ರಾಹ್ಮಣ್ಯ ಸಕಾಲಕ್ಕೆ ಉಪನಯನ ಮಾಡಿದರೆ ತಪಸ್ಸ ಮಾಡಬೇಕು ತೋರ್ಸೋಕ್ಕೋಸ್ಕರ. ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದರ್ಮರ್ತದೆ. ಅದಕ್ಕೋಸ್ಕರ ಪರಮಾತ್ಮ ಹಾಗೆ ಮಾಡ್ತಾನೆ. ಆ ಸಮಯಕ್ಕೆ ಕಾರ್ತವೀರ್ಯಾರ್ಜುನ ಇರ್ತಾನೆ. ಅವನು ಆಗಿನ ಕಾಲಕ್ಕೆ ಎರಡು ಮುಖ ಉಂಟು. ಕಾರ್ತವೀರ್ಯಾರ್ಜುನ ಜೀವನದ ಎರಡು ಭಾಗ, ಮೊದಲ ಭಾಗದಲ್ಲಿ ಭಾರಿ ಶ್ರೇಷ್ಠ ಅವನು, ಅವನ ಹೆಸರು ಹೇಳಿದ್ರೆ ಸಾಕು ಇವತ್ತು ಕಳೆದು ಸಿಗುತ್ತೆ ಅಂತ ಪುಣ್ಯಾತ್ಮ. ಆತ ಹುಟ್ಟಿದಾಗ ಆತನಿಗೆ ಒಂದು ತಲೆ ಎರಡು ಕೈ ಹಾಗೆ ಇದ್ದಿತ್ತು. ದತ್ತಾತ್ರೇಯ ರೂಪದ ಪರಮಾತ್ಮ ಉಪಾಸನೆಯನ್ನು ಮಾಡ್ತಾನ. ಅದು ಬರೀ ರೂಪದ ಉಪಾಸನೆ, ಫೋಟೋ ಇಟ್ಕೊಂಡಲ್ಲ, ಆ ರೂಪದಕ್ಕೆ ಶಿಷ್ಯನಾಗ್ತಾನೆ, ರೂಪದಲ್ಲಿ ಅಧ್ಯಯನವನ್ನು ಮಾಡ್ತಾನೆ, ಅವರು ಉಪದೇಶವನ್ನು ಮಾಡ್ತಾನೆ, ಡೈರೆಕ್ಟ್ ಶಿಷ್ಯ ಆತ. ದತ್ತಾತ್ರೇಯ ರೂಪದ ಶಿಷ್ಯನಾಗಿ ವಿಷ್ಣೋ ದತ್ತಾತ್ರೇಯ ನಮನಃ ಪ್ರಸಾದಾತ್ ಯೋಗ ವೀರ್ಯವಾನ್ ಆಚಾರ್ಯ ನಿರ್ಣಯದಲ್ಲಿ ಬರೀತಾರೆ. ದತ್ತಾತ್ರೇಯ ರೂಪದ ಅನುಗ್ರಹದಿಂದಾಗಿ ಯೋಗಶಕ್ತಿ ಪಡೆದಿರ್ತಾರೆ. ದತ್ತಾತ್ರೇಯ ರೂಪ ಯೋಗ ಪ್ರವರ್ತಕ ರೂಪ. ಆಚಾರ್ಯರು ಭಾಗವತಾತ್ಪರ್ಯಾದಿ ಗ್ರಂಥಗಳಲ್ಲಿ ಇತಿ ದತ್ತಾತ್ರೇಯ ಯೋಗೇ ಅಂತ ಕೋಟ್ ಮಾಡ್ತಾರೆ. ಇವರು ಪತಂಜಲಿ ಯೋಗ ಇವರು ಮಾಡೋರು. ಪತಂಜಲಿ ಯೋಗ ಅಂಬೋದು ಪೂರ್ಣ ಪಾಣಿನಿ ವ್ಯಾಕರಣ ಇದ್ದಾಗೆ, ಮಹಾವ್ಯಾಕರಣ ಒರಿಜಿನಲ್ಲು, ಪಾಣಿನಿ ವ್ಯಾಕರಣ ಇತ್ತೀಚಿನದು. ಅದೇ ರೀತಿ ದತ್ತಾತ್ರೇಯ ಯೋಗ ಎಟರ್ನಲ್ ನಿತ್ಯ ಯೋಗ, ಪತಂಜಲಿ ಯೋಗ ಒಂದು ಪಾರ್ಶಿಯಲ್. ಪತಂಜಲಿ ಯೋಗದಲ್ಲಿ ಫಿಲಾಸಫಿಗಿಂತ ಹೆಚ್ಚಾಗಿ ಫಿಸಿಕಲ್ ಆಸ್ಪೆಕ್ಟ್ ಇದೆ. ಇದು ದತ್ತಾತ್ರೇಯ ಯೋಗದಲ್ಲಿ ಇರೋದೆಲ್ಲ ಬರೀ ಶುದ್ಧವಾದ ಯೋಗ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ತರ್ಕತಾಂಡವಾದಿ ಗ್ರಂಥದಲ್ಲಿ ಅನಸೂಯ ಗರ್ಭರತ್ನಂ ಅಂತ ಹೇಳಿ ದತ್ತಾತ್ರೇಯ ಉಪಾಸನೆ ಮಾಡ್ತಾರೆ. ಅದಕ್ಕೆ ಯೋಗ್ಯಗಳಾಗಿದ್ದಾರೆ ರಾಯರು ಕೂಡ. ದತ್ತಾತ್ರೇಯ ಉಪಾಸನೆ ಮಾಡೋರಿಗೆ ಯೋಗಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಸಿದ್ಧಿ ಕೊಡೋ ರೂಪ. ಅದಕ್ಕೋಸ್ಕರ ಉಪಾಸನೆ ಮಾಡಿದ ಅವರು ಅನುಗ್ರಹ ಮಾಡಿದರು. ಆ ಸಿದ್ಧಿಯಿಂದಾಗಿ ಆತನ ಏನಾಯಿತು, ತಲೆ ಒಂದೇ ಇತ್ತು, ಕೈ ಸಾವಿರ ಕೈ, ಅದು ಎರಡು ಕೈನ ಸಾವಿರ ಕೈ ಮಾಡ್ಕೊತಾನೆ. ಇದು ಯೋಗಶಕ್ತಿ ಏನು ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಒಂದು ಕೈ ಸಾವಿರ ಕೈ ಮಾಡಿಕೊಂಡಂತಹ ಸಿದ್ಧಿ ಆ ಥರದ್ದಾಯಿತು. ಅದನ್ನೆಲ್ಲ ಸದುಪಯೋಗ ಮಾಡಿಕೊಂಡ. ಬರೀ ಸಾವಿರಕಾಯಿ ಮಾಡ್ಕೊಂಡಿದ್ದಷ್ಟೇ ಇಲ್ಲ, ಸಾಮಾನ್ಯವಾಗಿ ಹೆಚ್ಚು ಕೆಲಸ ಮಾಡ್ತಾರಲ್ಲ ಬರೀ ನಾಲ್ಕು ಕೈ ಅಂತ ಹೇಳೋದು ಉಂಟು. ದೇವತೆಗಳನ್ನೆಲ್ಲ ನಾಲ್ಕು ಕೈಲೇ ಬರೆಯೋದು, ನಮಗಿಂತ ಜಾಸ್ತಿ ಕೆಲಸ ಮಾಡ್ತಾರೆ ಅಂತ ಹೇಳೋದಕ್ಕೋಸ್ಕರ ನಾಲ್ಕು ಕೈ ಅಂತ ಕರೀತಾರೆ. ಈ ಕಣ್ಣಿಗೆ ನಾಲ್ಕು ಕಣ್ಣು, ನಾಲ್ಕು ಕಣ್ಣು ಅಂತಾರಲ್ಲ ಸ್ಪೆಕ್ಸ್ ಹಾಕ್ಕೊಂಡ್ರೆ ಆ ಟೈಪ್. ಅದು ನಾಲ್ಕು ಎರಡೇ ಕಡೆ ಕೆಲಸ ಮಾಡೋದು, ನಾಲ್ಕೇನು ಇರೋದಿಲ್ಲ ನೋಡೋದಕ್ಕಾಗಿ, ಆ ನಾಲ್ಕು ಕೈ ಕೆಲಸ ಮಾಡೋದು. ಇವತ್ತು ಫೋರ್ ವೀಲರ್ ಅಂತಿರಲ್ಲ ಆ ಟೈಪ್, ಟೂ ವೀಲರ್ ಫೋರ್ ವೀಲರ್ ಡಿಫ್ರೆನ್ಸ್ ಗೊತ್ತಲ್ಲ ನಮಗೆ. ಟೂ ವೀಲರ್ ಡ್ರೈವಿಂಗು ಕಷ್ಟ, ಬ್ಯಾಲೆನ್ಸಿಂದ ಹಿಡಿದು ಎಲ್ಲ ಮಾಡಬೇಕಾಗುತ್ತೆ. ಆದರೆ ಅದು ಹೇಗೆ ಸೇಫು, ನಾಲ್ಕು ಕೈ ಎಂಬುದು ಭಾಳ ಶ್ರೇಷ್ಠ. ಆದರೆ ಸಾವಿರ ಕೈ ಬಂತು ಎಷ್ಟು ಎಫಿಷಿಯೆಂಟ್ ಆಗಿಲ್ಲ. ಅದನ್ನೆಲ್ಲ ಲೋಕೋದ್ಧಾರಕ್ಕೆ ಉಪಯೋಗ ಮಾಡ್ತಾನೆ ಪುಣ್ಯಾತ್ಮ, ಜನಗಳನ್ನೆಲ್ಲ ನಿಯಂತ್ರಣ ಮಾಡ್ತಾನೆ. ಆತ ರಾಜ್ಯದಲ್ಲಿ ಕಳ್ಳತನ ಸುಡುತನ ಆಗೋ ಚಾನ್ಸಸ್ಸೇ ಇರಲಿಲ್ಲ ಅಂತ, ಅಂಥ ಪುಣ್ಯಾತ್ಮ. ಆಗಿನ ಕಾಲದಲ್ಲಿ ಇವತ್ತು ರಾಜರೇ ಕಳ್ಳರಾಗಿರ್ತಕ್ಕಂಥ ಕಾಲದಲ್ಲಿ ಇರ್ತಾನೆ ಮನುಷ್ಯ, ಹೆಸರು ಹೇಳದೆ ಕಳ್ಳತನ ಆಗಬಾರ್ದು. ಯಾರಾದರೂ ಕಳ್ಳತನ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೆ, ಸುಳ್ಳು ಹೇಳೋದು ಮನಸ್ಸಲ್ಲಿ ಅಂದ್ಕೊಂಡ್ರೆ, ಅವ್ರ ಮನಸ್ಸಿನೊಳಗೆ ಕಾರ್ತಿವಿರಾಜರು ಎಂಟ್ರ್ ಆಗ್ತಿದ್ದ ಮನಸ್ಸಿನೊಳಗೆ, ಇಲ್ಲು ಮಾಡ್ಕೊಂಡು ನಿಂತುಬಿಡ್ತಿದ್ದಂತೆ, ಅಯ್ಯೋ ತಪ್ಪಾಯಿತು ಅಂತೇಳಿ ಬಿಟ್ಟು ಅವ್ರಿಗೆ ಬಿಡ್ತಿದ್ದಿಲ್ಲ. ಆತನ ಸಿದ್ಧಿ ಇವತ್ತು ಕೂಡ ಕಾರ್ತಿವಿರಾಜನ ಆತ ಹೆಸರು ಹೇಳಿದರೆ ಕಳೆದು ಸಿಗುತ್ತೆ, ಇವತ್ತಿಗೂ ಸಿಗುತ್ತೆ. ಅದು ಮಾ ಸರಿಯಾಗಿ ಪರೀಕ್ಷೆ ಮಾಡಿ ನೋಡಿಬೇಕಾದ್ರೆ ಗ್ಯಾರಂಟಿ ಸಿಗುತ್ತೆ. ಭಕ್ತಿಯಿಂದ ಅಂದ್ಬಿಟ್ರೆ ಗ್ಯಾರ ಸಾಗರ ನೂರಕ್ಕೆ ನೂರಷ್ಟು ಖಚಿತ. ಎಷ್ಟು ವರ್ಷದಿಂದ 2 ಕೋಟಿ ವರ್ಷ ಬೇಕಾಗಿದೆ ಅದು ಹೋಗಿಬಿಟ್ಟು, ಇಷ್ಟಾದರೂ ಕೆಲಸ ಬರುತ್ತೆ ಅಂದರೆ ಒಬ್ಬ ರಾಜನ ಹೆಸರು ಇಷ್ಟು ಎಫೆಕ್ಟಿವ್ ಇರಬೇಕಾದ್ರೆ ವಿಷ್ಣು ಸಹಸ್ರನಾಮ ಹೇಗಿರ್ತದೆ, ಇನ್ನು ವಾಯುಸ್ತುತಿ ಹೇಗಿರ್ತವೆ ಅರ್ಥ ಮಾಡ್ಕೋಬೇಕು. ಆತ ಸರ್ವೋತ್ತಮನಲ್ಲ ಜೀವೋತ್ತಮನಲ್ಲ, ಆತನಿಗೆ ಅಷ್ಟು ಸಿದ್ಧಿ ಇತ್ತು ಅಂದರೆ ಇನ್ನು ಸರ್ವೋತ್ತಮನಾದ ಭಗವಂತ, ಜೀವೋತ್ತಮರಾದ ವಾಯುದೇವರು, ಅವರ ಅವತಾರಗಳು ಅದನ್ನೆಲ್ಲ ಸ್ಮರಣೆ ಮಾಡಿದರೆ ಮಧ್ವರಾಯರ ಸ್ಮರಣೆ ಕುಲ ಕೋಟಿ ಉದ್ಧಾರಣೆ ಅನ್ನೋದು ಸಿದ್ಧವಾದ ಮಾತಾಯಿತು. ಇದು ಆತನ ಸಿದ್ಧಿ. ಹೀಗಿಂತ ದಿವ್ಯಾನ ಬೆಳೀತಾ ಬೆಳೀತಾ ಹೋಯಿತು. ಆತನ ಸಾಧನೆಯ ಒಂದು ಘಟ್ಟ ಮುಗಿತು, ಪುಣ್ಯ ಜಾಸ್ತಿ ಆಯಿತು. ಆಗ ತಲೆ ತಿರುಗುತ್ತೆ, ಪುಣ್ಯ ಜಾಸ್ತಿ ಆದಾಗ ಅಧಿಕ ಪುಣ್ಯ ಅಂತ ಕರೀತಾರೆ. ಅಧಿಕ ಪುಣ್ಯದಿಂದಾಗಿ ಆತನ ವಿನಾಶಕಾಲ ಶುರುವಾಯಿತು. ಊಟ ಮಾಡೋದಿರ್ತಾರೆ, ಓವರ್ ಈಟಿಂಗ್ ಹೇಗೆ ನಮಗೆ ಅಪಾಯಕ್ಕೆ ಕಾರಣ ಆಗುತ್ತೆ ಹಾಗೆ, ಓವರ್ ಈಟಿಂಗಿಂದ ನಮಗೆ ಆರೋಗ್ಯ ಕೆಟ್ಟ ಹೋಗ್ಬಿಡುತ್ತೆ. ಆಹಾರದಿಂದ ಆರೋಗ್ಯ ಬರುತ್ತೆ, ಅತಿ ಆಹಾರದಿಂದ ಆರೋಗ್ಯ ಕೆಟ್ಟ ಹೋಗ್ಬಿಡುತ್ತೆ. ಅತಿ ಪುಣ್ಯದಿಂದ ಮನುಷ್ಯ ಹಾಳಾಗ್ತಾನೆ. ಅತಿ ಪುಣ್ಯ ಬಂತು ಹಿಂದೆ ಹೇಳಿದೆ, ನಾವೆಲ್ಲ ಯೋಚನೆ ಮಾಡಬಾರ್ದು. ಅದಕ್ಕೆಲ್ಲ ಕೂಡ ಅತಿ ಪುಣ್ಯ ಬರೋಕ್ಕೆ ಯಾರ್ಯಾರಿಗೆ ಅಂದರೆ ದೇವಾನಾಮ ಮುನಿನಾಮ ನಮಗೆಲ್ಲ ಅಪ್ಲೈ, ನಮಗೆ ಮಿನಿಮಮ್ ಪುಣ್ಯನೇ ಬರೋದಿಲ್ಲ. ಆದ್ದರಿಂದ ಅತಿ ಪುಣ್ಯದ ಕೇಸ್ ನಮ್ಮ ರೂಲ್ಡ್ ಔಟ್. ಇವತ್ತು ಲೋಕದಲ್ಲಿ ಹಾಗಿದೆ, ಸ್ಪೀಡ್ ಲಿಮಿಟ್ ಹಾಕಿರ್ತಾರೆ ನಡ್ಕೊಂಡು ಹೋಗೋರಿಗೆಲ್ಲ, ಅದು ವೆಹಿಕಲ್ಸಿಗೆ ಮಾತ್ರ ಸ್ಪೀಡ್ ಲಿಮಿಟ್ ಹೊರತು ನಮಗೆ ಸ್ಪೀಡ್ ಲಿಮಿಟ್ ಹಾಕೋದಿಲ್ಲ. ಯಾಕಂದರೆ ಸ್ಪೀಡ್ ಇದ್ರೆ ತಾನೆ ಲಿಮಿಟ್ ಹಾಕೋದಕ್ಕೆ, ಹೋಗು ತೊಳೆದಿರ್ತಾರೆ ಹೋಗು ಅಂತೇಳಿ, ಅವರಿಗೆ ವೆಹಿಕಲ್ ಇದ್ದವರಿಗೆ ಸಾಧ್ಯ, ಅದಕ್ಕೆ ನಮಗೆ ಅಪ್ಲೈ ಆಗೋದಿಲ್ಲ. ಆದರೆ ಬುದ್ಧಿ ಕೆಡೋ ಪ್ರಸಂಗ ಬಂತು. ಹೇಗೆ ಚಿತ್ರ ಪ್ರಸಂಗ ಅಂದರೆ, ಪರಶುರಾಮದೇವರು ಮನೆಯಲ್ಲಿಲ್ಲ, ತಪಸ್ಸಿಗೆ ಅಂದರೆ ಕೂತಿದ್ದಾರೆ, ಎಲ್ಲ ಕಡೆ ಇದ್ದಾರೆ ತೋರಿಸೋದಿಲ್ಲ. ಹಾಗೆ ಜಮದಗ್ನ ಆಶ್ರಮಕ್ಕೆ ಬಂದ ಕಾರ್ತವೀರಾಜ, ಆಗ ಅವ ಒಳ್ಳೆ ರೀತಿಯೇ ಬಂದ ಪಾಪ. ಅವರು ನೋಡಿದರು, ಅತಿಥಿ ದೇವೋ ಅಂತ ಶಾಸ್ತ್ರ ಹೇಳುತ್ತೆ. ಯಾವಾಗಲೂ ಕೂಡ ಅತಿಥಿ ನಮ್ಮ ಮನೆಗೆ ಬಂದ ಇನ್ನೂ ಅತಿಥಿಗಳಾಗ, ನಮಗಿಂತ ಕಡಿಮೆಯವರು ಅತಿಥಿಯಾಗಿದ್ದರೂ ಸ್ವಾಗತ ಮಾಡಬೇಕು, ದೊಡ್ಡವರಾಗಿದ್ದರೆ ಮಾಡಬೇಕು ಅಲ್ಲ, ಚಿಕ್ಕವರಾಗಿದ್ದರೂ ಸ್ವಾರಸ್ಯ. ಇನ್ನು ಸ್ವಾರಸ್ಯ ಅಂದರೆ ಬ್ರಾಹ್ಮಣೇತರನ್ನಾಗಿದ್ದರೂ ಮಾಡಬೇಕು, ಮತ್ತೆ ಬ್ರಾಹ್ಮಣನಾಗಬೇಕು ಅಂತಿಲ್ಲ. ಕ್ಷತ್ರಿಯ ಈತ, ಅವರು ಋಷಿಗಳು ಕರೆದರು, ಆತಿಥ್ಯ ಮಾಡ್ತೇನೆ ಅಂತ ಹೇಳಿದರು. ಆದರೆ ರಾಜ ಯೋಚನೆ ಮಾಡಿದ, ಪಾಪ ನೀವೇನು ಆತಿಥ್ಯ ಮಾಡ್ತೀರಿ, ನನಗೆ 8 ಸೈನ್ಯ ನನ್ನ ಹಿಂದೆ ಇದೆ, ಲಟ್ಟಗಟ್ಟೆ ಜನ ಇದ್ದಾರೆ, ನಾನು ದೊಡ್ಡ 1000 ಕೈಗಳ ರಾಜ, ನಾನು ನಿಮ್ಮ ಮಾತು ಸೇರಿ ಸಂತೋಷ ಆಯಿತು ನನಗೆ, ಅಷ್ಟು ಸಾಕು, ನಾವು ಹೋಗಿ ಬರ್ತೇವೆ ಅಂತ ಹೇಳಿದ. ಉಳಿದವರಾದರೆ ಅಷ್ಟು ಮಾಡಿರಿ ಅಂತ ಕಳಿಸ್ಬಿಡ್ಬೋದಾಗಿತ್ತು, ಆದರೆ ಅದನ್ನು ಬಾಯಿ ಉಪಚಾರಕ್ಕೆ ಹೇಳಿಲ್ಲ ಅಂತ ಹೇಳಿದ. ಕೆಲವರು ಊಟಕ್ಕೆ ಹೇಳಿ ಅಂತಾರೆ, ಊಟ ಆಗಿದೆ ಗ್ಯಾರಂಟಿ ಮಾಡಿಕೊಂಡೇ ಹೇಳೋದು, ಹಂಗಾರೆ ಅಷ್ಟು ನೋಡ್ತಾರೆ ಊಟಕ್ಕೆ ಕೇಳಿ ಅಲ್ಲಿ ಹಾಗೆ ಸರಿ ಅಂದ್ಬಿಟ್ಟು. ಅದೇ ಮಿಸ್ಟೇಕ್ ಆಗಿರಬೇಕು, ಬಾಯಿ ಉಪಚಾರ ಅಂತಾರಲ್ಲ, ಹಾಗೆ ನಾನು ಹಾಗೆ ಹೇಳಲಿಲ್ಲ, ಉಪಚಾರ ಮಾಡ್ತೀನಿ ಅಂದರೆ ಮಾಡೇ ಮಾಡ್ತೇನೆ, ಊಟಕ್ಕೆ ಕೇಳಲೇಬೇಕು ಅಂತ ಹೇಳಿದ. ಇಷ್ಟು ಜನಕ್ಕೆ ಏನು ಮಾಡ್ತೀರಿ ಅಂದರು, ಅದೆಲ್ಲ ಬಿಟ್ಬಿಡಿ ಹೇಳಿ ಮಾಡ್ತೀನಿ ಅಂದರು. ಆಯಿತು ಅಂಥೇಳಿ ಆಯಿತು ಮಾಡಿ ಅಂಥೇಳಿದ. ಆಮೇಲೆ ಏನ್ಕೊಂಡ, ಪಾಪ ಏನೋ ನಮ್ಮ 4 ಜನಕ್ಕೆ ಆಗ, ವೆಂಕಟೇಶ್ ಕಳೆದ ಬರ್ತಾರೆ, ಶುಕಾಚಾರ್ಯ ಎಲ್ರಿಗೂ ಮಾಡಿದ್ದಿಲ್ಲ, 4 ಜನಕ್ಕೆ ಮಾಡಿ ಮುಗಿಸ್ಬಿಟ್ಟಿದ್ರು. ಪಾಪ ನನಗಷ್ಟು ಮಾಡೋದು ತಿಳ್ಕೊಂಡು ನೋಡಿದರೆ ಹಾಕ್ತಾರೆ ಹಾಕ್ತಾರೆ ಹಾಕ್ತಾರೆ, ಪರಮಾಶ್ಚರ್ಯ. ರಾಜನಿಗೆ ಬಂದವರಿಗೆ ಸೈನಿಕರಿಗೆ ಅವರ ವಾಹನಗಳಿಗೆ ಅಂದರೆ ಆನೆ ಒಂಟೆ ಕುದುರೆಗಳಿಗೆಲ್ಲ ಹಾಕಿಬಿಟ್ಟು ಕೇಳಿದ್ದೆಲ್ಲ ಬರ್ತಾ ಇದೆ, ಒಂದು ಸುರಿ ಮಳೆ. ಆಶ್ಚರ್ಯ ಆಯ್ತು ಅದನ್ನು, ಏನು ಸ್ವಾಮಿ ನಮಗೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ, ನನಗೆ ಈ ರೀತಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನಾನು ಚಕ್ರವರ್ತಿ, ಅವರೆಲ್ಲ ಚಕ್ರವರ್ತಿ ಕ್ಲಾಸ್ ಅವರೆಲ್ಲ, ಅದಕ್ಕೆ ಆಚಾರ್ಯ ಬರ್ತೀವಿ ಸತ್ಯ ಚಕ್ರವರ್ತಿಗೆ ಎಕ್ಸಾಂಪಲ್ ಕೊಡಬೇಕಾದ್ರೆ ಕಾರ್ತವೀರ್ಯಾರ್ಜುನಾದಿಗಳ ಹೆಸರು, ಅವನ ಹೆಸರು ಹೇಳ್ತಾರೆ ಅವರು, ಭಾಳ ಸಿದ್ಧ ಪುರುಷ. ನೀವು ಹೇಗೆ ಮಾಡಿದಿರಿ ಅಂತ ಕೇಳಿದ. ಅವರು ಹೇಳಿದರು, ಪಾಪ ನನ್ನ ಹತ್ರ ಕಾಮಧೇನು ಇದೆ ಮಾಡಿದೆ ಅಂತ ಹೇಳಿಬಿಟ್ಟು, ಆಗ ತರನ್ನ ಬುದ್ಧಿ ಕೆಟ್ಟೋಗ್ಬಿಟ್ಟು, ನನಗದು ಬೇಕು ಅಂತ ಭಾವನೆ ಶುರುವಾಯಿತು. ಕಾಮಯೇಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶರ್ವ ಮಹಾಪಾಪ್ಮ ವಿಧೇಯರ ಬಿಹವೈರಿ ನಮ್. ಇದು ಹೇಗೆ ವರ್ಕ್ ಮಾಡುತ್ತೆ, ಹೇಗೆ ನಮ್ಮ ಕಾಮ ಎಂಟರ್ ಆಗುತ್ತೆ ಅಂತ ಕೇಳಿದರೆ ಆ ವಸ್ತುವಿನಿಂದ ತಲೆಗೆ ಹೋಯಿತು, ನಾನು ಬೇಕು ಅಂತ ಕೇಳಿ ನಾನು ಕೊಡಿ ನೀವೇನು ಮಾಡ್ತೀರಿ, ಅದನ್ನು ಪಾಪ ಮಾಡಿದ್ದು ನೋಡಿದ್ದಾನೆ, ನೀವೇನು ಮಾಡ್ತೀರಿ, ನಾನು ರಾಜ ನಿತ್ಯದಲ್ಲೂ ಬಾಯಿ ಉಪಯೋಗಕ್ಕೆ ಬರುತ್ತೆ ನನ್ನ ಕೊಡಿ ಅಂತ ಕೇಳಿ ಅವ್ರು ಹೇಳಿದರು. ನಾನು ಕೊಡಲಿಕ್ಕೆ ಬರೋದಿಲ್ಲ, ಇದನ್ನು ನನಗೆ ಹೋಮಧೇನು ಅಂತ ಕರೀತಾರೆ, ಹೋಮ ಕಾರ್ಯಕ್ಕೋಸ್ಕರ ದೇವತೆಗಳು ಕೊಟ್ಟಂತಹ ಆಫೀಸ್ ಜೀಪ್ ಇದ್ದಾಗ ಬೇರೆಯವರು ಕೂಡ ಹಕ್ಕಿಲ್ಲ, ಬೀಸ್ ಜೀಪ್ ಜಾನ ಚೆನ್ನಾಗಿದೆ ಕೊಟ್ಬಿಡು ಅಂತ ಕೇಳಿದರೆ ಅವ್ರು ಆಫೀಸಿಗೆ ಕೊಟ್ಟು ಹೋಗ್ಬೇಕು ಅವನು, ಹಾಗೆಲ್ಲ ಕೊಡಲಿಕ್ಕೆ ಬರೋದಿಲ್ಲ, ಕೊಡೋದಿಲ್ಲ ಅಂತೇಳಿ ಜೋರು ಮಾಡಿದೆ, ಕೊಡ್ತೀರಲ್ಲ ಅಂತೇಳಿ ಕೊಡೋದಕ್ಕೆ ಸಾಧ್ಯ ಇಲ್ಲ, ಕೊಡೋ ಅಧಿಕಾರ ನನಗಿಲ್ಲ ಅಂತೇಳಿ. ಇದೇ ರೀತಿ ವಶಿಷ್ಠರಿಗೆ ವಿಶ್ವಾಮಿತ್ರರು ಮಾಡಿರ್ತಾರೆ, ಸಿಮಿಲರ್ ಇದೆ. ಆದರೆ ಆದರೂ ಎಂಡಿಂಗ್ ಬೇರೆ ಆಗುತ್ತೆ, ಇದ್ರೆ ಎಂಡಿಂಗ್ ಬೇರೆ ಆಗುತ್ತೆ. ಆಗ ಅವರು ಹಾಗೆಲ್ಲ ಮಾಡ್ತೀರಾ, ಹಾಗಿದ್ರೆ ನಾನು ಎಳ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಕಾಮಧೇನು ಹೇಳ್ಕೊಂಡೇ ಹೋಗ್ಬಿಡ್ತಾನೆ ಕಾಮಧೇನುವನ್ನು. ಆಗ ಅವ್ರಿಗೆ ಆ ಎಷ್ಟು ಮಾಡಿದ್ರು ಕೂಡ ಅವರದೊಂದು ವ್ರತ ಮಾಡಿರ್ತಾರೆ, ಬ್ರಾಹ್ಮಣ ಕೋಪಗೊಳ್ಳಬಾರದು, ಆದ್ದರಿಂದ ನಾನು ಕೋಪಗೊಳ್ಳದೆ ಶಾಂತವಾಗಿದ್ದು ಬಿಡ್ತಾರೆ, ಎಳ್ಕೊಂಡು ಹೋಗಿಬಿಟ್ಟು ಆ ವಿಷಯ ಇವರಿಗೆ ಗೊತ್ತಾಯ್ತಾಗ ತಕ್ಷಣವೇ ತಾಯಿ ರೇಣುಕಾದೇವಿ ಕೂಗ್ತಾರೆ, ರಾಮ ಅಂತ ಕರೀತಾರೆ. ತಕ್ಷಣ ಪರಶುರಾಮದೇವರು ಬರ್ತಾರೆ, ಏನು ಅಂತ ಕೇಳಿದ್ರೆ ಹೇಗಾಯಿತು, ತಕ್ಷಣ ಅವ್ರು ಆಯಿತು ಅಂತ ಹೇಳಿ ಕಾಮಧೇನು ಒಯ್ದಿದ್ದೀಯಾ ನೆನೆಸ್ಬಿಟ್ರು, ಗೋವನ್ನು ಅಪಹರಣ ಮಾಡೋದನ್ನು ಪ್ರತಿಭಟನೆ ಮಾಡಬೇಕು, ದುರ್ಯೋಧನ ಗೋ ಹರಣ ಮಾಡ್ದ, ಮುಂದೆ ಅವನು ಪ್ರಾಣಹರಣ ಕೂಡ ಆಯಿತು, ಇಲ್ಲಿ ಕಾರ್ತವೀರಾಜನ ಗೋ ಹರಣ ಮಾಡ್ದ, ಅದ್ರ ಫಲಿತಾಂಶ ಸಾಯ್ಬೇಕಾಯ್ತು. ಇವ್ರು ಹೋಗ್ತಾರೆ, ಗೋವನ್ನು ಕೊಡ್ತೀಯೋ ಇಲ್ಲ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇವರೊಬ್ಬರೇ ಸೈನ್ಯಗೇನೆ ಏನೂ ತೊಗೊಂಡೋಗೋದಿಲ್ಲ, ಒಬ್ಬರೇ ಪರಶುರಾಮದೇವರು, ಆತನಿಗೂ 18 ಇವ್ರು ಇತ್ತಲ್ಲ ಪಾಂಡವರು 17-18 ಒಬ್ಬಂದೇ 17 ಲಕ್ಷವಣಿ ದೊಡ್ಡ ಸೈನ್ಯ ಯುದ್ಧಕ್ಕೆ ಬರ್ತಾರೆ, ಮಕ್ಕಳೇ 10,000 ಜನ ಮಕ್ಕಳವರಿಗೆ, ಮಕ್ಕಳ ಸೈನ್ಯನೇ ಸಾಕಿತ್ತು, ಅವನ ಕೈಗಳೇ 1,000, ಒಂದೊಂದರಲ್ಲಿ ಒಂದು ಆಯುಧ ಹಿಡ್ಕೊಂಡ್ರೆ ಸಾಕಿತ್ತು. ಅದು ಅಹಂಕಾರ, ಅದು ಅಹಂಕಾರಕ್ಕೆ ಕಾರಣ ಅವೆಲ್ಲ ಕೂಡ. ನಾವು ರಾಕ್ಷಸರ ಬಗ್ಗೆ ಹೇಳ್ತೇವೆ ಅಹಂಕಾರ ಪಡ್ತಿದ್ರು ಅಂಥೇಳಿ, ಅಲ್ಲೊಂದು ಪಾಯಿಂಟ್ ಇದೆ, ಅಹಂಕಾರ ಪಡೋಕ್ಕೆ ಕಾರಣ ಇರ್ತಿತ್ತು, ನಾವು ಕಾರಣ ಇಲ್ಲದೆ ಅಹಂಕಾರ ಪಡ್ತೀವಿ ಅದು ಭಾಳ ಗ್ರೇಟ್. ಅದು ಕಾರಣ ಇಲ್ಲದೇ ಆಗ ಫಸ್ಟ್ ರ್ಯಾಂಕ್ ಬಂದರೆ ಅಹಂಕಾರ ಪಟ್ಟರೆ ಮೀನಿಂಗ್ ಇದೆ, ಫೇಲ್ ಆದರೂ ಅಹಂಕಾರ ಪಟ್ಟರೆ ಏನು ಮಾಡಬೇಕು, ಅದಕ್ಕೆ ಅದು ಬುದ್ಧಿ ಇಲ್ಲದ ಪರಾಕಾಷ್ಠೆ ಅಂತ ಕರೀತಾರೆ, ಅದಕ್ಕೆ ಅಹಂಕಾರ ಪಟ್ಟ. ಆಗ ರಾಮದೇವರು ಕೊಡೋದೆಲ್ಲ ಯುದ್ಧ ಶುರು ಮಾಡಿ, ಒಬ್ಬರೇನೆ ಬಾಣ ಶುರು ಮಾಡಿದರು ಮೊದಲು, ಅವನು ಬಾಣ ಬಿಡೋಕ್ಕೆ ಶುರು ಮಾಡಿದ. ಅವನೊಂದು ಸರ್ತಿ ಬಾಣ ಬಿಟ್ಟರೆ ಸಿಕ್ಸರ್ಗಿಕ್ಸರಲ್ಲ, ಅವನು ಕನಿಷ್ಠ 500 ಬಾಣ ಬಿಡ್ತಿದ್ದ, ಒಂದು ಕೈಲಿ ಬಿಲ್ಲು ಒಂದು ಕೈಲಿ ಬಾಣ, 1,000 ಅಲ್ಲ 500 ಬಿಡ್ತಾ ಇದ್ದ ಮಿನಿಮಮ್, ಅದು ಇನ್ನು ಹೆಚ್ಚು ಎಷ್ಟು ಬೇಕಾದ್ರೆ ಬಿಡ್ಬೋದು. ಅಂಥವ್ರ ಮ್ಯಾಚಿಗೆ ಕರ್ಕೊಂಡ್ರೆ ಮುಗಿದೋಯ್ತು, ಒಂದೇ ಶ್ಲೋಕಿಗೆ ಇನ್ನಿಂಗ್ ಶಾಟ್ ಹೊಡೆದಾಗಿ ಬಿಡ್ತಿದ್ದ. ಆದರೆ ಅವೆಲ್ಲ ಯೋಗಿಗಳ ಕಥೆ ನಮ್ಗೆ ಜನಕ್ಕೆ ಗೊತ್ತೇ ಇಲ್ಲ. ಕೊನೆಗೆ ಪರಶುರಾಮದೇವರ ಲೆಕ್ಕಕ್ಕೆ ಅದು ಬರೀ ಒಂದು ಕೊಳ್ಳಿ ಒಂದು ಸಾಕು, ಇದೊಂದು ಸಾಕು, ಅವ್ರು ಅಷ್ಟು ಬಾಣ ಬಿಟ್ಟರು ಒಂದೇಟಿ ತುಂಡು ಮಾಡ್ತಾ ಇದ್ದ ಎಲ್ಲ ಮಾಡಿ ಅವ್ರ ಸಕ್ಷೋ ಇದಕ್ಕೆ ಸೈನ್ಯ ಎಲ್ಲ ಕೊಂದು ಹಾಕಿಬಿಡ್ತಾರೆ. ಅದಕ್ಕೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಸ್ಯ, ದೈವದ್ರೋಹಿಗಳು ಒಂದನ್ನೇ ಕಳ್ಕೊಳ್ಳೋದಿಲ್ಲ. ನಮ್ಮ ಜನಕ್ಕೆ ಉತ್ತರ ಗೊತ್ತಾಗೋದು, ತುಂಬ ಜನ ದ್ರೋಹ ಮಾಡಿಬಿಡ್ತಾರೆ ಬ್ರಾಹ್ಮಣರಿಗೆ ದೇವತೆಗಳಿಗೆ, ಅವ್ರಿಗೇನು ಕೆಟ್ಟದಾಗೋದಿಲ್ಲ, ನೋಡಿದಿರಾ ನಮಗೇನು ಹಾಗೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಜಸ್ಟ್ ವೇಟ್ ಅಂತ ಹೇಳ್ತಾರೆ, ವೇಟ್, ನೀನು ಒಬ್ಬರಿಗೆ ಒಳ್ಳೆ ಕೆಟ್ಟದ್ದು ಮಾಡೋದು, ತಂಪ ಇಡೀ ಕುಟುಂಬಕ್ಕೆ ಕೆಟ್ಟದ್ದು ಮಾಡುತ್ತೆ. ಸಪುತ್ರ ಮಿತ್ರ ಬಾಂಧವ ನೆನಪಿರಬೇಕಂತ ಮಕ್ಕಳಿ, ಅದು ಕ್ರಮ, ಮಕ್ಕಳಿಗೆ ನಾಶ, ಇವರಿ ನಾಶ, ಬಂಧುಗಳಿಗೆ ನಾಶ ಮಾಡಿ ಕೊನೆಗೆ ಹೇಗೆ ಹೊಡೆದಾಕಿ, ಅದು ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಪ್ರೋಸೆಸ್ ಹಾಗೆ ಮಾಡೋದು ಹೊಡೆದಾಕಿ. ಅವನ ಎಲ್ಲ ಕೈ ಬಾಣಗಳು ಹೋದವು, ಸೈನ್ಯ ಎಲ್ಲ ಹೋಯಿತು. ಆಮೇಲೆ ಅವನ ಕೈಗಳನ್ನು ಕತ್ತರಿಸ್ತಾ ಹೋಗ್ತಾರೆ, ತಮ್ಮ ಕೊಡಲಿಯಿಂದ ಕೈಗಳನ್ನು ಕತ್ತರಿಸ, 1,000 ಕೈಯನ್ನು ಕತ್ತರಿಸಾಕ್ತಾರೆ. ಆಮೇಲೆ ತಲೆನೂ ಕತ್ತರಿಸ್ತಾರೆ, ಕಾರ್ತವೀರಾಜ ಮಕ್ಕಳೆಲ್ಲ ಓಡೋಗ್ಬಿಡ್ತಾರೆ, ಮಕ್ಕಳೆಲ್ಲ ಓಡೋಗ್ತಾರೆ, ಕಾರ್ತವೀರಾಜ ಸತ್ತು ಕಾಮಧೇನು ತೊಗೊಂಡು ವಾಪಸ್ ಬಂದು ತಂದೆಗೆ ಕೊಟ್ಟರು. ಆ ತಂದೆ ಹೇಗಿದ್ರೆ ಈ ಪರಿಷದ್ರಾಜನ ಕಥೆ ಕೇಳ್ತೀವಲ್ಲ, ಶಾಪ ಕೊಟ್ಟಾಗ ಶೃಂಗೇರಿ ಸಮೀಕರು ಬೈತಾರೆ, ಎಂಥ ಕೆಲಸ ಮಾಡಿದೆ ಅಂತ, ಶಾಪ ಕೊಡಬಾರ್ದಾಗಿತ್ತು ಅಂತ. ಈ ಪರಶುರಾಮ ದೇವರು ಜಮದಗ್ನಿಗೆ ಹೇಳ್ತಾರೆ, ಎಂಥ ಕೆಲಸ ಮಾಡಿದೆ ಪರಶುರಾಮ, ರಾಜನ ಕೊಂದು ಬಿಡೋದ ಹಾಗೆಲ್ಲ, ಅವರು ಬೈದಿದ್ದು ಸರಿ ಇತ್ತು, ಇವರು ಬೈದಿದ್ದು ತಪ್ಪಿತ್ತು, ಅಷ್ಟೇ ವ್ಯತ್ಯಾಸ. ಯಾಕೆ ಶೃಂಗಿ ಒಬ್ಬ ಮುನಿಪುತ್ರನಾಗಿ ಮಾಡಿದ ಕೆಲಸ, ಎಮೋಷನಲ್ಲೇ ಮಾಡಿದ ಕೆಲಸ, ಪರಮಾತ್ಮ ಅವತಾರ ಮಾಡಿದ್ದೇ ಅದಕ್ಕೋಸ್ಕರ. ಅಲ್ಲಿ ನೋಡಿ, ದತ್ತಾತ್ರೇಯ ರೂಪದ ಶಿಷ್ಯ ಪರಶುರಾಮ ರೂಪದಿಂದ ಸಾಯ್ತಾನೆ, ಪರಮಾತ್ಮನ ಶಿಷ್ಯನ ಪರಮಾತ್ಮನೇ ಕೊಂದಾಗ್ತಾನೆ, ಅದೊಂದು ಸಂಸ್ಕೃತದಲ್ಲಿ ನ್ಯಾಯ. ವಿಷವೃಕ್ಷೋಪಿ ಸಂವರ್ಧ್ಯ ಸ್ವಯಂ ಚೇತ್ತು ಅಸಾಂಪ್ರತಂ, ಒಂದು ವಿಷವೃಕ್ಷವನ್ನೇ ಬೆಳೆಸಿದ್ರು ಕೂಡ ಬೆಳೆಸ್ತವನ್ನ ಕೊಳ್ಳೋದು ಮನಸ್ಸು ಬರೋದಿಲ್ವಂತೆ, ನಾನು ಬೆಳೆಸಿದ್ದು ಅಂತೇಳಿ. ಅದು ನಮ್ಮ ದುರ್ಯೋಧನ ಮಾಡಿಕೊಂಡ ಧೃತರಾಷ್ಟ್ರ ಹಾಗೆ, ಅದಕ್ಕೆ ಬೇರೆ ರೂಪದಿಂದ ಕೊಲ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಆ ರೀತಿ ಮಾಡಿದ್ದಾರೆ, ಇವರು ಮಾಡಿದ್ದು ಧರ್ಮ, ಆಬ್ರು ಮಾಡಿದ್ದು ಅಧರ್ಮ. ಆದರೆ ಇವರು ಬಗ್ಗೆ ಉಪದೇಶ ಮಾಡಿಬಿಡ್ತಾರೆ, ಭಾಳ ತಪ್ಪು ಮಾಡಿದ್ದೆ, ಒಂದು ಕೆಲಸ ಮಾಡು, ಈ ಪಾಪ ಪರಿಹಾರ ಆಗಬೇಕಾಗುತ್ತೆ, ಅದಕ್ಕೋಸ್ಕರವೇ ತೀರ್ಥಯಾತ್ರೆ ಮಾಡು ಅಂತ ಹೇಳಿದ್ದ ಮಗನಿಗೆ. ತೀರ್ಥಯಾತ್ರೆ, ಆತ ಹೆಸರೇ ತೀರ್ಥ, ಪರಶುರಾಮದೇವರ ಹೆಸರು ಹೇಳಿದರೆ ಸಾಕು, ತೀರ್ಥ ಅಂದರೆ ಮಂಗಳ, ಪವಿತ್ರ ಅಂತ ಅರ್ಥ, ಅಷ್ಟು ಪವಿತ್ರವಾದ ಹೆಸರು. ಪರಶುರಾಮದೇವರು ಏನು ಮಾಡಿದರು ಗೊತ್ತಾಗ, ಆಗಲಿ ಅಂತ ಹೇಳಿದ್ರಂತೆ, ಪಿತೃರ್ ಮಾನ್ಯತ್ವ ಸಿದ್ಧಾರ್ಥಂ ಅಂತ ಆಚಾರ್ಯ ತಾತ್ಪರ್ಯ ಬರೀತಾರೆ, ತಂದೆ ಮಾತೆ ಗೌರವ ಕೊಡಬೇಕು ಅಂತ ಒಂದು, ಲೋಕದ ಜನಗಳಿಗೆ ತಪ್ಪು ಮಾಡಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ, ಇವ್ರು ತಪ್ಪು ಮಾಡಿಲ್ಲ ಮಾಡ್ಕೋತಾರೆ, ತಪ್ಪು ಮಾಡಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ತೋರಿಸೋದಕ್ಕೋಸ್ಕರ ಬರೀತಾರೆ. ಅಪಚಿತಿಂ ಚಕ್ರೆ, ಅಪಚಿತ ಪ್ರಾಯಶ್ಚಿತ್ತ, ಪ್ರಾಯಶ್ಚಿತ್ತ ನಾಟಕ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಕೃಷ್ಣ ರೂಪದಲ್ಲಿ ಹಾಗೆ ಮಾಡ್ತಾನೆ ಕೃಷ್ಣ. ಅಶ್ವಮೇಧ ಯಾಗ ನಡೀತಾ ಇತ್ತು, ದಿನಾಶ್ವಮೇಧ ನಡೀತಿತ್ತು. ಆಗ ಬ್ರಾಹ್ಮಣ ಬಂದ, ಹುಟ್ಟಿದ ಮಕ್ಕಳೆಲ್ಲ ಮಾಯ ಆಗ್ತಾರೆ ಅಂತ ಹೇಳಿದ. ಅರ್ಜುನ ಏನು ಮಾಡಿದಾಗ, ಏ ನಾನೆಲ್ಲ ಕಾಪಾಡ್ತೇನೆ ಜೋರು ಮಾಡ್ದ. ನೋಡು ಅರ್ಜುನ ಯೋಚನೆ ಮಾಡಿ, ಏ ನಾನೆಲ್ಲ ಆಗಲ್ಲ ನಡೀತೆ ಅಂತ ಹೇಳಿದ. ಆಮೇಲೆ ಗೊತ್ತು ಅರ್ಜುನ ಕೈಯಲ್ಲಿ ಆಗಲೇ ಇಲ್ಲ. ಅಗ್ನಿ ಪ್ರವೇಶ ಮಾಡಲಿಕ್ಕೆ ಅಂತ ಹೋದ, ಕೃಷ್ಣ ಬಿಡಿಸಿದ, ಅರ್ಜುನ ಕರ್ಕೊಂಡು ಅಲ್ಲಿ ಹೋಗಿ ಬಂದ. ಅದೆಲ್ಲ ಕಥೆ ನಿಮಗೆ, ಆ ಕಥೆ ನಿಮಗೆ ಬೇಡ. ಆ ಯಜ್ಞ ಮಾಡ್ತಿದ್ದ ಸ್ಥಳದಲ್ಲಿ ಕೃಷ್ಣ ಬಿಟ್ಟು ಹೋಗಿ ಬಂದ. ಅದು ಕೃಷ್ಣ ಮಕ್ಕಳನ್ನು ತಂದು ತೋರಿಸಿದ ಸರಿ ಹೋಯಿತು. ಅರ್ಜುನಿಗೆ ಅಹಂಕಾರ ಹೋಗಿಬಿಡುತ್ತೆ. ಕೃಷ್ಣ ಏನು ಮಾಡಿದಂತ ಆಚಾರ್ಯ ಬರೀತಾರೆ, ಪ್ರಾಯಶ್ಚಿತ್ತಂತೂ ಚಾಲನೆ. ಯಜ್ಞಭೂಮಿ ಇಲ್ಲಿ ಬಿಟ್ಟು ಹೋಗಿದ್ದರಿಂದ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಕೃಷ್ಣ ಪ್ರಾಯಶ್ಚಿತ್ತ ಮಾಡ್ಕೊಂಡಂತ, ನಮ್ಮಿಂದ ಕ್ರಿಕೆಟ್ ಸ್ಕೋರ್ ಕೇಳ್ಕೊತ ಹೋಮ ಮಾಡ್ತಿರ್ತಾರೆ. ಎಷ್ಟು ಅಪರಾಧ ಗೊತ್ತಾ, ಮೊಬೈಲ್ ಫೋನ್ ಇಟ್ಕೊಂಡು, ಪುರೋಹಿತರು ಕೈಲೂ ಫೋನು, ಇವ್ರ ಕೈಲೂ ಫೋನು, ದೇವತೆಗಳದ್ದು ಕಾಯ್ತಾ ಕೂತಿರ್ಬೇಕಷ್ಟೇ. ಭಾರಿ ತಪ್ಪು, ಆಗಿನ ಕಾಲಕ್ಕೆ ಮಾತಾಡಬಾರದು, ನಿಯಮ ಅದೆಲ್ಲ. ಅದು ಹೋಮ ವ್ಯರ್ಥ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಮಾತಾಡಿದ್ರೆ ಹೋಮ ವ್ಯರ್ಥ. ಇವ್ರು ಜೋಕ್ಸ್ ಪುರೋಹಿತರು ಜೋಕ್ಸ್ ಮಾಡ್ಕೊತ ಹೋಮ ಮಾಡಿಸ್ತಿರ್ತಾರೆ, ಗೊತ್ತಾಯ್ತಾ ನಿಮಗೆ. ಎಷ್ಟು ಅಸಹ್ಯ ಬರುತ್ತೆ, ಎಲ್ಲ ವ್ಯರ್ಥ ಆಗಿಬಿಡುತ್ತೆ, ಹಾಗೆ ಮಾಡಬಾರದು. ಅದಕ್ಕೆ ಪರಮಾತ್ಮ ಪ್ರಾಯಶ್ಚಿತ್ತಂತೂ ಚಾಲನೆ. ಯಜ್ಞದ ಇವತ್ತು ಪರ್ಯಾಯ ಕೂತಿದ್ದಾರೆ, ಆ ಜಾಗ ಬಿಟ್ಟು ಹೋಗಬಾರದು. ಅದೇನು ರಸಬೀದಿ ಬಿಟ್ಟು ಹೊರಗೆ ಹೋಗೋಗಿಲ್ಲ, ಇಷ್ಟು ಬೌಂಡ್ರಿ ಇದ್ದಾಗಲೇ. ಚಾತುರ್ಮಾಸ್ಯ ಕೂತವ್ರು ಎದ್ದು ಹೋಗಬಾರ್ದು, ಯಜ್ಞ ಕೂತವ್ರು ಎದ್ದು ಹೋಗಬಾರ್ದು, ದೇವ್ರ ಪೂಜೆ ಕೂತವ್ರು ಎದ್ದು ಹೋಗಬಾರ್ದು. ಮತ್ತೆ ಗೊತ್ತಾಯ್ತಾ, ದೇವ್ರ ಪೂಜೆ ಕೂತ್ಕೊಂಡ ಮೇಲೆ ಅದು ಟೀಕಾರರು ಬರೀತಾರೆ, ಆಸರ ಹಾಕ್ಕೊಂಡು ಕೊಡಬೇಕು. ಮೊದಲು ಕೊಡೋದು ಬೇರೆ, ಸುಮ್ಮನೆ ಕೊಡೋದು ಬೇರೆ. ಗಾಯತ್ರಿ ಸಂಧ್ಯಾ ಕೂತ್ಬಿಡ್ತೇನೆ, ಜಪ ಮಾಡಬೇಕಾದ್ರೆ ಪೃಥ್ವಿತ್ವ ಯಾದೃತ ಅಂತ ಸಂಕಲ್ಪ ಮಾಡಿಕೊಡ್ತೇನೆ. ಅದು ಕೂತ ಮೇಲೆ ಜಪ ಮುಗಿಯೋರಿಗೆ ಹೇಳಬಾರ್ದು, ಎದ್ದು ಬಿಟ್ಟರೆ ಅದು ವ್ಯರ್ಥ ಆಯ್ತು. ಅದು ಕೋರ್ಸಸ್ ಒಟ್ಟು ಪರೀಕ್ಷೆ ಎಲ್ಲ ಎದ್ದೋಬಾರ ಅಂತಾರಲ್ಲ, ಹಾಗಷ್ಟೇ ಸಿಂಪಲ್. ಅದು ಎದ್ದೋ ಹೊರಗೋದ್ರೆ ಮತ್ತೆ ಒಳಗೆ ಬಿಡೋದಿಲ್ಲ, ಆಗೋಯ್ತು. ಆ ಪರ್ಮಿಷನಿಂದ ಹೋಗ್ಬೋದು, ಪರ್ಮಿಷನಿಂದ ಹೋದರೆ ಅದಕ್ಕೆ ವ್ಯವಸ್ಥೆ ಇರುತ್ತದೆ. ಆ ದೃಷ್ಟಿಯಲ್ಲಿ ಪರಮಾತ್ಮ ಪ್ರಾಯಶ್ಚಿತ್ತ ಮಾಡಿಕೊಂಡ ಕೃಷ್ಣ ಅಂತ ಆಚಾರ್ಯ ಬರೀತಾರೆ. ಪರಮಾತ್ಮನ ಹೆಸರು ಹೇಳೋದೇ ನಮಗೆ ಪ್ರಾಯಶ್ಚಿತ್ತ. ಅಚ್ಯುತ ಅನಂತ ಗೋವಿಂದ ಅಂದರೆ ಹೋಗಿಬಿಡುತ್ತದೆ. ಗೋವಿಂದನೇ ಮಾಡಿಕೊಂಡ ಜಗತ್ತಿಗೆ ಪರಮಾತ್ಮ ಒಂದು ಮೆಸೇಜ್ ಕೊಟ್ಟಿದ್ದಾನೆ, ಸಂದೇಶ ಕೊಟ್ಟಿದ್ದಾನೆ. ಇಲ್ಲಿ ಪರಶುರಾಮ ರೂಪದಿಂದ ಹಾಗೆ ಮಾಡ್ತಾರೆ. ಯಾವಾಗಲೂ ಕೂಡ ಈ ಕ್ಷತ್ರಿಯ ಹತ್ಯ, ಅದು ಚಕ್ರವರ್ತಿ ಹತ್ಯ ಇತ್ಯಾದಿ ಮಾಡೋದು ಲೋಕದೃಷ್ಟಿಯಲ್ಲಿ ಅಪರಾಧ. ಅದು ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ತೋರಿಸೋದಕ್ಕೆ ಮಾಡ್ತಾರೆ. ಅಲ್ಲಿಗೆ ಒಂದು ಕಥೆ ಮುಗೀತು. ಆದರೆ ಸ್ವಲ್ಪ ದಿವಸ ಆಯಿತು, ಪಾರ್ಟಿಯೇ ಆಯ್ತಿದ್ದು. ಒಂದು ದಿವಸ ಆ ಹೆಂಡತಿ ರೇಣುಕಾದೇವಿ, ಆಕೆ ಭಾರಿ ಪತಿವ್ರತೆ, ಅದೆಲ್ಲ ಭಾರಿ ಹೇಳ್ತಾರೆ. ಆಕೆ ಹೋಗಿಬಿಟ್ಟು ಮಳೆ ಅವತ್ತೇ ಬಹುಶಃ ಆ ರೀತಿ ಮಾಡಿ, ಬಹುಶಃ ಮೊದಲೇ ಮಣ್ಣೀರು ತರೋದಿಲ್ಲ, ಅಷ್ಟು ಹೇಳಿದ್ರು ಯಾರೂ ನೀರೇ ತರೋದಿಲ್ಲ. ಅಲ್ಲಿ ಹೋಗಿ ಆ ರೀತಿ ಆಗಲೇ ಕೊಣಿಕೆ ಮಾಡ್ತಿದ್ದಂತೆ, ಅದರಲ್ಲಿ ನೀರು ತುಂಬ್ಕೊಂಡ್ಬರ್ತಿದ್ದ ಮಣ್ಣೀರು, ಅಂಥ ಮಣ್ಣೀರು ಹಾಕಿದ್ರು. ವಿಚಿತ್ರ ಭಕ್ತಿ ಆಕೆಗೆ, ಭಾರಿ ಸಿದ್ಧಿ ಆಕಿದ್ರು. ದಿವಸ ನೀರು ತರ್ತಾ ಇದ್ರು, ಅವತ್ತು ನೀರು ತಂದು ಸ್ವಲ್ಪ ಲೇಟಾಯಿತು. ನೋಡಿದ್ರು ಯಾಕೆ ಲೇಟು ಅಂತ ಹೇಳಿದ್ರು, ಶಾಪ ಕೊಟ್ಟೇ ಬಿಟ್ಟು, ಲೇಟಾಗಿದ್ದಕ್ಕೆ ಶಾಪ ಕೊಟ್ಟು. ನಮ್ಮ ಜನ ಅದಕ್ಕೆ ಒಲ್ಲೆನೇ ವೈದಿಕ ಗಂಡನ ಅಂತ ಹೇಳ್ತಾರೆ. ಬ್ರಾಹ್ಮಣರು ಸಾವಾಸರ ಬೇಡ, ಇವತ್ತು ಹೆಸರು ಹೇಳೋದು ಸಾಕು, ಆಚಾರ ಮನೆ ಅಂದರೆ ಕೊಡೋದಿಲ್ಲ ಕನ್ಯೆ. ಯಾಕೆಂದರೆ ಬರೀ ಶಾರ್ಟ್ ಟೆಂಪರ್ ಇವರೆಲ್ಲ ಕೂಡ ಹುಚ್ಚಾಬಿಟ್ಟು ಗೋಳಾಡಿಸ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇಂಥ ಕಥೆಗಳು ಕೇಳ್ತಾರೆ, ಮುಂದಿನ ಕೇಳಿ ಅಷ್ಟೇ ಕೇಳಿಬಿಡ್ತಾರಲ್ಲ, ಕೆಟ್ಟೋಗುತ್ತೆ ತಲೆ. ಅವರು ಶಾಪ್ ಕರೆದ್ರು ಮಕ್ಕಳನ್ನು, ಈಗ ತಲೆ ಕಡದ್ಬಿಡ್ರಿ ಅಂತ ಹೇಳಿ. ನಿಜವಾದ ಕಾರಣ ಏನಂದ್ರೆ ಬರೀ ಲೇಟಾಗಿದ್ದೆ, ಲೇಟಾಗಲಕ್ಕೆ ಒಂದು ಕಾರಣ ಇತ್ತು. ಅಲ್ಲಿ ಒಬ್ಬ ಗಂಧರ್ವ ಬಂದಿರ್ತಾರೆ, ಚಿತ್ರಸೇನ ಗಂಧರ್ವ ಬಂದಿಟ್ಟು ಜಲಕ್ರೀಡೆ ವಿಹಾರ ಮಾಡ್ತಿರ್ತಾನೆ. ಇವ್ರು ನೋಡ್ತಾ ನಿಲ್ತಾನೆ, ನೋಡ್ತಾ ನಿಂತಾಗ ಮನಸ್ಸಿನ ಸ್ವಲ್ಪ ವಿಕಾರ ಆಯಿತು. ಅವ ಗಂಧರ್ವನ ವೈಭವ, ಅವನ ಸಾಮಗ್ರಿಗಳು, ಪರಿವಾರ ಎಲ್ಲ ನೋಡಿ ಧ್ರುವರಾಜನಿಗೆ ಆ ರೀತಿಯಾಗಿತ್ತು. ಆಶ್ರಮಕ್ಕೆ ಯಾವ ಸೇರಿಸಕ್ಕೆ ಬಂದರೂ ಒಂದು ಕ್ಷಣ ಧ್ರುವರಾಜ ಓದ್ತಾ ಇದ್ದ, ಹಿಂದಿನ ಜನ್ಮದ ಕಥೆ. ಓಹೋ, ಏನಿದು ಆಶ್ಚರ್ಯ, ಎಂಥ ವೈಭವ ರಾಜರದು, ನಾನು ರಾಜನಾಗಬಾರದೆ ಅಂದ್ಕೊಂಡ ಧ್ರುವರಾಗಿ ಹುಟ್ಟಿದಾಗ ಆ ಕ್ಷಣಕ್ಕೆ ಅಟ್ರಾಕ್ಷನ್ ಬಂದ್ಬಿಡುತ್ತೆ. ನಾವು ಹಾಗಾಗಬಾರ್ದಾಗಿತ್ತೇ ಅನಿಸ್ತು ಪಾಪ, ಮನಸ್ಸಿನಲ್ಲಿ ದೋಷ ಬಂತು. ಅದಕ್ಕೆ ಬಂದು ತಡ ಆಗಿತ್ತು, ನೋಡಿದ್ರು ಅದೆಲ್ಲ ಜ್ಞಾನ ದೃಷ್ಟಿ ಕಾಣಿಸ್ತೇವೆ. ಕಾಣ ತಕ್ಷಣ ತಲೆ ಕತ್ತರಿಸಿ ಅಂತ ಹೇಳಿಬಿಟ್ಟು ನಮಗೇನು ಅನಿಸುತ್ತಾಗ, ಇದು ಚಿಕ್ಕ ತಪ್ಪಿ ಪಾಪ ಆಕೆ ಕೊಂದು ಬಿಡೋದ, ಬೈದ್ರೆ ಆಗ್ತಿತ್ತು ಸಾಕು, ಅಥವಾ ನಾಳೆಯಿಂದ ಮಾಡಿ ಹೀಗೆಲ್ಲ ಮಾಡಿಬಿಡೋದ, ನಮಗೆ ಎಷ್ಟು ಪೇಷನ್ಸ್ ಇರ್ತದೆ, ಪೇಷನ್ಸ್ ಇರಬಾರ್ದ ಅಂದರೆ ನಾವು ಸಾಮಾನ್ಯರ ಅದರಿಂದ ಹಾಗೆ ಮಾತಾಡ್ತೇವೆ. ಅವ್ರು ಋಷಿಗಳು, ಅವರಿಗೆ ಹೆಂಡತಿ ಮೇಲೆ ಸಿಟ್ಟಲ್ಲ, ಹೆಂಡತಿ ಮೇಲೆ ಭಾಳ ಪ್ರೀತಿ ಅವರಿಗೆ. ಆ ಪಾಪ ಹೋಗಲಿ ಅಂತ ಅವ್ರು ಮಾಡಿದ್ರು, ಅರ್ಥ ಆಯ್ತಾ? ಈಗ ಪಾಪ ಹೋಗಬೇಕು, ಅದೇ ಪಾಪ ಇದ್ದರೆ ಅವಳ ಗತಿಗೆ ಅಡ್ಡಾಗುತ್ತೆ. ನಮಗೇನಿಸುತ್ತೆ, ಡಾಕ್ಟ್ರು ಸಿಕ್ಕಾಪಟ್ಟೆ ಶುಗರ್ ಇರುತ್ತೆ, ತಿಂತ ಕೂತಿರ್ತಾನೆ, ಸಿಟ್ಟು ಬಂದ್ಬಿಡ್ತಾನೆ, ಹೊಡೆದು ಬಿಡ್ತಾನೆ. ಯಾಕೆಂದರೆ ಸಿಟ್ಟು ಹಾಳಾಗಿಬಿಡ್ತಾನಲ್ಲ ಅಂತ, ಅವ್ರ ಆರೋಗ್ಯ ಕೆಡಿಸ್ಕೋತಾರೆ ಅಂತ ಹೊಡಿತಾರೆ ಹೊರತು ಸಿಟ್ಟಿನ ಪ್ರೀತಿಯಿಂದ ಹೊಡೆಯೋದು, ಪ್ರೀತಿಯಿಂದ ಹೊಡಿಲಿಕ್ಕೆ ಬರುತ್ತೋ ಇಲ್ಲೋ. ಅದಕ್ಕೆ ಹಾಗೆ ಮಾಡಿದ್ರು, ಪಾಪ ಕಟ್ಟಿಕೊಂಡು ಸಾಯಬಾರದು, ಅದಕ್ಕೆ ಅವಳು ತಲೆ ಕತ್ತರಿಸಿ ಅಂತ ಹೇಳಿದರು. ಅವರೇನ್ ಮಾಡಿ ಹೇ ತಾಯಿ ತಲೆ ಆಗಲ್ಲ ಕಥ ಸರಿಲ್ಲ ಅಂತೇಳಿ ಮುಡಿದು ಮಾತು ಕೇಳಿದ ತಕ್ಷಣ ರಾಮ ಅಂತ ಕರೆದ್ರು. ಪರಶುರಾಮ ದೇವರು ಬಂದು ಏನೋ ಅಂತ ಕೇಳಿದ ತಕ್ಷಣ ತಲೆ ಕತ್ತರಿಸ್ ಅವ್ರು ಎಂಥದ್ದು ಗೊತ್ತಾ, ರಾಜನ ಕೊಂದು ಬಂದಿದ್ದು ತಪ್ಪು ಅಂತ ಉಪದೇಶ ಮಾಡಿದವರು ತಾಯಿ ತಲೆ ಕತ್ತರಿಸು ಅಂತ ಹೇಳ್ತಾರೆ ಪರಶುರಾಮ. ತಾಯಿ ತಲೆ ಕತ್ತರಿಸು, ಇದು ಅಣ್ಣಂದ್ರೆ ಇವ್ರ ತಲೆ ಕತ್ತರಿಸ್ಬಿಡು ಅಂತ ಹೇಳ್ತಾರೆ. ಇವ್ರ ತಲೆ ಕತ್ತರಿಸ್ಬಿಡು, ನನ್ನ ಮಾತು ಕೇಳಲಿಲ್ಲ ಅಂತ ಇವ್ರಿಗೆ ತಪ್ಪು ಮಾಡಿದ್ದಕ್ಕೆ ಹಾಕಿ ಪರಶುರಾಮ ತಲೆ ಕತ್ತರಿಸೇ ಬಿಡ್ತಾರೆ. ಆಗ ಇಷ್ಟೇ ಕಥೆ ಕೇಳಿದರೆ ಪರಶುರಾಮ ರೂಪದ ಎಂಥ ತಾಯಿನ ಕೊಂದ ರೂಪ, ರಾಜನ ಕೊಂದ ರೂಪ, ಎರಡು ತಪ್ಪು ಮಾಡಿದಾಗ ಕಾಣಿಸುತ್ತದೆ. ಆ ಕ್ಷಣಕ್ಕೆ ಎಲ್ಲ ತಲೆ ಕತ್ತರಿಸಿ ಹಾಕಿಬಿಟ್ರಂತೆ. ಆಗ ಜಮದಗ್ನಿಗಳು ಇದೆಲ್ಲ ಮಾಡಲಿಕ್ಕೆ ಕಾರಣ ತಾಯಿ ಉದ್ಧಾರ ಮಾಡಬೇಕಾಗಿದ್ದ ಉದ್ದೇಶ ಅವರಿಗಿದೆ, ತಂದೆಗೆ ಮಾನ್ಯತೆ ತೋರಿಸ್ಬೇಕು ಅಂತಿದೆ. ರಾಮರೂಪದಿಂದ ದಶರಥ ರಾಜ ತ್ಯಾಗ ಮಾಡು ಅಂಥೇಳಿ, ರಾಜ್ಯ ತ್ಯಾಗ ಮಾಡು ಅಂದರೆ ಮಾಡಿ ತೋರಿಸಿದ್ರು. ಪರಶುರಾಮ ರೂಪದ ತೀರ್ಥಯಾತ್ರೆ ಮಾಡಿದರು, ತಾಯಿ ತಲೆ ಕತ್ತರಿಸೋದು ಕತ್ತರಿಸಿದ್ರು. ತಂದೆ ತಾಯಿ ರಿಲೇಟಿವ್ ಇಂಪಾರ್ಟೆನ್ಸ್ ತಂದೆಗೆ ಜಾಸ್ತಿ ಅಂತ ತೋರಿಸಲಿಕ್ಕೆ ಇಷ್ಟೆಲ್ಲ ಮಾಡಿ ಧರ್ಮಸೂಕ್ಷ್ಮ ಇಡ್ತಾ ಇದ್ದಾರೆ. ಆಗ ಭಾರಿ ಖುಷಿ ಆಯಿತು ಅವರಿಗೆ, ಪರಶುರಾಮ ಏನು ಬರಬೇಕು ಕೇಳ್ಕೊ ಅಂತ ಹೇಳಿದರು. ಈಗ ಆಚಾರ ತಷ್ಟ ತಾತ್ಪರ್ಯ ಇರಬೇಕು, ದೇವರು ಲೋಕಕ್ಕೆ ವರಪಡ ಪರಮಾತ್ಮ, ವರದೇಶ ವರಪ್ರದಾತ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ ಅಂತ ಪರಮಾತ್ಮ ವರ ಕೇಳಬೇಕಾ? ಅದಕ್ಕೆ ಹೇಳ್ತಾರೆ ವರಂ ಯಯಾಚೆ. ಯಾತಕ್ಕೆ ಕೇಳಿದಾದರೆ ಲೋಕದೊಳಗೆ ತಂದೆಗೆ ಮಾತನಿಗೆ ಡಿಸಪಾಯಿಂಟ್ ಮಾಡಬಾರದು ಅಂತ ಹೊರತು ಬೇರೆ ಏನೂ ಇಲ್ಲ. ದ್ರೌಪದಿ ದೇವಿ ಧೃತರಾಷ್ಟ್ರ ವರ ಕೇಳಿದಾಗ ಆ ಕೇಳಿದ ವರ ಕೇಳಿದರು, ನೆನ್ಪಿಟ್ಕೊಂಡಿರಬೇಕು. ಬರೀ ದ್ರೌಪದಿ ವರ ಕೇಳಿ, ದ್ರೌಪದಿ ಯಾರು, ಈತೆ ಯಾರು, ಯಾವ ಧೃತರಾಷ್ಟ್ರ ವರ ಕೊಡಲಿಕ್ಕೆ ಅಂಥದ್ದು ವರ ಕೇಳಿದರು. ಅದೇ ರೀತಿ ಅಲ್ಲೇ ಪರಿಸರದ ವರ ಕೇಳಿದರು. ಭವತಿ ಯದನುಭಾವ ದೇಡ ಮುಖೋಪಿ ವಾಗ್ಮಿ ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞಾ ಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತಿ ಸಾ ಮೊಮ್ಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಶ. ಅವ್ರು ವರ ಕೇಳಬೇಕಾ, ಈ ಪರಮಾತ್ಮ ವರ ಕೇಳಬೇಕಾ? ಆದರೆ ತಂದೆ ಡಿಸಪಾಯಿಂಟ್ ಮಾಡಬಾರದು ಒಂದು ಕಾರಣ, ಮತ್ತು ಅವರು ಮಾಡಿದ ಪಾಪ ಅವರಿಂದನೇ ಹೋಗ್ಬೇಕು, ಅವರಿಗೆ ಹೋಗ್ಬೇಕು, ಅವರವರೇ ಸರಿ ಮಾಡ್ಕೋಬೇಕು. ಹಾಗಿದ್ದರೆ ಸತ್ತವರೆಲ್ಲ ಬದುಕಬೇಕು ಇಮಿಡಿಯೇಟ್ಲಿ. ಈ ನಮಗೆ ಅರ್ಥ ಆಯ್ತು. ಎಂಥ ತಂದೆ ಮಾತನ್ನು ನಾವು ಕೇಳಬೇಕು ಅಂತ ಕೇಳಿದರೆ ಅವ್ರ ಕೆಪ್ಯಾಸಿಟಿ ನೋಡ್ಕೊಂಡು ಕೇಳಬೇಕು. ಅವರು ಕೊಲ್ಲು ಅಂತ ಹೇಳಿದ್ರು ಯಾಕೆ ಕೊಂದರು, ಬದುಕಿಸೋ ಶಕ್ತಿ ಅವರಿಗಿದೆ, ಅರ್ಥ ಆಯ್ತು. ಈಗ ಅಂಥವ್ರ ಮಾತು ಕೇಳಬೇಕೇ ಹೊರತು ಉಳಿದಿರಲಿಲ್ಲ. ಯಾಕೆಂದ್ರೆ ಊಟಕ್ಕೆ ಬಿದ್ದಾಗ ಕೂತ ಹೇಳಿ ಹೇಳಿ ಅಂತ ಹೇಳ್ತಾರೆ, ಎದ್ದು ಬಿಡ್ತಾರೆ. ಯಾಕೆ ಬೇರೆ ಕಡೆ ಕೂಡಿಸ್ತಾರೆ ಗ್ಯಾರಂಟಿ ಅಂತ ಅರ್ಥ. ಇವಿಷ್ಟು ಮನೆಗೆ ಹೋಗಿ ಅಂದರೆ ಹೇಳೋದಿಲ್ಲ, ಇಲ್ಲಿ ಕೂತು ಅಲ್ಲಿ ಕೂಡಿ ಅಂದರೆ ಹೇಳ್ತಾರೆ ಅಷ್ಟೇ ಹೊರತು. ಮನೆ ಯಜಮಾನ ಆತ, ಇದು ಬೇರೆಯವ್ರಿಗೆ ಕೊಡೋ ಜಾಗ, ನೀವು ಅಲ್ಲಿ ಕೂಡಿ ಅಂದರೆ ಹೇಳ್ತಾರೆ ಅಷ್ಟೇ ಹೊರತು. ಸುಮ್ಮನೆ ಇವಿಸ್ಬಿಟ್ರೆ ಇವಿಷ್ಟು ತಾಳಿ ಕೂತ್ಕೊಂಡ್ಬಿಟ್ರೆ ಅದು ಕೊಡೋದಿಲ್ಲ ಅದಕ್ಕೆ. ಅಂಥವರೆಲ್ಲ ಹೇಳೋದಿಲ್ಲ ಜನ, ನಮ್ಮ ಕಾಮನ್ ಸೆನ್ಸೇ ಅಷ್ಟಿರ್ತದೆ. ಅದಕ್ಕೆ ಪರಮಾತ್ಮ ಅವ್ರಿಗೆ ಸಿದ್ಧಿ ತೋರ್ಸೋಕ್ಕೋಸ್ಕರ ಇವೆಲ್ಲ ಬದುಕಬೇಕು ಅಂತ ಕೇಳಿದ್ರು. ಪಾರ್ಟಿಯ ಇನ್ನೊಂದು, ಅವ್ರು ಯಾರಿಗೂ ನಾನು ಕೊಂದಿದ್ದು ನೆನಪಿರಬಾರ್ದು ಅಂತ ಹೇಳಿದರು. ನೆನಪಿಟ್ಕೊಂಡಿರ್ತಾರೆ, ಅವನು ಕೊಂದ್ರಕ್ಕೊಂದು ಸಿಟ್ಟು ಇಟ್ಕೊಂಡ್ಬಿಡ್ತಾರೆ ಮನಸ್ಸಿನಲ್ಲಿ, ಅದು ಮರ್ತು ಹೋಗಿಬಿಡ್ಬೇಕು. ಇದೆಲ್ಲ ನಮಗೆ ತೋರಿಸ್ತಾರೆ, ಹಿಂದಿನ ಸಿಟ್ಟು ನಮಗೆ ಯಾವುದೋ ಕಾಲಕ್ಕೆ ಅದು ಎಫೆಕ್ಟ್ ಆಗಿಬಿಡೋದು, ಮನಸ್ಸಲ್ಲಿ ಉಳಿಲೇಬಾರ್ದು. ತಥಾಸ್ತೋತೆ ಇದೆಲ್ಲ ಬದುಕಿಬಿಟ್ರು. ತಾಯಿನ ಕೊಂದು ಕಥೆ ಅಲ್ಲ, ತಾಯಿನ ಬದುಕಿಸಿದ ಕಥೆ ಇದೆ, ಅದನ್ನು ಮರ್ತು ಬಿಡ್ತಾರೆ. ತಾಯಿನ ಬದುಕಿಸಿದ ಕಥೆ, ಎರಡು ರೀತಿ ಬದುಕಿಸಿದ, ದೇಹ ಬಂತು ಆಕೆ ಪಾಪ ಪರಿಹಾರ ಆಯಿತು, ಬದುಕಿಸಿದಾಗಲಿಲ್ಲ. ಈಗ ಬದುಕಿಸಿದ ಕಥೆ ಹೊರತು ಕೊಂದು ಕಥೆ ಅಲ್ಲ. ಅದು ಒಂದು ಭಾಗ, ಮೊದಲು ಭಾಗ ಮಾತ್ರ ಕೇಳಿದವರು ಹಾಗೆ ಅನಿಸುತ್ತೆ. ಆಮೇಲೆ ಅವ್ರು ಏನು ಮಾಡಿದ್ರು, ಜಮದಗ್ನಿಗಳು ಸುಖವಾದ ಸಂಸ್ಥೆಯಂತೆ ಸಂಸಾರ ಮಾಡಿಕೊಂಡಿದ್ದಾರೆ, ತ್ಯಾಗ ಮಾಡಿಲ್ಲ ಅವರು. ಅಂದಮೇಲೆ ಅವರು ದ್ವೇಷ ಎತ್ತೋ ಪ್ರೀತಿ ಎತ್ತೋ ಗೊತ್ತಾಗಲಿಲ್ಲ, ಕಥೆ ಅರ್ಥ ಮಾಡ್ಕೊಡೋದಲ್ಲಿ ಇರ್ತದೆ. ಅದು ಸುಮ್ಮನೆ ಕೆಟ್ಟ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಋಷಿಮುನಿಗಳೆಲ್ಲ ಭಾರಿ ಶಾರ್ಟ್ ಟೆಂಪರು, ಎಲ್ಲ ಜನ ತಮಾಷೆ ಮಾಡ್ತಾರೆ. ಎಲ್ಲ ಬಿ ಪಿ ಪೇಷೆಂಟ್ಗಳು ಇವರೆಲ್ಲ ಕೂಡ ಮಾತೆತ್ತಿದ್ರೆ ಸಿಟ್ಟು ಮಾಡಿಕೊಳ್ತಿದ್ದಾರೆ, ಎಲ್ಲ ಸುಳ್ಳು. ಅವ್ರು ದೊಡ್ಡ ಮಹಾಯೋಗಿಗಳು ಅವರೆಲ್ಲ ಕೂಡ, ಅವ್ರು ಜಮದಗ್ನಿಗಳ ಹೆಸರು ಹೇಳಬೇಕು ಅಂತ ಮಹಾನುಭಾವರು. ಸಪ್ತಋಷಿಗಳ ಋಷಿಮುನಿಗಳ ಸಪ್ತಋಷಿಗಳು ಅವ್ರು ಸೇರ್ತಾರ. ಅಷ್ಟು ಮಾಡಿದ್ರು ಭಾರಿ ಖುಷಿ ಆಯಿತು ಪರಮಾತ್ಮ. ಆಗ ಅಲ್ಲಿಂದ ಹೊರಡ್ತಾರೆ, ಹೊರಟು ಬಿಟ್ಟು ಇವರೆಲ್ಲರೂ ಅನುಕೂಲ ಮಾಡಿಕೊಂಡ್ರು. ಆಗ ಮತ್ತೆ ತಪಸ್ಸಿಗೆ ಅಂತ ಕೂತ್ಕೊಂಡ್ರು. ಇಷ್ಟೊತ್ತಿಗೆ ಕಾರ್ತವ್ಯದ ಮಕ್ಕಳಿದ್ರಲ್ಲ, ಅವರೆಲ್ಲ ಶುರು ಮಾಡಿದ್ರು ಹಳೆ ಫೈಲ್ ಓಪನ್ ಮಾಡಿ, ನಾವು ಅಪ್ಪನ ಕೊಂದು ಪರಶುರಾಮದೇವರು ಕೊಂದಿದ್ದಾರೆ, ಅದು ಅವರಪ್ಪನ ನಾವು ಕೊಲ್ಲಬೇಕು, ಲೆಕ್ಕ ನೋಡಿದ್ರ ಕೊಂದವ್ರಲ್ಲ, ಕೊಂದವರಪ್ಪನ ನಾವು ಕೊಂದ್ಬಿಟ್ರೆ ಮ್ಯಾಚ್ ಆಗುತ್ತೆ. ಆ ಥರ ತಿಳ್ಕೊಂಡು ಪರಶುರಾಮ ಹೇಗೋ ಅಲ್ಲಿ ಔಟ್ ಆಫ್ ಸ್ಟೇಷನ್ ಅಂತ ತಿಳ್ಕೊಂಡ್ರು. ಯುದ್ಧಕ್ಕೆ ಬಂದು ಮಹಿಷ್ಮತಿ ರಾಜ್ಯ ಇತರ, ಮಹಿಷ್ಮತಿ ರಾಜ್ಯ ನರ್ಮದಾ ತೀರದ್ದು, ಇವತ್ತಿಗೂ ಆ ಹೆಸರಿದೆ ಮಹಿಷ್ಮತಿ ಅಂತಲೇ ಹೆಸರು ಅದಕ್ಕೆ, ನರ್ಮದಾ ನದಿಯ ತೀರ. ಕಾರ್ತಿವ್ಯಾಜನ ಎಷ್ಟು ಸಮರ್ಥರಾಗಿದ್ದ, ಅಂದರೆ ರಾವಣನನ್ನೇ ನಿಗ್ರಹ ಮಾಡಿರ್ತಾರೆ ಅಂತ ಶಕ್ತಿ ಇತ್ತವನು. ಅವನು ಹ್ಯೂಮನ್ ಬಾಂಬ್ ಕೇಳ್ತೇವೆ, ಹ್ಯೂಮನ್ ಡ್ಯಾಮ್ ಕಟ್ಟಿದವನು, ಹ್ಯೂಮನ್ ಡ್ಯಾಮು ಜೊತೆಗೆ ಜಲಕ್ರೀಡೆ ನೀರು ಸಾಕೋದಿಲ್ಲ ಅಂಥೇಳಿ ಸಾವಿರ ಕೈ ಅಡ್ಡ ಇಟ್ಟರೆ ಡ್ಯಾಮ್ ಆಗಿ ಬ್ಯಾಕ್ ವಾಟರ್ಸ್ ಇರೋ ರಾವಣನ ಲಿಂಗ ಹೊಡ್ಕೊಂಡು ಹೋಗುತ್ತೆ, ಬ್ಯಾಕ್ ವಾಟರ್ಸ್ ಬಂದುಬಿಟ್ಟು. ಅಂಥ ಸಮರ್ಥನ ಅದು, ಅದೆಲ್ಲ ಅದು ಇದ್ರ ಕಾಲ, ಸರಿಯಾದ ದಾರಿಯಲ್ಲಿದ್ದ ಕಾಲ. ಈಗ ಅವ್ರ ಮಕ್ಕಳೆಲ್ಲ ಬಂದು ಪರಶುರಾಮ ದೇವರ ತಂದೆನ ಕೊಲ್ಲಬೇಕು ಅಂತ ಬರ್ತಾರೆ. ಪರಶುರಾಮ ಬೇರೆಯವರು ಎದುರಿಗಿರೋದಿಲ್ಲ, ಪರಶುರಾಮ ದೇವರ ಲೋಕದೃಷ್ಟ ಅಲ್ಲಿರ್ತಾರೆ, ರೇಣುಕಾ ದೇವಿ ಅಲ್ಲಿರ್ತಾರೆ. ಬಂದಿದ್ದೇ ತಡ, ಜಮದಗ್ನಿ ಕೊಂದೇ ಬಿಡ್ತಾರೆ, ಒಂದು ತಲೆ ಕತ್ತರಿಸ್ಬಿಡ್ತಾರೆ, ತಲೆ ತೊಗೊಂಡು ಹೋಗ್ಬಿಡ್ತಾರೆ. ಮತ್ತೆ ಬರೀ ಕತ್ತರಿಸಿಕೊಂಡು ಹೋಗೋದಿಲ್ಲ, ತಲೆ ತೊಗೊಂಡು ಹೋಗ್ಬಿಡ್ತಾರೆ. ಸಿಕ್ಕರೆ ಬಂದು ಜೋಡಿಸ್ಬಿಟ್ರೆ ಕಷ್ಟ ಅಂತೇಳಿ ಜೋಡಿಸಕ್ಕೆ ಬರೋ ಕಾಲ ಇತ್ತು. ಆಯ್ತು ಕಾಲಕ್ಕೆ ತೊಗೊಂಡು ಹೋಗಿ ಎಲ್ಲ ಕಡೆ ಒಂದು ಕಡೆ ಮುಚ್ಚಿಟ್ಬಿಡ್ತಾರೆ. ಆಗ ಮತ್ತೆ ರಾಮ ಅಂತ ಕೂಗ್ತಾಳೆ. ತಷ್ಟ ಪರಶುರಾಮದೇವರು ಬರ್ತಾರೆ. ಹೀಗಾಗಿದೆ ಅಂತ ಹೇಳಿದ ತಷ್ಟ ಪರಮಾತ್ಮ ಹೊಡ್ತಾರೆ. ಮತ್ತೆ ತಂದು ತೊಗೊಂಡು ಪಡ್ಡೆ ತೊಗೊಂಡು ಹೋಗ್ತಾರೆ. ಅವರು ಅಕ್ಷೋಗ್ರ ಸೈನ್ಯ ತಯಾರು ಮಾಡ್ಕೊಂಡಿರ್ತಾರೆ. ಆಗಲೇ ಇವರೇ 10,000 ಜನ ಪ್ಲಸ್ ಅಕ್ಷೋಗ್ರಗಟ್ಟಲೆ ಸೈನ್ಯವೇ. ಪರಶುರಾಮದೇವ ಬರೀ ಕೊಡ್ಲಿಯಿಂದ ತಲೆ ಕತ್ತರಿಸಿ ಕತ್ತರಿಸಿ ಹಾಕ್ತಾರೆ. ಅವರು ಎಲ್ಲರ ತಲೆನೂ ಕತ್ತರಿಸ್ತಾರೆ. ಕತ್ತರಿಸಿ ಬೆಟ್ಟ ಮಾಡಿದರೆ ಅದ್ರ ತಲೆಗಳ ರಾಶಿ, ಅದು ತಲೆಗಳ ರಾಶಿ ದುಷ್ಟಕ್ಷತ್ರಿಯರು ಅಂತವ್ರು. ಅಂದರೆ ಬ್ರಾಹ್ಮಣ ಹತ್ಯೆ, ಗೋಹತ್ಯ ಇವು ಅಪಹರಣ ಮಾಡೋದಕ್ಕೆ ತಯಾರಿ ಇರ್ತಾರೆ. ಅವನು ಸಂಹಾರ ಮಾಡಕ್ಕೆ ಬಂದ ರೂಪವಾದ್ರಿಂದಲೇ ಪರಶುರಾಮ ರೂಪದ ವೈಶಿಷ್ಟ್ಯ. ಎಲ್ಲರನ್ನ ಕೊಂದು ಹಾಕಿಬಿಟ್ಟು ಆ ತಲೆಯನ್ನು ಇಟ್ಕೊಂಡು ತಲೆ ತರ್ತಾರೆ ವಾಪಸ್ಸು. ತಲೆ ತಂದುಬಿಟ್ಟು ಮತ್ತೆ ಜೋಡಿಸ್ತಾರೆ, ಬದುಕಿ ಬಿಡ್ತಾರೆ ಜಮದಗ್ರಿಗಳು. ಅವ್ರಿಗೆ ಬರೀ ಬದಸೋದಿಲ್ಲ, ಆ ಸಪ್ತಋಷಿಗಳು ಒಬ್ಬರನ್ನು ಮಾಡ್ತಾರೆ. ಅವತ್ತಿನಿಂದ ಸಪ್ತಋಷಿಗಳ ಸ್ಥಾನ ಸಿಗ್ತವೆ. ಅಂದರೆ ಒಂದು ಜೀವನ ಕೊಟ್ಟಿದ್ದು, ಒಂದು ಅದರ ಆರ್ಡರ್ ಮೇಲೆ ಸ್ಥಾನದ ಮೇಲೆ ಕೇರಿಸಿತ್ತು. ಎರಡು ಕೆಲಸ ಮಾಡ್ತಾರೆ. ಅದಕ್ಕೆ ಜಮದಗ್ನಿಗಳು ಸಪ್ತಋಷಿಗಳ ಸ್ಥಾನದಲ್ಲಿ ಸೇರೋದಕ್ಕೆ ನಿಯಮನ ಮಾಡಿದ್ದು ಪರಶುರಾಮ ರೂಪದಿಂದಲೇ. ಅಲ್ಲಿಗೆ ಬಿಡಲಿಲ್ಲ, ಇಷ್ಟು ತಪ್ಪು ಮಾಡಿದ್ದ ಇವರು. ಆದ್ದರಿಂದಾಗೇ ಬರೀ ಇವ್ರನ್ನಲ್ಲ, ಈ ದುಷ್ಟ ಕ್ಷತ್ರಿಯನ್ನ ನಾಶ ಮಾಡಬೇಕು ಅಂಥೇಳಿ ಒಂದ್ಸರಿ ಅದಕ್ಕೆ ಸುತ್ತ ಹಾಕೊಂಡು ಬರೋದು, ಕೊಲ್ಲೋದು, ಮತ್ತೆ ಮತ್ತೆ ಹೋಗೋದು, ಮತ್ತೆ ಹೋಗೋದು, ಮತ್ತೆ ಹೋಗೋದು. 21 ಸಲ ಭೂಪ್ರದರ್ಶನೆ ಮಾಡ್ತಾರೆ. ಆ ಉದ್ದೇಶ ದುಷ್ಟಕ್ಷತ್ರ ದಮನಕ್ಕೋಸ್ಕರನೇ ಮಾಡೋದು. ಅಷ್ಟು ಮಾಡಿ ಎಲ್ಲರನ್ನು ಸಂಹಾರ ಮಾಡಿಬಿಟ್ಟು ಆಮೇಲೆ ರಾಜ್ಯ ಎಲ್ಲ ಕಿತ್ಕೊಂಡ್ಬಿಡೋದು. ತಾವು ಇಟ್ಕೋಬಾರ್ದು ರಾಜ್ಯನ, ಬ್ರಾಹ್ಮಣ ರಾಜ್ಯರು ಮಾಡಬಾರ್ದು, ಬ್ರಾಹ್ಮಣ ರಾಜ್ಯಭಾರ ಮಾಡಬಾರ್ದು. ಆದ್ದರಿಂದ ಅದೆಲ್ಲ ದಾನ ಮಾಡ್ತಾ ಇರ್ತಾರೆ. ತಗೊಳ್ಳೋದು ದಾನ ಮಾಡೋದು, ತಗೊಳ್ಳೋದು ದಾನ ಮಾಡೋದು. ದಾನ ಮಾಡಿ ಆದಮೇಲೆ ಕೊಟ್ಟ ಜಾಗದಲ್ಲಿ ವಾಸ ಮಾಡಬಾರ್ದು. ಇವತ್ತು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹ್ಯಾಂಡ್ ಓವರ್ ಮಾಡಿದ್ರೇ ವ್ಯಾಲಿಡ್, ಅದು ಗೊತ್ತಾಯ್ತಿಲ್ಲ. ಇಲ್ಲೋದ್ರೆ ಮನೆ ಕೊಟ್ಟಾಗಲ್ಲ. ಅದಕ್ಕೆ ದಾನ ಕೊಟ್ಟಮೇಲೆ ವಾಸ ಮಾಡಬಾರ್ದು ಅವರು. ವಾಸ ಮಾಡಿದರೆ ಆ ದತ್ತಾಪರಣ ದೋಷ ಬಂದಾಗ ಲೆಕ್ಕ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರೀಗ, ಇಡೀ ಭೂಮಿನ ಕೊಟ್ಟಾಯ್ತು, ಈಗ ಎಲ್ಲಿರ್ಬೇಕು ಅವರು? ಅದಕ್ಕೆ ಸಮುದ್ರದ ಹತ್ರ ಹೋಗ್ತಾರೆ. ಸಮುದ್ರ ನನಗೆ ಜಾಗ ಕೊಡಬೇಕು, ಈಗ ನಾನು ಬಾಣ ಬಿಟ್ಟಷ್ಟು ದೂರ ಹಿಂದಕ್ಕೆ ಹೋಗ್ಬೇಕು, ನನಗೆ ಆ ಜಾಗ ಬೇಕು, ಹೊಸ ಕ್ಷೇತ್ರ ಕ್ರಿಯೇಟ್ ಆಗಬೇಕು. ಇದು ದಾನ ಮಾಡಿದ್ದಲ್ಲ, ಇದು ಹೊಸ್ತಾಯಿದ್ದ ಸಂಪಾದನೆ ಮಾಡಬೇಕು ಅಂತೇಳಿ ಬಾಣ ಹೊಡೆದ್ರಂತೆ. ಅದು ವಾದಿರಾಜ ಸ್ವಾಮಿಗಳು ಬರೀತಾರೆ ಈ ಮಂತ್ರ, ತೀರ್ಥಪುರದಲ್ಲೇ ಬರೀತಾರೆ. ಕರ್ಣೇ ಪದನ್ಯಸ್ಥ ರುಚಿರಿ ರಂಸುಹು ವಾರಾಸಿ ವಸ್ತ್ರಂ ಜಗನ್ನಾಧಿ ಯಶ್ಯಾಹ ಅಮೂಮುಚದ್ ಬಾಣಕರೇಣ ಭೂಮೇಹೇ ಶ್ರೀ ಭಾರ್ಗವ ಸಾ ಜಯತಿ ಕ್ಷಿತಿರ್ನಃ ಅಂಥೇಳಿ ಮೊದಲೇ ಇದರಲ್ಲೇ ಬರೀತಾರೆ. ನಮ್ಮ ನಮ್ಮ ಭೂಮಿ ಪರಿಸರಾವ ಕ್ಷೇತ್ರ ಅಂತ ಹೆಸರಾಯಿತು. ಸಮುದ್ರ ಹಿಂದಕ್ಕೆ ಸೇರಿತ್ತದ್ದು ಬಾಡಿ, ಎಷ್ಟು ದೂರ ಗೊತ್ತಾ ಅದು. ಬಾಣ ಹೊಡೆದ್ರೆ ಇಲ್ಲಿ ನಿಂತ್ಕೊಂಡು ಹೊಡೆದ್ರೆ ಇಶುಪಾತ ಅಂತ ಸ್ಥಳ ಇದೆ. ಆ ಇಶು ಅಂದರೆ ಬಾಣ, ಬಾಣ ಹೊಡೆದ ಜಾಗ ಅಂತ ಹೆಸರಲ್ಲಿ. ಅಲ್ಲಿಂದ ಹೊಡೆದ್ರೆ 1,000 ಕಿಲೋಮೀಟರ್ ಇಲ್ಲಿಂದ ನಾಶಿಕ್ವರೆಗೂ, ಕನ್ಯಾಕುಮಾರಿಯಿಂದ ನಾಶಿಕ್ವರೆಗೂ ಸಮುದ್ರ ಹಿಂದಕ್ಕೆ ಹೋಗುತ್ತೆ. ಇದು ಕಥೆಯಲ್ಲ, ಆ ರೀತಿ ಘಾಟ್ ಎಲ್ಲೆಲ್ಲೂ ಇಲ್ಲ ಜಗತ್ತಿನೊಳಗೆ. ಇಲ್ಲೊಂದೇ ಘಾಟ್ ಇರೋದು. ಇದು ಬದ್ರಾಸಿಗೆ ಹೋಗಿ ಘಾಟೆ ಬರೋದಿಲ್ಲ ಇವರಿಗೆ. ಇದು ಮೊದಲೇ ಯಾವ ಘಾಟು ಬರೋದಿಲ್ಲ, ಘಾಟಿಲ್ಲ ಗೇಟಿಲ್ಲ. ಈ ಕಡೆ ಹೋಗಿಬಿಟ್ಟು ಸೀದಾ ಸಮುದ್ರಕ್ಕೆ ಹೋಗ್ತೀನಿ, ಇಲ್ಲಿ ಹೊಲಕ್ಕೆ ಬರೋದಿಲ್ಲ, ಎಲ್ಲ ಇದು ಮಾಡ್ಕೊಂಡು ಹೋಗ್ಬೇಕು. ಯಾತಕ್ಕೆ ಏನು ಬೆಟ್ಟ ಅಲ್ಲಿವರೆಗೂ ಸಮುದ್ರ ಇತ್ತು, ಬಂದು ಹಿಂದೂ ಸರಿದಿದೆ ಹಾಗೆ. ಇದು ಮ್ಯಾಜಿಕ್ ಇದು. ಅಂದರೆ ಇವರ ಕಥೆ ನಮ್ಮ ಇದರಲ್ಲಿ ಕಣ್ಣಿಗೆ ಕಾಣುತ್ತೆ ಕಥೆ. ಇವತ್ತು ಪರಶುರಾಮ ರೂಪದಿಂದ ಸಮುದ್ರ ಹಿಂದಕ್ಕೆ ಸರಿಸಿದ್ದು ಕಾಣುತ್ತೆ, ರಾಮರೂಪದಿಂದ ಸೇತುವೆ ಕಟ್ಟಿದ್ದು ಸೇತುವೆ ಕಾಣಿಸುತ್ತೆ, ಕೆಟ್ಟ ದ್ವಾರಕೆ ಕಟ್ಟಿಸಿದ್ದು ಕಾಣಿಸುತ್ತೆ. ಅದು ಪರಮಾತ್ಮ ಮಾಡಿರೋ ಮಹಿಮೆಗಳೆಲ್ಲ ಇವತ್ತು ವೆರಿಫೈಯಬಲ್. ಏನೋ ಕಥೆಗಳು ನಡೆದಿದ್ದಲ್ಲ, ಇವತ್ತು ಹಾಗೆ ಪರಮಾತ್ಮ ಇಟ್ಟಿದ್ದಾನೆ. ಅದಿಷ್ಟಕ್ಕೂ ಪರಶುರಾಮ ಕ್ಷೇತ್ರ ಅಂತ ಹೆಸರಾಗಿದೆ. 21 ಸಲ ಭೂಪ್ರದರ್ಶನೆ ಮಾಡಿ ಆ ಪರಶುರಾಮ ಕ್ಷೇತ್ರ ನಿರ್ಮಾಣ ಮಾಡ್ತಾರೆ. ಹೊಸ ಪರಮಾತ್ಮ ಎಲ್ಲ ಕ್ಷೇತ್ರ ಪರಮಾತ್ಮ ಇದೆ, ರಾಮಕ್ಷೇತ್ರ ಪರಶುರಾಮ ಕ್ಷೇತ್ರ. ಇಷ್ಟೆಲ್ಲ ಜನ ದಾನ ತಗೊಂಡ್ರು ಬ್ರಾಹ್ಮಣರ ದಾನ, ತಮ್ಮ ಕ್ಷೇತ್ರ ಅಂತ ಕರ್ಕೊಳ್ಳಿಲ್ಲ, ರಾಮಕ್ಷೇತ್ರ ಅಂತಲೇ ಕರೆದಿದ್ದು. ಇದು ಪರಶುರಾಮ ಕ್ಷೇತ್ರ. ಅಲ್ಲಿದ್ದಾಗ ಅದು ಸಾಮಾನ್ಯವಾಗಿ ಸ್ವಲ್ಪ ಯೋಚನೆ ಮಾಡಿದರೆ ಆಚಾರ ಅವತಾರ ಮಾಡಿದ್ದೆಲ್ಲಿ ಗೊತ್ತೇನು, ಪರಶುರಾಮ ಅವತಾರ ಮಾಡಿದರು. ಯಾಕೆ ಪರಶುರಾಮ ದೇವರು ಸಾಮಾನ್ಯ ಮಕ್ಕಳಿಗೆ ಆಸ್ತಿ ಮಾಡೋ ಪದ್ಧತಿ ಇದೆಯಲ್ಲ, ಅಷ್ಟು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. 1,000 ಕಿಲೋಮೀಟರ್ ಆಸ್ತಿ ಮಾಡಿ ಹೋಗ್ಬಿಟ್ಟಿದ್ದಾರೆ. ಮತ್ತು ಭದ್ರಾಚಾರ ಅದಕ್ಕೆ ಸೆಂಟ್ರಿಗೆ ಅವತಾರ ಮಾಡಿದ್ರು. ಅಲ್ಲಿ ದುರ್ಗಾ ಬೆಟ್ಟ ಇದೆ, ದುರ್ಗಾ ಬೆಟ್ಟದಲ್ಲಿ ದುರ್ಗಾದೇವಿ ಪ್ರತಿಷ್ಠಾಪನೆ ಮಾಡಿರೋದು ಪರಶುರಾಮ ದೇವರೇ ಮಾಡಿರೋದು. ರಾಮಾಧಿವೇಶಿತ ಹರಿಸ್ವಸ್ರಭೌಲಿ ಮಾಲಾ ರಾಜದ್ವಿಮಾನಗಿರಿ ಶೋಭಿತ ಮಧ್ಯುವಾಸ, ಮಧ್ಯುಯುದ್ಧದಲ್ಲೇ ಬರ್ತದೆ. ಪರಶುರಾಮದೇವರು ಪ್ರತಿಷ್ಠಾಪನೆ ಮಾಡಿದ ದುರ್ಗಾದೇವಿಯು, ದುರ್ಗಾದೇವಿ ಜಗಜ್ಜನನಿ, ಪರಶುರಾಮರು ಜಗಜ್ಜನಕ, ಜಗದ್ಗುರುಗಳು ಅಲ್ಲೇ ಬಂದರು, ಪಾದಕ ಕ್ಷೇತ್ರದಲ್ಲೇ ಬಂದರು. ತಂದೆ ತಾಯಿ ಮಗ ಮೂರು ಜನ ಒಂದೇ ಕಡೆಯ ಕ್ಷೇತ್ರ ಅಂದರೆ ಪಾದಕ ಕ್ಷೇತ್ರ. ಅದಕ್ಕೆ ಪವಿತ್ರಂ ಪಾದಕ ಕ್ಷೇತ್ರಂ ಕೋನ ಸೇವೇತ ಕೋವಿದ ಸತ್ಯ ಲೋಕೇಶ್ವರ ಪ್ರಾಣ ಯತ್ರಾವಾತರ ಉತ್ಸುಕ ಅಂಥೇಳಿ ವಾದಿರಾಸ ವರ್ಣನೆ ಮಾಡ್ತಾರೆ. ಅದು ಪಾದಕ ಕ್ಷೇತ್ರ. ಹೀಗೆ ಪರಶುರಾಮ ದೇವರು ಆ ರೀತಿ ಮಾಡಿದರು. ಅಪರಿತಕ್ಕ ಮಗ ಇವರು 21 ಸಲ ಶಸ್ತ್ರ ಹಿಡಿದು ಭೂಪ್ರದರ್ಶನೆ ಮಾಡಿ ದುಷ್ಟ ಕ್ಷತ್ರಿಯನ್ನು ಕೊಂದ ರೂಪ ಪರಶುರಾಮ ರೂಪ. ಇವರು ಶಾಸ್ತ್ರ ಹಿಡಿದು ಇಪ್ಪತ್ತೊಂದು ಕುಭಾಷ್ಯಗಳನ್ನು ಖಂಡನೆ ಮಾಡಿದ ಮಗ ಇವರು. ಆದ್ದರಿಂದ ಇವರು ಇವರು ಶಾಸ್ತ್ರ ಹಿಡಿದ್ರು, ಶಾಸ್ತ್ರ ಹಿಡಿದ್ರು. ಇಬ್ಬರದು ಒಂದೇ ಕೆಲಸನೇ, ದುರ್ವಾ ದುಷ್ಟಕ್ಷ ಅವರು ದುರ್ವಾದಿಗಳನ್ನು ಇವರು ಸೋಲಿಸಿದ್ರು. ಹೀಗೆ ದಿವೋತ್ತಮ ಅವರು, ಇವರು ಸರ್ವೋತ್ತಮ ಅವರು. ಅವರಿಬ್ಬರ ಕಥೆಯಲ್ಲಿರೋ ಸ್ವಾರಸ್ಯ ನೋಡಿಬಿಟ್ರೆ ಪರಶುರಾಮ ಕ್ಷೇತ್ರದ ವೈಶಿಷ್ಟ್ಯ ನಮಗೇನು ಅಂತ ಗೊತ್ತಾಗ್ತದೆ. ಅಂತ ಪರಶುರಾಮ ರೂಪದ ಜಯಂತಿ ಅಷ್ಟೇ ಅಲ್ಲ, ಪರಶುರಾಮ ರೂಪದಿಂದ ಮುಂದೆ ಭೀಷ್ಮರಿಗೆ, ದ್ರೋಣರಿಗೆ, ಕರ್ಣರಿಗೆ, ಕರ್ಣ ಮೂರು ಜನಕ್ಕೂ ಪಾಠ ಹೇಳಿಕೊಡ್ತಾರೆ ಅಸ್ತ್ರವಿದ್ಯೆ. ಅವರಿಂದ ದ್ರೋಣಾಚಾರ್ಯದ ಪಾಂಡವರಿಗೆ ಕೌರವರಿಗೆ ಮುಟ್ಟದು, ಗೊತ್ತಾಯ್ತಾ? ಆದ್ದರಿಂದ ಮಹಾಭಾರತ ಕಾಲಕ್ಕೂ ಪರಶುರಾಮ ರೂಪದ ಕೆಲಸ ಇದೆ. ಮಹಾಭಾರತ ರೂಪದಲ್ಲಿ ಕೃಷ್ಣ ರೂಪದಿಂದ ಯಾದವ ರೂಪದಲ್ಲಿದ್ದು ಒಂದು ರೀತಿ ಮಾಡ್ತಾರೆ. ವಾಸಿಷ್ಠ ಕೃಷ್ಣ ರೂಪ ವೇದವ್ಯಾಸ ರೂಪದಿಂದ ಮಹಾಭಾರತ ಬರೆದು ಇನ್ನೊಂದು ರೂಪ ಮಾಡ್ತಾರೆ. ವೇದವ್ಯಾಸರಿಗೆ ವೇದವ್ಯಾಸ ರೂಪದಿಂದ ಶಾಸ್ತ್ರ ಪಾಠ ಹೇಳ್ತಾರೆ. ಪರಶುರಾಮ ರೂಪದಿಂದ ಗೀತಾದಿಗಳನ್ನು ಹೇಳ್ತಾರೆ ಕೃಷ್ಣ ರೂಪದಿಂದ. ಪರಶುರಾಮ ರೂಪದಿಂದ ಧನುರ್ವಿದ್ಯೆಯನ್ನು ಉಪದೇಶ ಮಾಡ್ತಾರೆ. ಹೀಗೆ ಮೂರು ರೂಪದಲ್ಲಿ ಇದ್ದಿದ್ದು ಮಹಾಭಾರತ ಕಾಲಕ್ಕೆ ಪರಮಾತ್ಮ ಮೂರು ರೂಪದಲ್ಲಿ ಕಾಣಿಸ್ತಾನೆ. ಅದಕ್ಕೆ ಆಚಾರ್ಯರು ಮತ್ತೆ ಮತ್ತೆ ಹೇಳ್ತಾರೆ, ರಾಸುಯಾಗದಲ್ಲಿ ತ್ರಿರೂಪ ವಿಷ್ಣುವಿನಿಂದ ಕೂತು ಮೂರು ರೂಪದ ಭಗವಂತ ಇದ್ದ. ಅಶ್ವವೇಧ ಪಾಂಡವರು ಮಾಡ್ತಾರೆ ಮೂರು ರೂಪದ ಭಗವಂತ ಇದ್ದ ಅಂತ ಹೇಳ್ತಾರೆ. ಈ ಪರಶುರಾಮ ರೂಪದಕ್ಕೂ ಇದಕ್ಕೂ ಸಂಬಂಧ ಇದೆ. ಇಷ್ಟು ಮಾಡಿ ಅಲ್ಲಿ ಭೀಷ್ಮರು, ಕರ್ಣ ಎಲ್ಲ ಹೊರಟೋಗ್ತಾರೆ. ಭೀಮಸೇನರ ಮಹಿಮೆ, ಅರ್ಜುನ ಪರಾಕ್ರಮ ಗೊತ್ತಾಗುತ್ತೆ. ಅದು ಪರಶುರಾಮ ಇವತ್ತಿಗೂ ಇರತಕ್ಕಂಥ ರೂಪ ಪರಶುರಾಮ ರೂಪ. ಅವರು ಎಲ್ಲ ರೂಪಗಳು ಎಲ್ಲ ಕಾಲಕ್ಕೂ ಇರುತ್ತೆ. ನೈವೈತೆ ಜಾಯಂತೆ ನಮ್ರಿಯಂತೆ ಅಂತ ಹೇಳಿಬಿಟ್ಟಿದ್ದಾರೆ. ಇದು ವಿಶೇಷ ಅಷ್ಟೇ. ಇದು ಪರಶುರಾಮ ಜಯಂತಿಯ ಬಗ್ಗೆ ಒಂದು ಸೂಕ್ಷ್ಮವಾದ ವಿಚಾರ. ಇನ್ನು ಅಕ್ಷಯ ತೃತೀಯ ಆದರೆ ಏನು ಮಾಡಿದರೂ ಅಕ್ಷಯ ಆಗುತ್ತೆ, ಕೆಟ್ಟದ್ದು ಮಾಡಿದ್ರೂ ಅಕ್ಷಯ ಆಗುತ್ತೆ. ಅದು ಗೊತ್ತಿಲ್ಲ ಜನಕ್ಕೆ. ಇವತ್ತು ಕ್ಲಬ್ಗೆ ಹೋದ್ರೆ ಹೋಗ್ತಾನೇ ಇರ್ತಾನೆ ಅಂತ ಅರ್ಥ, ಅವನು ಕುಡಿದ್ರೆ ಕುಡಿತಾನೇ ಇರ್ತಾನೆ ಅಂತ ಅರ್ಥ, ತಿಂದರೆ ಮಲಗಿದ್ರೆ ಮಲಗ್ತಾನೇ ಇರ್ತಾನೆ ಆ ಥರ. ಅದಕ್ಕೆ ಇವರು ಒಳ್ಳೆ ಕೆಲಸ ಮಾಡ್ತಾ ಹೋಗಿಬಿಟ್ರೆ ಅದಷ್ಟು ಅನಂತ ಆಗುತ್ತೆ. ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಬಹಳ ಮುಖ್ಯವಾದದ್ದು ದಾನ. ಅದರಲ್ಲಿ ಸುವರ್ಣ ದಾನ, ಸುವರ್ಣದಲ್ಲಿ ಶಾಸ್ತ್ರದಾನ, ಅದು ಹೈಯೆಸ್ಟ್ ಅಂದರೆ ಜ್ಞಾನದಾನ. ಜ್ಞಾನ ಸ್ವೀಕಾರ, ಜ್ಞಾನ ಕೊಡೋದು, ಜ್ಞಾನ ತಗೊಳ್ಳೋದು, ಜ್ಞಾನ ಕೊಡೋದು. ಅದಕ್ಕಿಂತ ಶ್ರೇಷ್ಠವಾದ ಮತ್ತೊಂದು ಕೆಲಸ ಇಲ್ಲ. ಆ ಕೆಲಸ ಮಾಡಬೇಕು. ಬರೀ ಬಂಗಾರ ಕ್ಯೂ ನಿಂತಿರ್ತಾರೆ ಹೊರತು ಶಾಸ್ತ್ರ ಕ್ಯೂ ನಿಲ್ಲಾಗ ಆಗಬೇಕು. ಶಾಸ್ತ್ರ ಜ್ಞಾನ ಕ್ಯೂ ನಿಂತರೆ ಅದು ನಿಜವಾದ ಸಾಧನೆ, ಅದು ಜನ್ಮ ಜನ್ಮಕ್ಕೂ ಸಾಧನೆ ಆಗುತ್ತೆ. ಅದಕ್ಕೆ ಅಕ್ಷಯ ತೃತೀಯದ ಬಗ್ಗೆ ಪುರಾಣದ ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ವೈಶ್ಯ ಇದ್ದ, ಅದು ಬಹಳಷ್ಟು ಧರ್ಮಿಷ್ಠನಾಗಿದ್ದ. ಆತ ತುಂಬ ಮೈಲು ಹೋಗಬೇಕು ಅಂತ ಕಾಯ್ತಾ ಇದ್ದ. ಯಾರ ಕೇಳಿದ, ಋಷಿಗಳು ಹೇಳಿದರು ಅಕ್ಷಯ ತೃತೀಯ ದಿವಸ ದಾನಾದಿಗಳನ್ನು ಮಾಡು, ತುಂಬ ಉದ್ಧಾರ ಆಗುತ್ತೆ ಅಂತ ಹೇಳಿದರು. ಅಕ್ಷಯ ತೃತೀಯಕ್ಕೋಸ್ಕರ ಕಾಯ್ತಿದ್ದ, ವಿಶೇಷ ದಾನಾದಿಗಳನ್ನೆಲ್ಲ ಮಾಡ್ದ. ಹೆಂಡತಿ ಅಷ್ಟು ಕೋಆಪರೇಟಿವ್ ಇದ್ದಿಲ್ಲ, ಒಂದು ಇನ್ನಾಕೆ ಕೊಡ್ತೀರಿ ಇದನ್ನಾಕೆ ಅಡ್ಡ ಹಾಕ್ತಿದ್ರು. ಆತ ಕೇಳಲಿಲ್ಲ. ಒಳ್ಳೆ ಕೆಲಸ ಮಾಡಬೇಕಾದ್ರೆ ಸಹಕಾರ ಕೊಟ್ಟರೆ ಒಳ್ಳೆಯದು, ಇಲ್ಲದೆ ಹೋದರೆ ನಾವು ಅದನ್ನು ಪ್ರೊಟೆಸ್ಟ್ ಎಕ್ಸಾಮ್ ಫೀಸ್ ಕೊಡಬೇಡ ಅಂದರೆ ಬಿಟ್ಬಿಟ್ರೆ ಗತಿ ಏನಾಗುತ್ತೆ? ಪರೀಕ್ಷೆಗೆ ಹೋಗೊಂಡ್ಬಿಡ್ತಾರೆ. ಆಮೇಲೆ ತಾಯಿ ಬೇಡ ಅಂದರು, ತಂದೆ ಬೇಡ ಅಂದರು, ಹ್ಯಾಕ್ ಕೊಟ್ಟು ಪಾಸ್ ಆಗಬೇಕು ಆ ರೀತಿಯಲ್ಲಿ ದಾನ ಮಾಡಿಬಿಡ್ತಾರೆ. ಅದರ ಪ್ರಭಾವದಿಂದ ಒಳ್ಳೆ ಕ್ಷತ್ರಿಯ ರಾಜನಾಗಿ ಹುಟ್ಟುತ್ತಾರೆ. ಇಲ್ಲಿಂದಲೇ ಪ್ರಮೋಷನ್ ಅವರಿಗೆ, ನೆಕ್ಸ್ಟ್ ಜನ್ಮಕ್ಕೆ ರಾಜನಾಗಿ ಬಿಡ್ತಾರೆ. ಬರೀ ಚಕ್ರವರ್ತಿ ಆಗಿ ಇನ್ನೂ ದಾನ ಧರ್ಮ ಮಾಡ್ತಾನೆ, ಬ್ರಾಹ್ಮಣನಾಗ್ತಾನೆ. ಆಮೇಲೆ ಆಮೇಲೆ ಬ್ರಹ್ಮಜ್ಞಾನಿಯಾಗಿ ಸದ್ಗತಿ ಹೊಂದಿರ್ತಾರೆ. ದಾನದಿಂದ ಮೋಕ್ಷಕ್ಕೆ ಕಾರಣ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಆಚಾರ್ಯ ಗೋದಾನ ಮಾಡಿದ್ದಕ್ಕೋಸ್ಕರ ತನ್ನ ಮಗನಿಗೆ ಮಗನಾಗಿ ಹುಟ್ಟಿ ಆ ಪೂರ್ವಾಲಯ ಬ್ರಾಹ್ಮಣ ಸದ್ಗತಿ ಹೋದ್ರಲ್ಲ ಆ ಥರ. ಅದೇನು ಫಾಸ್ಟಾಗಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದೆ ಎರಡನೇ ಜನ್ಮ ಮೂರನೇ ಜನ್ಮಕ್ಕೆ ವೈಕುಂಠಕ್ಕೆ ಹೋಗಿಬಿಡ್ತಾರೆ. ಅಕ್ಷಯ ತೃತೀಯ ಅಂದರೆ ಹಾಗೆ. ಅದಕ್ಕೆ ಅಕ್ಷಯ ತೃತೀಯ ಎಲ್ಲರೂ ಆಚರಣೆ ಮಾಡ್ತಾರೆ, ಎಲ್ಲರಿಗೂ ಅಕ್ಷಯ ಫಲ ಬರೋದಿಲ್ಲ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಂ ಯಶ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಅಕ್ಷಯ ಆಗೋದು ದೇವರಿಗೆ ಕೊಟ್ಟರೆ ಮಾತ್ರ ಅಕ್ಷಯ, ಯಾರಿಗೆ ಕೊಟ್ಟರೆ ಅಕ್ಷಯ ಆಗೋದೇ. ಬೇರೆಯವ್ರಿಗೆ ಕೊಡ್ತೀವಲ್ಲ ಅಂದರೆ ಅವರ ಅಂತರ್ಗತ ಭಾರತೀಯರೋಳ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ ಎಂದು ಕೊಟ್ಟ ಮಾತ್ರ ಅಕ್ಷಯ. ಇಲ್ಲೋದ್ರೆ ಸುಕ್ಷಯ, ಎಲ್ಲ ನಾಶ ಆಗುತ್ತೆ. ಎಲ್ಲೇ ಕೊಟ್ಟರು ನಾಶ, ದೇವರಿಗೆ ಕೊಟ್ಟರೆ ಮಾತ್ರ ಉಳಿಯೋದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಅಕ್ಷಯ ಆತನ ಹೇಳಿದ್ರೆ ಆಚಾರ್ಯ ಒಬ್ಬರೇ, ಉಳಿದವರು ಯಾರಿಗೂ ವಿಷಯ ಗೊತ್ತಿರಲಿಲ್ಲ. ಅದಕ್ಕೆ ದೇವರಿಗೆ ಏನೇನು ಕೊಡ್ತಾರೋ ಅದಿಷ್ಟು ಅಕ್ಷಯವಾಗುತ್ತೆ. ದೇವರಿಗೆ ಕೊಡೋದೆಲ್ಲ ಅಕ್ಷಯ, ಬೇರೆ ಯಾರಿಗೆ ಕೊಟ್ಟರು ಕೂಡ ಅದು ಕ್ಷಯ ಆಗಲೇಬೇಕು. ಭಗವದ್ಗೀತೆಯನ್ನು ಹೇಳ್ತಾನೆ, ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ. ಬೇರೆ ಯಾರಿಗೂ ಕೊಟ್ಟರು ಕೂಡ ಅಂತವತ್ತು ಅದಕ್ಕೆ ಎಂಡಿದೆ, ದೇವರಿಗೆ ಕೊಟ್ಟರೆ ಮಾತ್ರ ಅನಂತವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಅಕ್ಷಯ ತೃತೀಯ ನಿಜವಾಗಲೂ ವೈಷ್ಣವರು ಮಧ್ವಾಚಾರ್ಯ ಶಿಷ್ಯರಾಗಿ ನಾವೇನು ಮಾಡ್ತೇವೆ ಅದು ನಿಜವಾದ ಅಕ್ಷಯ ತೃತೀಯ. ಅದು ಉಪಯೋಗ ಮಾಡಬೇಕು. ತೃತೀಯ ಮೂರು ನಮಗೆ ಅಕ್ಷಯ ಆಗಬೇಕಷ್ಟೇ. ಯಾವುದು? ಜ್ಞಾನ, ಭಕ್ತಿ, ವೈರಾಗ್ಯ. ಇನ್ನು ಯಾವುದು ಅಕ್ಷಯ ಆಗಬೇಕಾಗಿಲ್ಲ. ಎರಡು ಬಂದರೆ ಎಲ್ಲವೂ ಅಕ್ಷಯನೇ. ಇವು ಮೂರು ಬಿಟ್ಟು ಏನು ಬಂದರೂ ಕ್ಷಯನೇ. ಮಂಚಬಾರದು, ಮಡದಿ ಬಾರದು ಅಂತ ಹೇಳಿರೋದ್ರಿಂದ ಅವೆಲ್ಲ ಬಿಟ್ಟು ಹೋಗೋದು. ಬಿಟ್ಟು ಹೋಗೋದಕ್ಕೆ ಮನುಷ್ಯ ಕ್ಯೂ ನಿಲ್ತಾನೆ, ಬರೋದನ್ನು ಕೈ ಬಿಟ್ಬಿಡ್ತಾನೆ. ಎಷ್ಟು ತಪ್ಪದು ಹೋದ್ರು? ಅದು ಮೂರ್ಖತನ. ನಮ್ಮ ಜನ ಅನೇಕರು ಪ್ರಶ್ನೆ ಮಾಡ್ತಿರ್ತಾರಲ್ರಿ, ಯಾರು ಆ ರೀತಿ ಮಾಡ್ತಾರ? ಅಟ್ ಒಳ್ಳೇದಕ್ಕೆ ಒಳ್ಳೇದನ್ನು ಕಳ್ಕೊಂಡು ಕೆಟ್ಟದನ್ನು ತೊಗೊಳಕ್ಕೆ ಇಷ್ಟಪಡ್ತಾರ ಅಂದರೆ ಎಷ್ಟೇ ಮೆದ್ರಿ ಕಾಣ್ತಾ ಇದೆ ಇವತ್ತು. ಎದುರಿಗೇನೆ IAS ಆಫೀಸರು 100 ರೂಪಾಯಿ ಲಂಚ, ಕೆಲಸ ಕಳ್ಕೊಂಡ, ಕೆಲಸ ಇಲ್ಲಿ 100 ರೂಪಾಯಿ ಲಂಚ ಇಲ್ಲಿ, ಯೋಚನೆ ಮಾಡ್ತೀರಾ? ಅವನು ಗೊತ್ತಿಲ್ಲದಾರ IAS ಆಫೀಸರ್ ಮತ್ತೆ ಅಂದರೆ ತಿಳುವಳಿಕೆ ಇಲ್ಲ. ಇವತ್ತು ಅವನು ಕ್ವಶ್ಚನ್ ಪೇಪರ್ ಲೀಕ್ ಮಾಡಿದ್ದಾರೆ, ಲೀಕ್ ಮಾಡಿದ್ದಾರೆ. ಹಣೆ ಬರ ಏನು ಅವ್ರದ್ದೀಗ? ಮರ್ಯಾದೆ ಹೋಯಿತು, ಇದು ಹೋಯಿತು, ಅಸಹ್ಯ ಮಯ ಕೆಲಸ ಹೋಯಿತು. ಎನ್ನೊಮ್ಮೆ ಎದುರಿಗೇನೆ ಪ್ರತಿ ದುಷ್ಟಫಲದಲ್ಲೇ ಎಷ್ಟು ಮನುಷ್ಯ ಮೋಸ ಹೋಗ್ತಾನೆ ಅಂದರೆ ಅದೃಷ್ಟ ಫಲದಲ್ಲಿ ಎಷ್ಟು ಮೋಸ ಹೋಗ್ಬೋದು? ಜನಕ್ಕೆ ವಿವೇಕ ಇಲ್ಲ ಅನ್ನೋದು ಸಾಕ್ಷಿ. ಗೊತ್ತಿದ್ದು ತಾವು ಅವ್ರಿಗೆ ಗೊತ್ತಿಲ್ಲದವರಲ್ಲ, ಮತ್ತೆ ಗೊತ್ತಿಲ್ಲ ಅನ್ನೋದಕ್ಕೆ ಗುಟ್ಟುಗುಟ್ಟಾಗಿ ಮಾಡಿದ್ದು. ಗೊತ್ತಿದ್ರೆ ಓಪನ್ ಆಗಿ ಮಾಡ್ತಿದ್ರು ಅಷ್ಟೇ, ಗೊತ್ತಿಲ್ಲ ಅಂದ್ರೆ ಗೊತ್ತು ಗುಟ್ಟುಗುಟ್ಟಾಗಿ ಮಾಡಿದ್ರೆ ಗೊತ್ತಿದ್ದು ಮಾಡ್ತಿದ್ದಾರೆ ಅಂತ ಅರ್ಥ. ಕಳ್ತರ ಮಾಡೋನು ಯಾತಕ್ಕೆ ಕಾಣಾಗ ಮಾಡೋದಿಲ್ಲ? ಅದು ತಪ್ಪು ಅಂತ ಗೊತ್ತಿರೋದಕ್ಕೆ ಅಂತ ಅರ್ಥ. ಸರಿ ಅಂತ ಗೊತ್ತಿದ್ರೆ ಔಟ್ ಆಫ್ ಡೌಟ್ ಮಾಡ್ತಿದ್ದ. ಗೊತ್ತಿಲ್ಲದೆ ಮಾಡ್ತಾರೆ, ಗೊತ್ತಾಗದೆ ಮಾಡ್ತಾರೆ ಅಂದರೆ ತಪ್ಪು ಅಂತ ಗೊತ್ತಾಗಿದೆ ಅಂತ ಅರ್ಥ. ನಮ್ಮ ಪ್ರಶ್ನೆ ಗೊತ್ತಿದ್ರೆ ಯಾಕೆ ತಪ್ಪು ಮಾಡ್ತಾರೆ ಅನ್ನೋದು ಉತ್ತರ. ಗೊತ್ತಿದ್ದೇ ಹೆಚ್ಚು ತಪ್ಪು ಮಾಡ್ತಾರೆ. ಅವರ ನಿಗ್ರಹಕ್ಕೋಸ್ಕರ ಪರಮಾತ್ಮ ಹಾಗೆ ಮಾಡ್ತಾನೆ. ಅದು ಅಕ್ಷಯ ತೃತೀಯ, ಅದು ನಿಜವಾದ ಅರ್ಥ ಅಂದರೆ ಅರ್ಥ. ಇನ್ನು ವಿಜಯಧ್ವಜ ಸ್ವಾಮಿಗಳು ವಿಜಯಧ್ವಜರಾಜರು. ವಿಜಯಧ್ವಜರು ಸೀನಿಯರು, ವಿದ್ಯಾಧಿರಾಜರು ಜೂನಿಯರ್, ಮೋರಲೆಸ್ ಕಂಟೆಂಪರರಿ. ಅವರು ಒಂದೇ ಕಾಲಕ್ಕಿದ್ದವರೇ. ವಿಜಯಧ್ವಜರು ವೃದ್ಧರು, ವಿಜಯಧ್ವಜರು ಸ್ವಲ್ಪ ಚಿಕ್ಕವರು ಅಷ್ಟೇ. ವಿಜಯಧ್ವಜರು ಪೇಜಾವರ ಮಠದಲ್ಲಿ ಬಂದವರು, ಪೇಜಾವರ ಮಠದ ಸ್ವಾಮಿಗಳು. ಅದರಲ್ಲಿ ಪೇಜಾವರ ಮೊದಲ ಸ್ವಾಮಿಗಳಿಗೆ ಅಧೋಕ್ಷದ ತೀರ್ಥರು ಅಂತ ಹೇಳ್ತಾರೆ. ಆ ಪರಂಪರೆಯಲ್ಲಿ ಬಂದವರು ವಿಜಯಧ್ವಜ ಸ್ವಾಮಿಗಳು. ಅವರ ಜ್ಞಾನ ಭಾರಿ ದೊಡ್ಡದು. ಆಚಾರ್ಯರ ಸರ್ವಪುರ ಗ್ರಂಥಗಳಿಗೆ ಟೀಕೆ ಬರೆಯೋದಕ್ಕೋಸ್ಕರ ದೇವತೆಗಳ ಅವತಾರ ಮಾಡಿ ಬಂದರು. ಸಾಕ್ಷಾತ್ ಇಂದ್ರಾವತಾರಿಗಳ ಜಯತೀರ್ಥರು ಬಂದು ಸುಧಾದಿ ಗ್ರಂಥಗಳನ್ನು ಬರೆದು ದೊಡ್ಡ ಕೆಲಸವನ್ನು ಮಾಡಿದರು. ಆದರೆ ಭಾಗವತಕ್ಕೆ ಅರ್ಥ ಬರೆಯುವ ಕೆಲಸ ಮಾತ್ರ ಯಾರೂ ಮಾಡಿರಲಿಲ್ಲ, ಅದು ಹಾಗೆ ರಿಸರ್ವ್ ಆಗಿತ್ತು. ರಿವಿಕೋ ಪಂಡಿತಾಚಾರ್ಯರು, ಪದ್ಮನಾಭದಿ ಎಲ್ಲರೂ ಇದ್ದರು, ಯಾರೂ ಭಾಗವತಕ್ಕೆ ಬರೋದಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದಾರೆ ಭಾಗವತ ತಾತ್ಪರ್ಯ. ಆ ಕೆಲಸ ಪೂರ್ತಿ ರಿಸರ್ವ್ ಆಗಿದ್ದು ವಿಜಯಧ್ವಜ ಸ್ವಾಮಿಗಳು. ಅದು ಬಹಳ ವಿಶೇಷ. ವಿಜಯಧ್ವಜರು ಅದನ್ನು ಭಾರಿ ಚೆನ್ನಾಗಿ ಮಾಡಿದರು. ಅವರು ತಮಗೇನು ಕೆಲಸ ಕೊಟ್ಟಿದ್ರಲ್ಲ, ವಂಡರ್ಫುಲ್ ಕೆಲಸ. ಅವ್ರು ಬರೆದಿರೋ ಭಾಗವತ ವ್ಯಾಖ್ಯಾನ ಅಂದರೆ ಭಾರಿ ದಿವ್ಯ ವ್ಯಾಖ್ಯಾನ. ಇವತ್ತು ಎಷ್ಟೇ ವ್ಯಾಖ್ಯಾನ ಆಮೇಲೆ ಭಾಗವತಕ್ಕೆ ಬಂದರೂ ಕೂಡ ಅವರೆಲ್ಲ ಮೊದಲು ವಿಜಯಧ್ವಜ ನಮಸ್ಕಾರ ಮಾಡೇ ಶುರು ಮಾಡ್ತಾರೆ. ಆಚಾರ್ಯ ನಮಸ್ಕಾರ ಮಾಡಿದ್ರೆ ವಿಜಯಧ್ವಜರಿಗೆ ಮಾಡೇ ಮಾಡ್ತಾರೆ. ಯಾಕೆಂದರೆ ಅವರು ಬಿಟ್ಟರೆ ಭಾಗವತ ಎಂಟ್ರ್ ಆಗಲಿಕ್ಕೆ ಬರೋದಿಲ್ಲ ಅಂತ. ಅಂಥ ಒಂದು ಒಳ್ಳೆಯ ಸಂಪ್ರತಿಪನ್ನ ಜ್ಞಾನಗಳು ವಿಜಯಧ್ವಜ ಸ್ವಾಮಿಗಳು. ಅವ್ರ ಪಾಠ ಅವ್ರ ಕಣ್ಣ ತೀರ್ಥದಲ್ಲಿ ವೃಂದಾವನ ಇದೆ. ಅವರು ಮಂಗಳೂರಿಂದ 12 ಕಿಲೋಮೀಟರ್ ದೂರದಲ್ಲಿ ಕಣ್ಣ ತೀರ್ಥ ಅಂತಿದೆ. ಮೇನ್ ರೋಡಿಗೆ 1 ಕಿಲೋಮೀಟರ್ ಒಳಗೆ ಹೋದರೆ, ಕಿಲೋಮೀಟರ್ ಕೂಡ ಆಗಲ್ಲ, ಭಾರಿ ಹತ್ತಿರ ಮೇನ್ ರೋಡ್, ಸೋಮೇಶ್ವರ ಅಂತ ಬರುತ್ತೆ. ಅಲ್ಲಿಂದ ಒಳಗೆ ಹೋದರೆ ಸಿಗುತ್ತೆ ಅಷ್ಟೇ, ಒಂದು 2 ಫರ್ಲಾಂಗ್ ಹೋದರೆ ಸಿಗುತ್ತೆ. ಕಣ್ಣ ತೀರ್ಥ ಮುಂದೆ ಸಮುದ್ರ ಆಗಿರೋದು. ಅಲ್ಲಿ ಅವರು ಹೆಚ್ಚು ಕಾಲ ಕಡಿತಾ ಇದ್ದರು. ಮೊದಲು ವೃಂದಾವನ ಅವರದೇ ಆಗಿದ್ದಲ್ಲಿ, ಮೊದಲು ವೃಂದಾವನ ಇರಲಿಲ್ಲ. ಕಣ್ಣು ಮುಳುಗಡೆ ತಪಸ್ ಮಾಡಿದ ಸ್ಥಳ ಮಧ್ವಯುದ್ಧದಲ್ಲೇ ಉಲ್ಲೇಖ ಬರುತ್ತೆ. ಮತ್ತು ಮಧ್ವಯುದ್ಧದಲ್ಲಿ ಆಚಾರ್ಯರು ಸ್ನಾನ ಮಾಡಿಬಿಟ್ಟು ಸಮುದ್ರ ಸ್ನಾನಕ್ಕೆ ಹೋದರು ಅಂತ ಹೇಳ್ತಾರೆ. ಮೊದಲೇ ಕ್ಷೇತ್ರ ಅಲ್ಲಿ ಪಾಠ ಹೇಳ್ತಾರೆ, ಏಕಾಂತ ಸ್ಥಳ ಅಂತ ಪಾಠ ಹೇಳ್ತಾ ಇದ್ರಂತೆ. ಹಾಗೆಲ್ಲ ಕಡೆ ಶಬ್ದ, ಸಮುದ್ರ ಇದೆ ಪಕ್ಕದಲ್ಲಿ, ಜೋರಾಗಿ ಗಾಳಿ ಬೀಸೋದು, ಮರಗಳಿವೆ ತುಂಬ ಮರಗಳು, ಜೋರ ಶಬ್ದ ಆಗ್ತಾಯಿತ್ತು. ಅದಕ್ಕೆ ಪಾಠಕ್ಕೆ ಶಿಷ್ಯ ಕೇಳಿದಾಗ ಆಗ್ತಿತ್ತು. ಅದಕ್ಕೆ ಅವ್ರು ಒಂದ್ಸರ್ತಿ ನೋಡಿ ಅಂತಿದ್ರು, ಎಲ್ಲ ಸ್ತಬ್ಧ ಆಗಿಬಿಡುತ್ತೆ. ರಿಮೋಟ್ ಕೂಡ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದು, ಹೇಗಂದ್ರೆ ಸಾಕು, ಎಲ್ಲ ಪಾಠ ಆಗೋವರೆಗೂ ಗಾಳಿ ಬೀಸ್ತಿದ್ದಿಲ್ಲ, ಚೂರು ಶಬ್ದ ಆಗಬಾರದು. ಅದಕ್ಕೆ ವಿಶೇಷ ವಾಯುದೇವರ ಒಂದು ಆವೇಶ ಇತ್ತು ಅಂತ ಹೇಳ್ತಾರೆ. ಅಂಜನಾ ಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ಅಂತ ಅವರಿಗೆ. ಅವರು ಇನ್ನೂ ಕೆಲವು ಗ್ರಂಥ ಬರೆದಿದ್ದಾರೆ, ಪಾರಿಜಾತಾಪರಣ ಅಂತ ಇವರದ್ದು ನಾರಾಯಣ ಪಂಡಿತ, ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಮತ್ತು ಆಚಾರ್ಯ ಕೃಷ್ಣಾಮೃತ ಮಾನವ ಟೀಕಾ ಬರೆದಿದ್ದಾರೆ. ಇದು ಅನೇಕ ಗ್ರಂಥಗಳನ್ನು ಬರೆದಿರೋದುಂಟು. ಕೆಲವು ಸ್ತೋತ್ರ ಬರೆದಿದ್ದಾರೆ. ಅಂಥ ಮಹಾನುಭಾವರು. ಅವರ ಭಾಗವತ ತಾತ್ಪರ್ಯದ ವ್ಯಾಖ್ಯಾನ, ಇಡೀ ಭಾಗವತದ ವ್ಯಾಖ್ಯಾನ ಮಾತ್ರ ಪದರತ್ನಾವಳಿ ಅಂತಲೇ ಹೆಸರು. ಅತಿ ಶ್ರೇಷ್ಠವಾದ ವ್ಯಾಖ್ಯಾನ. ಅಂಥವರ ಸ್ಮರಣೆ ನಮಗೆ ಅತ್ಯಂತ ತಾರಕವಾದದ್ದು. ಅವರ ಅವತಾರ, ಅವರು ವೃಂದಾವನಸ್ಥರ ಆದಂಥ ದಿವಸ ಈ ಒಂದು ಅಕ್ಷಯ ತೃತೀಯ. ಇನ್ನೊಬ್ಬರು ವಿದ್ಯಾಧಿರಾಜ ತೀರ್ಥರು. ಅವರು ಗುರುಗಳು ಸಾಕ್ಷಾತ್ ಟೀಕಾಚಾರ ಶಿಷ್ಯರು, ಅವರು ಜಯತೀರ್ಥರ ಶಿಷ್ಯರು. ಅವರಿಗೆ ಆಶ್ರಯವಾಯಿತು ತ್ರಿವೇಣಿ ಸಂಗಮದಲ್ಲಿ ಆಶ್ರಯವಾಯಿತು. ಜಯತೀರ್ಥ ವಿದ್ಯಾಲಯ ತ್ರಿವೇಣಿ ಸಂಗಮದಲ್ಲಿ ಟೀಕಾರಾಯರವರಿಗೆ ವಿದ್ಯಾಧಿರಾಜರು ಆಶ್ರಮ ಕೊಟ್ಟರು ಅಂತ ಹೇಳ್ತಾರೆ. ಅಂಥ ಪವಿತ್ರ ಸ್ಥಳದಲ್ಲಿ ಆಶ್ರಯವಾದ ದಾಖಲೆ ವಿದ್ಯಾಧಿರಾಜರು. ಅಂಥ ವಿದ್ಯಾಧಿರಾಜರು ಜಯತೀರ್ಥರ ಗ್ರಂಥಗಳ ಹಿನ್ನೆಲೆಯಲ್ಲಿ 2 ಅಪೂರ್ವ ಗ್ರಂಥಗಳನ್ನು ಬರೀತಾರೆ. ಆಚಾರ್ಯರು ಹೇಳ್ತಾರೆ, ಭಾರತ ಶಾಸ್ತ್ರೇಷು ಭಾರತಂ ಸಾರಂ, ಎಲ್ಲ ಶಾಸ್ತ್ರಗಳಲ್ಲೂ ಭಾರತ ಶ್ರೇಷ್ಠ, ಅದರಲ್ಲಿ 2 ಶ್ರೇಷ್ಠ. ಒಂದು ತತ್ರಾಪಿಚ ಗೀತಿಕಾ ವಿಷ್ಣು ಸಹಸ್ರನಾಮ, ಅಪಿ ಒಂದು ಭಗವದ್ಗೀತಾ, ಒಂದು ವಿಷ್ಣು ಸಹಸ್ರನಾಮ. ಅವರು ಎರಡಕ್ಕೂ ವ್ಯಾಖ್ಯಾನ ಬರೀತಾರೆ, ಅದು ವೈಶಿಷ್ಟ್ಯ. 2 ಅತಿಶ್ರೇಷ್ಠ ಭಾಗಗಳಿಗೆ 2ಕ್ಕೂ ವಿರುದ್ಧಿ ಬರೆದವರು ವಿದ್ಯಾಚಾರ. ಭಗವದ್ಗೀತಾ ವಿರುದ್ಧಿನೂ ಸಿಗುತ್ತೆ, ವಿಷ್ಣು ಸಹಸ್ರ ವಿರುದ್ಧಿನೂ ಸಿಗುತ್ತೆ. ಅಲ್ಲಿ ಭಗವದ್ಗೀತಾ ನಮ್ಮ ಇದರಿಂದನೇ ಫಸ್ಟ್ ಟೈಮ್ ಪ್ರಿಂಟ್ ಆಗಿದೆ ಭಗವದ್ಗೀತಾಗೆ. ವಿದ್ಯಾಧಿರಾಜರ ವಿವೃತ್ತಿ ಫಸ್ಟ್ ವಿವೃತ್ತಿ ಅವರದೇ. ಆದರೆ ರಾಯರು ಎಕ್ಸ್ಪ್ಲೈನ್ ಮಾಡ್ತಾರೆ, ಅವೇ ವಿದ್ಯಾಧಿರಾಜ ಬರೆದಿದ್ದಕ್ಕೆ ಪೂರಕವಾಗಿ ರಾಯರು ಬರೀತಾರೆ ಅಂದರೆ ಎಷ್ಟು ಸಮ್ಮತವಾದ ಗ್ರಂಥ ಅನ್ನೋದಕ್ಕೆ ಸಾಕ್ಷಿ. ವಿದ್ಯಾಧಿರಾಜೀಯ ಶ್ರೇಷ್ಠವಾದ ವ್ಯಾಖ್ಯಾನ. ಅವರ ಶಿಷ್ಯರೇ ಕವೀಂದ್ರ ತೀರ್ಥರು. ಅವರ ಶಿಷ್ಯರು ವಾಗೀಶತೀರ್ಥರು, ಅವರ ಶಿಷ್ಯರು ರಾಮಚಂದ್ರ ತೀರ್ಥರು. ಈ ರೀತಿ ಕ್ರಮ ಬಂದಿತ್ತು. ಜಯತೀರ್ಥರ ಪರಂಪರೆಯಲ್ಲಿ ಬಂದ ಮಹಾನುಭಾವರು ವಿದ್ಯಾಧಿರಾಜರು, ಅವರ ವೃಂದಾವನ ಸಿಕ್ಕಿಲ್ಲ. ಜಗನ್ನಾಥಪುರಿ ಅಂತ ಹೇಳ್ತಾರೆ, ಜಗನ್ನಾಥಪುರಿಯಲ್ಲಿ ಇವತ್ತಿಗೂ ವೃಂದಾವನ ಸಿಗೋದಿಲ್ಲ. ಯಾರೋ ಹತ್ರ ಇದೆಯವ್ರು ತೋರಿಸೋದಿಲ್ಲ ಅಂತ ಬೇರೆ ಹೇಳ್ತಾರೆ, ಅದೇನೋ ಗೊತ್ತಾಗೋದಿಲ್ಲ. ಅಂತೂ ಜಗನ್ನಾಥಪುರಿ ಅಂತ ಹೇಳೋ ಪದ್ಧತಿ ಉಂಟು. ಆ ವೃಂದಾವನ ಸಿಗದೇ ಇರೋರು ಮೂರಾಕ್ ಜನ ಇದ್ದಾರೆ, ಅದರವರು ವಿದ್ಯಾಧಿರಾಜರು ಒಬ್ಬರು. ಒಂದು ಮಹಾನುಭಾವರ ಸ್ಮರಣೆ. ಹೀಗೆ ನಮಗೆ ಅಕ್ಷಯ ತೃತೀಯ ದಿವಸ, ಎಲ್ಲ ದಿವಸಕ್ಕೂ ನಿಯಾಮಕ ಭಗವದ್ ರೂಪ, ಪರಶುರಾಮಾದಿ ಭಗವದ್ ರೂಪಗಳು, ಅದರ ಸ್ಮರಣೆ. ಮತ್ತು ಗುರುಗಳ ಸ್ಮರಣೆಗೋಸ್ಕರ ಇಬ್ಬರು ಗುರುಗಳು, ವಿಜಯಧ್ವಜರು ಒಬ್ಬರು, ವಿದ್ಯಾಧಿರಾಜರು. ಈಗ ನಾಲ್ವರ ಸ್ಮರಣೆ. ಮಾಧ್ಯದ ದ್ವೈತ ಅಂಧಕಾರ ಪ್ರದ್ಯೋತರ ಮಹರ್ನಿಶಂ ಅಂತ ಹೇಳ್ತಾರೆ. ವಿದ್ಯಾಧಿರಾಜ ಸುಗುರುಂ ಧ್ಯಾಯಾಮಿ ಕರುಣಾಕರಂ ಅಂತ ಅವರ ಮೇಲಿನ ಒಂದು ಚರ್ಮಶ್ಲೋಕ ಆಗಿರೋದು. ಮಾಧ್ಯದ ಅದ್ವೈತ ಅಂಧಕಾರ ಪ್ರದ್ಯೋತರ ಮಹರ್ನಿಶಂ. ಅದ್ವೈತ ಅಂತ ಅಂಧಕಾರ ಏನಿದೆಯಲ್ಲ ಅದನ್ನು ಸುಟ್ಟು ಹಾಕ್ತಕ್ಕಂಥ ಸೂರ್ಯ ನೀವು ಅಂತ ಹೇಳ್ತಾರೆ. ಅಂತ ಹಗಲು ರಾತ್ರಿ, ರಾತ್ರಿ ಮಾತ್ರ ಚಂದ್ರ, ಹಗಲು ಸೂರ್ಯ. ಇವ್ರು ಹಾಗಲ್ಲ, 24 ಗಂಟೆ ಇರೋ ಸೂರ್ಯ ಅಂತ ಹೇಳ್ತಾರೆ. ಅದ್ವೈತಾದಿ ಮಾಯಾವಾದದ ಮತಗಳನ್ನು ನಾಶ ಮಾಡಲಿಕ್ಕೆ 20 ಅಹರ್ನಿಶಂ, ಹಗಲು ರಾತ್ರಿ ನಾಶ ಮಾಡ್ತಕ್ಕಂಥ ಸೂರ್ಯ ಅಂತ ಕರೆದು. ವಿದ್ಯಾಧಿರಾಜಂ ಸುಗುರು ಧ್ಯಾಯಾಮಿ ಕರುಣಾಕರ, ಒಳ್ಳೆಯ ಗುರುಗಳು ಕರುಣಾಡುಗಳು ಅಂತ ಅವ್ರು ಕೊಂಡಾಡ್ತಾರೆ. ಎರಡು ಮುಖ್ಯ ಗ್ರಂಥಕ್ಕೆ ವ್ಯಾಖ್ಯಾನ ಬರೆದ್ರೆ ಸಾಕ್ಷಿ, ಅತ್ಯುಪಯುಕ್ತ ವ್ಯಾಖ್ಯಾನ ಬರೆದ ಇನ್ನೊಂದು ಸಾಕ್ಷಿ. ವ್ಯಾಖ್ಯಾನ ಬರೆಯೋದೇ ದೊಡ್ಡ ಕೆಲಸ, ತುಂಬ ಉಪಯುಕ್ತವಾಗಿ ತುಂಬ ಪ್ರಾಮಾಣಿಕವಾಗಿ ಬರೆದಿರೋದ್ರಿಂದ ಭಾರಿ ಮಹತ್ವ ಇದೆ. ಇವರಿಗಂತೂ ಅಂಜನಾಸುನು ಸಾನ್ನಿಧ್ಯ ವಿಜಯನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯ ಧ್ವಜಂ ಅಂತ ಬರ್ತೀವಿ. ನಾವೇನು ಮಾಡ್ತೇವೆ ಸಾಮಾನ್ಯ, ಇವತ್ತೆಲ್ಲ ಸಮಾರಾಂಧ ಕಾಲಕ್ಕೆ ಮನೆಯಲ್ಲಿ ಹೇಳಬೇಕಾದ್ರೆ ಕೆಲವು ಸ್ಮರಣೆ ಮಾತ್ರ ಮಾಡ್ತೇವೆ, ಉಳಿದವರು ಜಂಪ್ ಆಗಿಬಿಡ್ತಾರೆ. ಆದಷ್ಟು ನಾವು ಮುಖ್ಯ ಎಲ್ಲರೂ ಮಾಡೋಕ್ಕಂತೂ ಸಾಧ್ಯ ಇಲ್ಲ, ಮಾಡ್ತಾ ಊಟ ಮಾಡೋಕ್ಕೆ ಆಗೋದಿಲ್ಲ. ಅಷ್ಟೇ ಸುಮಾರು ಅಷ್ಟು ಮಠದಲ್ಲಿ ಒಬ್ಬೊಬ್ಬರು 35 ಜನ ಸ್ಮರಣೆ ಮಾಡಿಬಿಟ್ರೆ ದಾರಿ ಅದಾಗೋದಿಲ್ಲ. ಆದರೆ ಅತಿ ಮುಖ್ಯದ ಸ್ಮರಣೆ ಮಾಡಬೇಕಾದ್ರೆ ಇವ್ರನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ. ವಿಜಯಧ್ವಜ ಸ್ವಾಮಿ ಬಿಡಬಾರದು, ಬ್ರಹ್ಮಣ್ಯ ತೀರ್ಥನ ಬಿಡಲಿಕ್ಕೆ ಬರೋದಿಲ್ಲ. ಅದೇ ರೀತಿ ವ್ಯಾಸರಾಜರಂತೂ ಸಾಧ್ಯನೇ ಇಲ್ಲ. ಅದೇ ರೀತಿ ವಿಜಯಧ್ವಜರಾಯಿತು, ವಿದ್ಯಾಧಿರಾಜ ಎರಡು ಗ್ರಂಥ ಬರೆದಿದ್ದಾರೆ ಜಯತೀರ್ಥ, ಅವ್ರು ಸ್ಮರಣೆ ಮಾಡಬೇಕು. ಅಭಯ ಮಾಡಿದಾಗ ಅವ್ರ ಗುರುಗಳಿಗೆ ಭಾರಿ ಸಂತೋಷ ಆಗುತ್ತೆ. ಶಿಷ್ಯರ ಸ್ಮರಣೆಯಿಂದ ಗುರುಗಳಿಗೆ ತುಂಬ ಖುಷಿ ಆಗೋದ್ರಿಂದ ಇರೋ ಟೈಮ್ನಲ್ಲೇ ಇಂಥವ್ರು ಸ್ಮರಣೆ ಮಾಡಿದರೆ ಒಳ್ಳೆಯ ಫಲ ಸಿಗುತ್ತೆ ನಮಗೆ. ಈ ರೀತಿ ಇವತ್ತು 4 ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಯಥಾಮತಿ ಪ್ರವಚನ ನಡೆದಿದೆ. ಇದಕ್ಕೆಲ್ಲ ನಮ್ಮ ಸಹಕಾರಕ್ಕೆ ಎಂದಿನಂತೆ ವಾಸುದೇವಮೂರ್ತಿ ದಂಪತಿಗಳು, ನಮ್ಮ ಸತ್ಯನಾರಾಯಣ ದಂಪತಿಗಳು, ಗುರುರಾಜರಾವ್ ದಂಪತಿಗಳು, ಮಳ್ಳು ಶ್ರೀಧರ ದಂಪತಿಗಳು, ಶ್ರೀಪತಿ ದಂಪತಿಗಳು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ವಿಶೇಷ ಅನುಗ್ರಹ, ಅದು ಅಕ್ಷಯ ತೃತೀಯದ ಇದಕ್ಕೆ ಮಾಡಿದ್ದಾರೆ ಅಂದರೆ ಭಾರಿ ವಿಶೇಷ. ವಿಶೇಷ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ 20 ಇದೇ ತಿಂಗಳು 20 ವೇದವ್ಯಾಸ ಜಯಂತಿ, ನರಸಿಂಹ 2 ನರಸಿಂಹ ಜಯಂತಿ ಪ್ರಧಾನ, ಹಿಂದಿಸು ವೇದವ್ಯಾಸ ಜಯಂತಿ, ಎರಡು ಸೇರಿಸಿಬಿಟ್ಟು ಅವತ್ತು ಹಿಂದಿಸು ಊರಲ್ಲಿರೋದಿಲ್ಲ, ಆದ್ದರಿಂದ ಎರಡು ಒಟ್ಟಿಗೆನೇ ಅವತ್ತು ವೇದವ್ಯಾಸ ರೂಪ, ನರಸಿಂಹ ರೂಪ. ಇವತ್ತು ಈ ರೂಪಕ್ಕೆ ಸಂಬಂಧ ನೋಡಿದಾಗ ಇದು ವಿಶೇಷ ಅಂತ ಗೊತ್ತಾಗುತ್ತೆ. ಇಟ್ಟಲ್ಲ ಪರಿಸರ ಅವರ ಬಗ್ಗೆ ಕೇಳಿರೋದನ್ನು, ನಾವು ಒಟ್ಟುಗಳಾದರೆ ಅಗ್ನಿ ಕಾರ್ಯದೊಳಗೆ, ಗೃಹಸ್ಥರಾದರೆ ವೈಷ್ಣೇವಾದಿ ಕಾಲಕ್ಕೆ ಸ್ಮರಣೆ ಮಾಡಲೇಬೇಕು. ಯಾವುದೇ ಹೋಮ ಮಾಡಿದ್ರೂ ಸ್ಮರಣೆ ಮಾಡುತ್ತೆ. ಹೋಮಾನವು ಯಾವ ಹೋಮ ಮಾಡಬೇಕಾದ್ರೂ ಕೂಡ ಅವ್ರ ಹೆಸರು ಹೇಳೋದೆಲ್ಲ ಭಾಳ ಜನ ಸೀದಾ ಜಂಪ್ ಆಗಿಬಿಡುತ್ತೆ. ತಪ್ಪದು, ಪರಿಸರಾಮದೇವರು ಸ್ಮರಣೆ ಮಾಡಲೇ ಇಲ್ಲ, ಅಗ್ನಿ ಹುಟ್ಟೋದೇ ಇಲ್ಲ. ಅಗ್ನಿ ಸ್ಮರಣೆ ಮಾಡದೆ ಹೋದರೆ ಹುಟ್ಟೋದೇ ಇಲ್ಲ. ಪ್ರಸಂಗ ಬಂತು ಅಂತ ಹೇಳಿರ್ತೇನೆ. ಯಾವುದೇ ಹೋಮ ಸಾರ್ಥಕ ಆಗಬೇಕಾದ್ರೆ ಮತ್ತು ಪಾರಾಯಣ ಅಂತ ಮಾಡಿ ಆಮೇಲೆ ಹೋಮ ಮಾಡಬೇಕು. ಇವತ್ತು ಪವಮಾನವು ಮಾಡಬೇಕಿಂತ ಮುಂಚೆ ಪವಮಾನ 10 ಪಾರಾಯಣ ಮಾಡಿದರೆ ಮಾತ್ರ ಹೋಮ. ಒಂದ್ಸತಿ ಕೂಡ ಮಾಡಿರೋದಿಲ್ಲ ಪವಮಾನ. ಅವತ್ತು ಹೇಳೋದಲ್ಲಿ ಕೆಲವರು ಹೋಮ ಮಾಡೋಕ್ಕೂ ಪವಮಾನ ಹೇಳಿದ್ರು, ಅಂತ ಮಹಾನುಭಾವರು ಸಿಗ್ತಾರೆ. ಈಗ ಗೊತ್ತೇ ಇರೋದಿಲ್ಲ ಅವ್ರಿಗೆ. ಆದ್ದರಿಂದ ಇದು ಮೊದಲು ಎರಡು ಹರಟಿ ಹೊಡೆದ ಟೈಮ್ ಅದಕ್ಕೆ ವೇಸ್ಟ್ ಮಾಡಿಬಿಡ್ತಾರೆ. ತಪ್ಪು 10 ಪಾರಾಯಣ ಮಾಡಿ ಆಮೇಲೆ ಇವತ್ತು ಬಂದು ಇದ್ದಕ್ಕಿಂತ ಬಂದು ನಾಳೆ ಪವಮಾನ ಮಾಡೋದಿಲ್ಲ ಅಂತ ಹೇಳ್ಬೇಕು. 10 ಪಾರಾಯಣ ಟೈಮ್ ಇಲ್ಲದೆ ಹೇಳಿ ಮಾಡೋದಿಲ್ಲ ಅಂತ ಹೇಳ್ಬೇಕು. ಇದಕ್ಕಿಂತ ನಾಳೆ ಆಪರೇಷನ್ ಅಂದರೆ ಬಿ ಬಿ ಟಿ ಶುಗರ್ ಚೆಕ್ ಮಾಡಬೇಕಲ್ಲ ಫಸ್ಟ್. ಇದಕ್ಕಿಂತ ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ಮಾಡ್ತಾರೆ ಹೊರತು ಬಾ ದೊಡ್ಡ ಸತ್ ಮರ್ಡರ್ ಆಗಿಬಿಡುತ್ತೆ. ಆಪರೇಷನ್ ಆಗೋದಿಲ್ಲ, ಮರ್ಡರ್ ಆಗಿಬಿಡುತ್ತೆ ಅಷ್ಟೇ. ಇದೆ ಮರ್ಡರ್ ಮಾಡಬಾರ್ದು, ಆಪರೇಷನ್ ಮಾಡಬೇಕು ಅಂದರೆ ಹೇಳಬೇಕಾಗಲ್ಲ, ಸಾಧ್ಯ ಇಲ್ಲ. 10 ಪಾರಾಯಣ ಆಗಬೇಕು, ಅದು ವ್ಯವಸ್ಥೆ ಆಗಬೇಕು. ಆಮೇಲೆ ಅದರ 1 ಹೋಮ ಗೊತ್ತಾಯ್ತಾ, ಆಮೇಲೆ ಅದಕ್ಕೆ ತರ್ಪಣ, ಆಮೇಲೆ ಭೋಜನ. ಇಷ್ಟು ಮಾಡಿದರೆ ಸಿದ್ಧಿ ಬರೋದು. ಮತ್ತು 90% ಜನ ತಪ್ಪಾಡ್ತಾರಾದ್ರಿಂದ ಆ ಸಿದ್ಧಿ ಬರೋದಿಲ್ಲ ಅವರಿಗೆ, ವೇಸ್ಟ್ ಆಗ. ಆಮೇಲೆ ಪವಮಾನವೇ ವೇಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಪವಮಾನ ವೇಸ್ಟ್ ಅಲ್ಲ, ಇವ್ರು ಮಾಡಿರೋ ಪದ್ಧತಿ ಸರಿ ಇಲ್ಲ. ಅದಕ್ಕೋಸ್ಕರ ಕಾಯಿನ ಹಿಡ್ತಾರೆ, ವೇಟಿಗೆ ಹಾಕಿರ್ತಾರಲ್ಲ, ಆ ಕಾಯಿನ ಹಾಕಿದ್ರೆ ಮಾತ್ರ ಬರೋದು. ಈ ಗೋಲ್ಡ್ ಪೀಸ್ ಹಾಕಿದ್ರು ಬರೋಲ್ಲ, ಅದರ ಅದನ್ನೇ ಹಾಕ್ಬೋದು. ಆಗ ಮಾತ್ರ ಹೇಗೆ ಬರುತ್ತೋ ನಿಯಮಗಳ ತಕ್ಕಂತೆ ಅನುಸರಣೆ ಮಾಡಿದರೆ ಮಾತ್ರ ಬರೋದು. ಅದನ್ನು ಅರ್ಥ ಮಾಡಿಕೊಂಡು ಪ್ರತಿ ಹೋಮದ ಕಾಲಕ್ಕೂ ಪರಶುರಾಮರು ಸ್ಮರಣೆ ಮಾಡದೆ ಹೋದರೆ ಅದು ನಿಜವಾಗಲೂ ಹೋಮ ಆಗೋದೇ ಇಲ್ಲ. ಆದ್ದರಿಂದ ರೂಪಸ್ಮರಣೆ ಮಾಡಬೇಕು. ಅಷ್ಟು ತಿಳ್ಕೊಂಡು ಸಾರ್ಥಕವಾಗ್ತದೆ ಅಂತ ತಿಳಿಸಿ ನಮ್ಮ ಮುಂದಿನ ಕಾರ್ಯಕ್ರಮ ನರಸಿಂಹ ಜಯಂತಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣವಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚನಹಂ ತೇನ ಪ್ರಿಯತಾಂ ಕಮಲಾಂ ಆನಂದ ತೀರ್ಥಗದೇ ದಾನವಾರಣ್ಯ ಪಾವಕೇ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಸ್ತುಮೇವ.